灯嘛哈。ವಸುದೇವ ಇಷ್ಟ ಈಗ ನಾಲ್ಕನೇ ಅಧ್ಯಾಯ ಅದೇ ಹನ್ನೊಂದನೇ ಸ್ಲೋಕ. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯಾನಕದುಂದುಹಿಸ್ತದಾ ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶನ್ ಮುದಾ ದ್ವಿಜೇಭ್ಯೋ ಅಯುತಮಾಪ್ಲುತೋ ಗವಾಂ. ಸಹ ವಿಸ್ಮಯೋತ್ಫುಲ್ಲ ವಿಲೋಚನ ಹರಿಂ ಸುತಂ ವಿಲೋಕ್ಯ ಆನಕದುಂದುಹಿ ತದಾ ಕೃಷ್ಣಾವತಾರೋತ್ಸವ ಸಂಭ್ರಮ ಅಸ್ಪೃಶತ್ ಮುದಾ ದ್ವಿಜೇಭ್ಯ ಅಯುತಂ ಅಪ್ಲುತಃ ಗವಾಂ. ಸಹ ವಸುದೇವ ಆ ವಸುದೇವನು ಹರಿಂ ಸುತಂ ವಿಲೋಕ್ಯ ಮಗನಾದ ಸಾಕ್ಷಾತ್ ಶ್ರೀಹರಿಯನ್ನು ನೋಡಿ ಸಹ ಅಂದ್ರೆ ಆನಕದುಂದು ಹಿ ವಸುದೇವನು ತದ ಆಗ ವಿಸ್ಮಯ ಉತ್ಫುಲ್ಲ ವಿಲೋಚನ ವಿಸ್ಮಯದಿಂದಾಗಿ ಉತ್ಫುಲ್ಲ ಬಹಳವಾಗಿ ಅರಳಿದಂತಹ ವಿಲೋಚನ ಕಣ್ಣುಗಳುಳ್ಳವನಾಗಿ ಆ ಕೃಷ್ಣ ನೋಡ್ತಿರ್ಲಿಕ್ಕೇನೆ ಬಹಳಷ್ಟು ಕಣ್ಣನ್ನು ಆಲಿಸಿಕೊಂಡವನಾಗಿ ಆಶ್ಚರ್ಯ ಎಲ್ಲ ನೋಡಿ ಪರಮಾಶ್ಚರ್ಯ ಪಡ್ತಾ ಇದ್ದಾರೆ. ಕೃಷ್ಣಾವತಾರೋತ್ಸವ ಸಂಭ್ರಮ ಕೃಷ್ಣಾವತಾರದ ಉತ್ಸವದಿಂದಾಗಿ ಉಂಟಾದ ಸಂಭ್ರಮದಿಂದ ಕೂಡಿದವನಾಗಿ ಮುದ ಬಹಳ ಸಂತೋಷದಿಂದ ಆಪ್ಲುತಃ ಸ್ನಾನ ಮಾಡಿದವನಾಗಿ ಅಯುತಂ ಗವಾಂ ಅಯುತಂ ದ್ವಿಜೇಭ್ಯ ಮುದ ಅತ್ಯಂತ ಸಂತೋಷದಿಂದ ಗವಾಂ ಅಯುತಂ 10,000 ಗೋವುಗಳನ್ನು ದ್ವಿಜೇಭ್ಯ ಬ್ರಾಹ್ಮಣರುಗಳಿಗೆ ಸಂಕಲ್ಪಿಸಿದ. ಅದು ಬಹಳ ಮುಖ್ಯ. ಹಾಗೇನು ಮಾಡಿದಂತ ಗೋದಾನವನ್ನು ಮಾಡಿದ ಅಂತ ಅಸ್ಪೃಶ್ಯ ದಾಸ್ಯಾಮೀತಿ ಮನಸಾ ಸಂತೃಪ್ತವಾನ್ ಮುದಾ ಅಪ್ಲುತಃ. ಅಲ್ಲಿ ಎರಡು ಪ್ರಶ್ನೆ ಬಂತು. ಸ್ನಾನ ಮಾಡಿದ ಅಂದ್ರೆ ಏನರ್ಥ ಅಂತ ಒಂದು ಪ್ರಶ್ನೆ. ಅದು ಸ್ನಾನ ಮಾಡಲಿಕ್ಕೆ ಸಾಧ್ಯ ಉಂಟಾತಕ್ಕೆ ಅಂತ ಕೇಳಿದ್ರೆ ಒಂದನೇದು. ಎರಡನೇದೇನೇ ಆಗಿದೆ, ಈಗ 8 ಗೋವುಗಳನ್ನು ಕೊಡಕ್ಕೆ ಬಂಧನದಲ್ಲಿದ್ದಾರೆ, ಸಾಧ್ಯವಾಯ್ತಾ ಅಂತ ಕೇಳಿದರೆ ಎರಡೂ ಅಲ್ಲ. ಮೊದಲನೇದಾಗಿ ಮಾನಸಿಕವಾಗಿ ಮಾಡಿಕೊಟ್ಟು ಮುದಾ ಅಪ್ಲುತಃ ಸಂತೋಷದಲ್ಲಿ ಮುಳುಗೋಗಿಬಿಟ್ಟ, ಸ್ನಾನ ಮಾಡಿದ್ರೆ ಸಂತೋಷದಲ್ಲಿ ಮುಳುಗೋಗಿಬಿಟ್ಟ ಅಂತ ಒಂದರ್ಥ. ಇನ್ನು ಮನಸ್ಸಿನಲ್ಲೇ ಸ್ನಾನ ಮಾಡಿಕೊಂಡ. ಆಮೇಲೆ ಮನಸ್ಸ ಅದಿದೆ, ಉತ್ತರ ವಾರ್ತೆ ಉತ್ತರೋದ್ಭವದ ವಾರ್ತೆ ಕಿವಿಬಿದ್ದ ತಕ್ಷಣ ಸ್ನಾನ ಮಾಡಬೇಕು ಅಂತ ನಿಯಮ ಉಂಟು. ಆದ್ದರಿಂದ ಆತ ಮನಸ್ಸಿನಲ್ಲಿ ಆನಂದದಿಂದ ಸ್ನಾನ ಮಾಡಿದ, ಆನಂದದಲ್ಲಿ ಆಪ್ಲುತನಾದ, ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡ ಮುಂದೆ ಅನುಕೂಲವಾದ ಕೊಡ್ತೇನೆ ಅಂತ ಹೇಳ್ಬಿಟ್ಟು. ಇದು ಮುಖ್ಯ. ಇದು ಇದರಿಂದ ಏನು ಗೊತ್ತಾಯಿತು ಅಂದರೆ ಉತ್ತರೋತ್ಸವಾದಿಗಳ ಪ್ರಸಂಗದಲ್ಲಿ ಗೋದಾನ ವಿಹಿತ ಅಂತ ಅರ್ಥ. ಉತ್ತರೋತ್ಸವಾದಿಗಳ ಪ್ರಸಂಗದಲ್ಲಿ ಗೋದಾನ ಅತ್ಯಂತ ಮುಖ್ಯ. ಅಲ್ಲಿ ಗೋವು ಹೇಗೆ ಬೆಳೀತಾ ಹೋಗುತ್ತೋ, ಅದರ ವಂಶ ಹೇಗೆ ವೃದ್ಧಿ ಆಗುತ್ತೋ, ಇವನು ಹಾಗೆ ಪ್ರಗತಿ ಬರ್ತಾನೆ ಅಂತ ಅರ್ಥ. ಬಹಳ ಜನಕ್ಕೆ ಅದು ಕಾಮನ್ ಗೊತ್ತೇ ಇರೋದಿಲ್ಲ, ಆದ್ದರಿಂದ ಬಿಟ್ಟು ಕಳ್ಕೊಂಡ್ಬಿಡ್ತಾರೆ. ಭಾಗವತಗಳು ಓದಿದಾಗ ವಿಷಯ ಮುಖ್ಯ ವಿಷಯ ಗೊತ್ತಾಗ. ಅಂದರೆ ಯಾವುದೇ ಒಂದು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡ್ತಾ ಹುಟ್ಟಿದ ತಕ್ಷಣ ಇನ್ವೆಸ್ಟ್ ಮಾಡ್ತಾರೆ. ಅದು ಬೆಳಗ್ಗೆ ಮುಂದೆ ಎಜುಕೇಷನ್ ಎಲ್ಲ ಅನುಕೂಲ ಆಗಲಿ ಅಂತೇಳಿ ರೋಣ ಮಾಡ್ತಾ ಹೋಗ್ತಾರೆ. ಆದರೆ ಆ ಕಂಪ್ನಿ ನಮ್ಗೆ ಹೋಗುತ್ತೆ ಎಷ್ಟೋ ಸಲ ಮಾಡೋದು. ಇಲ್ಲಿ ಹಾಗಲ್ಲ, ಏನು ಗೋದಾನವನ್ನು ಮಾಡ್ತಾನೆ, ಆ ಗೋವುಗಳು ಅಭಿವೃದ್ಧಿ ಅಂದ್ರೆ ಒಂದೇ, ಇವರ ವಂಶಾಭಿವೃದ್ಧಿ ಅಂದ್ರೆ ಒಂದೇ, ಸರ್ವತೋಮುಖವಾದ ಅಭಿವೃದ್ಧಿ ಮತ್ತೆ ಸಾಮಾನ್ಯ ಅಲ್ಲ. ಆ ದೃಷ್ಟಿಯಿಂದ ಅದು ಒಂದೆರಡಲ್ಲ, ಮತ್ತೆ ಅವನು ಯಾರು ಭಾರಿ ದೊಡ್ಡ ವ್ಯಕ್ತಿ, ಪ್ರಪೋರ್ಷನೇಟ ಮಾಡಬೇಕು. ಮತ್ತೆ ಒಂದು ಗೋದಾನ ಮಾಡ್ತೀನಿ, ಹಿಟ್ಟಿನ ಗೋದಾನ ಮಾಡ್ತೀನಿ, ಹಾಗೆಲ್ಲ ಮಾಡಬಾರ್ದು. ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಹೊಡ್ಕೊಂಡು 10,000 ಮಾಡಕ್ಕೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ತಮ್ಮ ಸಾಧ್ಯವಾದ ಯಥಾಶಕ್ತಿ ಅಂತ ಪದ ಉಪಯೋಗಿಸೋದು. ಇಷ್ಟು ಗೋದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದರೆ ಮುಂದೆ ನಡೆಸಿಬಿಟ್ರೆ ಒಳ್ಳೆ ಸಿದ್ಧಿ ಬರುತ್ತೆ. ಅಂದರೆ ಆಪತ್ಕಾಲದಲ್ಲೂ ಹಾಗೆ ಮಾಡಬೇಕು ಅಂತ ಹೇಳಿದ್ರು, ಆಪತ್ಕಾಲದಲ್ಲೂ ಹಾಗೆ ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ರಿಂದ ಇದ್ದ ಕಾಲಕ್ಕಾದ್ರೆ ಸಂಕಲ್ಪ ಮಾಡಿ ಕೊಟ್ಟೇ ಬಿಡಬೇಕಾಗ. ಇದ್ದಾಗಲೂ ಆ ಸಂಕಲ್ಪ ಮಾಡೋದಾದ್ರೆ ಮುಂದೆ ಕೊಡ್ತು, ಮುಂದಿನ ಬೇಲೆ ಕೊಡ್ತೀನಿ, ಹಾಗೆಲ್ಲ ಸಂಕಲ್ಪ ಮಾಡಬಾರ. ಮತ್ತೆ ಇನ್ನೂ ಅಪಾಯ, ಅದು ಮೋಸ ಸುಳ್ಳು ಹೇಳಿದಾಗತ್ತೆ, ಆತ್ಮ ವಂಚನೆ ಆಗುತ್ತೆ. ಅದು ನಿರ್ವಾಹ ಇಲ್ಲ ಆತನೇ, ಪಾಪ ಈಗ ಕೊಡೋ ಸಾಧ್ಯತೆನೇ ಇಲ್ಲ. ಅದರಿಂದಾಗಿನೇ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡ. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ ಸುತಂ ವಿಲೋಕ್ಯ ಆನಕ ದುಂದುಭಿಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮೋ ಅಸ್ಪೃಶನ್ ಮುದಾ ದ್ವಿಜೇಭ್ಯ ಅಯುತಮಾಪ್ಲುತೋ ಗವಾಂ. ಅಥೈ ನಮಸ್ತೌ ತವ ಹರ್ಯ ಪೂರುಷಂ ಪರಂ ನತಾಂಗ ಕೃತಹಿ ಕೃತಾಂಜಲಿ ಸ್ವರೋಚಿಷಾ ಭಾರತ ಸೂತಿಕಾ ಗೃಹಂ ವಿರೋಚಯಂತಂ ಗತಭಿಃ ಪ್ರಭಾವವಿತ್. ಅಥ ಏನಂ ಅಸ್ತೌ ಅವಧಾರ್ಯ ಪೂರುಷಂ ಪರಂ ನತಾಂಗ ಕೃತಧೀ ಕೃತಾಂಜಲಿ ಸ್ವರೋಚಿಷಾ ಭಾರತ ಸೂತಿಕಾ ಗೃಹಂ ವಿರೋಚಯಂತಂ ಗತಭಿಃ ಪ್ರಭಾವವಿತ್. ಅಥ ಆ ಬಳಿಕ ಏನಂ ಆ ಕೃಷ್ಣನನ್ನ ಅಸ್ತೌ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯ ಇದೆ. ನಿಜವಾದ ಮಗನೇ ಆಗಿದ್ರೆ ಯಾರು ಹುಟ್ಟಿದ ಮಕ್ಕಳೇ ಆ ಸ್ತೋತ್ರ ಮಾಡೋದಿಲ್ಲ. ಸ್ತೋತ್ರ ಯಾತಕ್ಕೆ ಪಡ್ತಾರೆ ಅಂದ್ರೆ ತನ್ನ ಮಗ ಅಲ್ಲ ಅಂತನೂ ಗೊತ್ತು, ದೇವರು ಅಂತನೂ ಗೊತ್ತು, ಅದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಪರಂ ಪುರುಷಂ ಅವಧಾರ್ಯ. ಆ ಚಕ್ರಶಂಕಾದಿ ಲಾಂಛನ ಎಲ್ಲ ನೋಡಿದ್ರೆ ಏನು ತೀರ್ಮಾನ ಮಾಡಿಕೊಂಡ? ಪರಮ ಪುರುಷ ಅಂತ ನಿಶ್ಚಯ ಮಾಡಿಕೊಂಡ, ಅವತಾರಣ ನಿಶ್ಚಯ ಮಾಡಿಕೊಂಡ. ಪರಂ ನತಾಂಗ, ನಮಸ್ಕಾರವನ್ನು ಮಾಡಿದ. ಕೃತಧೀಹಿ ಕೃತಾಂಜಲಿ, ಒಳ್ಳೆ ಅತ್ಯಂತ ಕೃತಧೀಹಿ, ಶುದ್ಧವಾದ ಮನಸ್ಸಿನಿಂದ ಕೃತಾಂಜಲಿ ಕೈಜೋಡಿಸಿಕೊಂಡವನಾಗಿ. ಸರೋಚಿಷಾ ಭಾರತ ಸೂತಿಕಾಗ್ರಹಂ ವಿರೋಚಯಂತಂ ಗತಭಿ ಪ್ರಭಾವವಿತ್. ಆ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಕೃಷ್ಣ ಹೇಗಿದ್ದಾನೆ ಅಂದರೆ ಸರೋಚಿಷ ತನ್ನ ಕಾಂತಿಯಿಂದ ಸೂತಿಕಾಗ್ರಹಂ ವಿರೋಚಯಂತಂ ಗತಭೀಹಿ ಪ್ರಭಾವವಿತ್. ಇಡೀ ಆ ಪ್ರಸವದ ಮನೆಯನ್ನು ಇವೆಲ್ಲ ಬೆಳಗ್ತಾ ಇದ್ದಾನೆ ಪರಮಾತ್ಮ ಕೃಷ್ಣನ ಕಾಂತಿಯಿಂದ. ಅದೆಲ್ಲ ಕಡೆ ಕೂಡ ಪ್ರಕಾಶ ಬಂದು ಹೋಗಿದೆ. ಅಂಥ ಈತನ ಗತಭೀಹಿ ಪ್ರಭಾವವಿತ್. ವಸುದೇವನಿಗೆ ಭಯನೂ ಆಗಲಿಲ್ಲ. ಗತಭೀಹಿ ಸಾಮಾನ್ಯವಾಗಿ ಅದು ಕಂಡಾಗ ಏನಾಗ ಭಯ ಆಗಬೇಕಾಗಿತ್ತು, ಭಯ ಆಗಲಿಲ್ಲ. ಇದು ಕೃಷ್ಣ ಅಂಥ ರೂಪ ಕಂಡಾಗ ಏನಾಗಬೇಕಾಗಿತ್ತು, ಏನು ನ್ಯಾಚುರಲ್ಲು ಅನ್ಯೂಷಲ್ ಅಂತ ತಿಳ್ಕೊಂಡು ಗಾಬರಿ ಆಗಲಿಲ್ಲ ತನಗೆ. ಪ್ರಭಾವವಿತ್, ಅದಕ್ಕೆ ಪ್ರಭಾವ ಬಲ್ಲವನಾದ್ದರಿಂದ ಅದೇ ಅನ್ನೋದು ಮುಂದೆ ಗೊತ್ತಾಗುತ್ತೆ. ತಪಸ್ಸು ಮಾಡಿದ್ದೆಲ್ಲ ಅಥವಾ ಹಿಂದಿನ ಜನ್ಮ ಅನೇಕ ದೃಷ್ಟಿಯಿಂದ ತಪಸ್ಸು ಮಾಡಿ ಪಡ್ಕೊಂಡ ಸಿದ್ಧಿ. ಗತಭೀಹಿ ಪ್ರಭಾವವಿದೆ. ಮತ್ತೆ ಸೂಚನೆ ಇದೆ, ಈಗಾಗಲಿದೆ. ಎಂಟವನು ಸರಿಯಾಗಿ ಹುಟ್ಟುತ್ತಾನೆ, ಆಕಾಶವಾಣಿ ಹೇಳಿದೆ, ನೀವು ಮೃತ್ಯುವಾಗುತ್ತೆ ಅಂತ ಹೇಳಿರೋದ್ರಿಂದ ಅದೆಲ್ಲ ಜ್ಞಾಪಕ ಇದೆ. ಅದು ಪ್ರಭಾವವಿದೆ. ಅದು ಮುನ್ಸೂಚನೆ ಇದ್ರೆ ಭಯ ಆಗೋದಿಲ್ಲ, ಸಡನ್ನ ಬಂದಾಗ ಏನಾಗುತ್ತೆ ಭಯ ಆಗ. ಅದಕ್ಕೇನೆ ಮೊದಲು ಅವಳು ತಿಳಿಸಿ ಮಾಡೋದು ಅದಕ್ಕೋಸ್ಕರ ಆ ರೀತಿ ಮೆಟ್ಟುಬಿಡ್ತು. ಸರ್ಕಾರ ಮೆಟ್ಟುಬಿಡ್ದು ಗಾಬರಿ ಆಗ್ಬಿಡ್ತಾರೆ ನೋಡಿ. ಮೊದಲೇ ಇದ್ರೆ ಆತನ ಅನಿಸೋದಿಲ್ಲ. ಆ ದೃಷ್ಟಿಯಲ್ಲಿ ಪ್ರಭಾವವಿತ್ತ, ಆದ್ರಿಂದ ಆತನಿಗೆ ಹಾಗಾಗಲಿಲ್ಲ. ಮುಖ್ಯ ದೇವರ ಅನುಗ್ರಹ ಆತನಿಗೆ. ಅಥ ಏನಂ ಅಸ್ತೌ ಅವಧಾರಿಯ ಪುರುಷಂ, ಇದು ಬಹಳ ಮುಖ್ಯ ಇದು. ನ ಅನಿರ್ಧಾರಿತ ಸ್ವರೂಪಸ್ಯ ಪ್ರಣಾಮೋ ಯುಕ್ತ. ಆತ ಸುಮ್ಸುಮ್ಮನೆ ಖಾಲಿ ಬೀಳಲಿಲ್ಲ. ಅವಧಾರಿಯ ಪರಂ ಪುರುಷಂ ಅವಧಾರ್ಯ, ಯಾವ ತಿಳ್ಕೊಳ್ಳದೆ ಮಾಡಿದ ನಮಸ್ಕಾರಕ್ಕೆ ಬೆಲೆ ಇಲ್ಲ, ಅರ್ಥ ಇಲ್ಲ. ನಮಸ್ಕಾರ ವೇಸ್ಟ್ ಇದ್ದ ಲೆಕ್ಕಷ್ಟೇ. ಯಾರು ಅಂತ ಗೊತ್ತಿಲ್ಲದೆ ಹಿರಿಮೆಯ ಅರ್ಥ ಇಲ್ಲದೇ ಹೊರಗಡೆಯಿಂದ ಅವ್ರು ಯಾರು ಅಂತ ತಿಳ್ಕೊಂಡಿರ್ಬೇಕು. ಹೊರಗಡೆಯಿಂದ ಸಹಜವಾಗಿ ಭಕ್ತಿ ಬರಬೇಕು. ಆಗ ಮಾಡತಕ್ಕಂಥ ನಮಸ್ಕಾರಕ್ಕೆ ಏನಾಗುತ್ತೆ, ಅರ್ಥ ಇದೆ. ಅದಕ್ಕೆ ಪರಂ ಪುರುಷಂ ಅವಧಾರ್ಯ ನತಾಂಗ ಕೃತಧೀಹಿ ಕೃತಾಂಜಲಿ ಗತಭೀಹಿ ಪ್ರಭಾವವಿತ್ ಆನಕದೊಂದುಭಿ. ಏನ್ ಮಾಡಿದ? ಅಸ್ತೌತ್ ಸ್ತೋತ್ರವನ್ನು ಮಾಡಿದ. ಸ್ವರೋಚಿಷಾ ವಹೇ ಭಾರತ ಪರಿಷಿತ ರಾಜ ಸಂಬೋಧನೆ ಇದೆ. ಸೂತಿಕಾಗ್ರಹಂ ವಿರೋಚಯಂತಂ ಕೃತಧೀಹಿ ಶಿಕ್ಷಿತ ಬುದ್ಧಿ ಪಂಡಿತ ಇತ್ಯರ್ಥ. ಕೃತಧೀಹಿ ಅಂತ ಹೇಳಿದ್ರೆ ಶಿಕ್ಷಿತ ಬುದ್ಧಿಯವನು, ಪಂಡಿತನಾದವನು, ತಿಳುವಳಿಕೆ ಇರೋಳು ಅಂತ ಅರ್ಥ. ಗತಭೀತ್ವೇ ನಿಮಿತ್ತಂ ಪ್ರಭಾವವಿಧಿ. ಯಾತಕ್ಕೆ ಭಯ ಆಗಲಿಲ್ಲ ಅಂದರೆ ಪ್ರಭಾವವಿತ್ ಅನ್ನೋದೇ ಕಾರಣ, ಹೇತುಗರ್ಭವಾದ ವಿಶೇಷಣ. ವಸುದೇವ ಉವಾಚ. ಏನ ನತಾಂಗ, ಅಂಗ ಅಂದರೆ ಅಂಗಗಳು, ನತ ಅಂದರೆ ಬಾಗಿಸೋದು, ಬಾಗಿದ ದೇಹದವನಾಗಿ ಅಂತ, ದೇಹ ಬಾಗಿಸಿದವನಾಗಿ. ಬಗ್ಗೆ ನಮಸ್ಕಾರ ಮಾಡೋದು ಅಂತಾರಲ್ಲ ಹಾಗೆ. ವಸುದೇವ ಉವಾಚ ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವ ಆನಂದ ಸ್ವರೂಪ ಸರ್ವಬುದ್ಧಿದೃಕ್. ವಿದಿತಃ ಅಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೇ ಪರಃ ಕೇವಲ ಅನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್. ವಿದಿತೋಸಿ, ನನಗೆ ತಿಳಿದಿದೆ, ನಿನ್ನ ಬಗ್ಗೆ ನನಗೆ ಗೊತ್ತಾಗಿದೆ. ಭವಾನ್ ನೀನು ಯಾರು ಅಂದರೆ ಸಾಕ್ಷಾತ್ ಪ್ರಕೃತೇ ಪರಃ ಪುರುಷ. ಪ್ರಕೃತಿ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಗಿಂತ ಶ್ರೇಷ್ಠನಾದಂತಹ ಪರಪುರುಷ ನೀನು, ಪರಮಪುರುಷ ನೀನು. ಕೇವಲ ಅನುಭವಾನಂದ ಸ್ವರೂಪ, ಕೇವಲ ಅನುಭವಾನಂದ ಸ್ವರೂಪ, ಆನಂದಾದಿನೇ ಸ್ವರೂಪ ಹೊರತು ದೇವರಿಗೆ ಪ್ರಾಕೃತ ದೇಹ ಇಲ್ಲ. ನೀನು ಪ್ರಕೃತಿಯ ಪರ ಆನಂದ ಅನುಭವಾನಂದ ಸ್ವರೂಪ ಅಂತ ಹೇಳಿದ್ರಿಂದ ಪರಮಾತ್ಮನಿಗೆ ಪ್ರಾಕೃತ ದೇಹ ಇಲ್ಲ ಅಂತ ಅರ್ಥ ಮಾಡಿಕೊಂಡಂತ. ಪ್ರಕೃತಿಯೇ ಪರ ಆದವನಿಗೆ ಪ್ರಾಕೃತ ಇಲ್ಲಿಂದ ಇರಬೇಕು. ಆದ್ದರಿಂದನೇ ವಸುದೇವನಿಗೆ ತನ್ನ ಮಗ ಅಲ್ಲ ಅಂತ ಒಳ್ಳೆ ಸ್ಪಷ್ಟ ಜ್ಞಾನದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ಸರ್ವಬುದ್ಧಿದೃಕ್, ಸರ್ವಬುದ್ಧಿದೃಕ್, ಎಲ್ಲರ ಬುದ್ಧಿಯನ್ನು ಸಾಕ್ಷಾತ್ ನೋಡುವವನು, ಸರ್ವಜ್ಞ. ಜನಗಳನ್ನು ನೋಡೋದೇ ಕಷ್ಟ ಕಣ್ಣಿಲ್ಲದೆ ಹೋದಾಗ, ಅದು ಜನಗಳ ಬುದ್ಧಿಯನ್ನು ನೋಡೋದು. ಬುದ್ಧಿರಿ ಬುದ್ಧಿಮತಾಮಸ್ಮಿ. ಆದ್ದರಿಂದ ನೀನು ಸಕಲರ ಬುದ್ಧಿಗೆ ಪ್ರೇರಕನಾದವನು, ದರ್ಶನ ಮಾಡುವವನಾದಂತಹ, ಪ್ರಕೃತಿಗೆ ಪರನಾದಂತಹ ಪರಮ ಪುರುಷ ಅನ್ನೋದನ್ನು ನಾನು ತಿಳಿದಿದ್ದೇನೆ. ಸಾಕ್ಷಾತ್ ಅಂತ ಹೇಳಿದ್ರಿಂದ ಆವೇಶಗೆ ವ್ಯಸೆ ಏನೂ ಅಲ್ಲ, ಸಾಕ್ಷಾತ್ ರೂಪ ಅಂತ ಅರ್ಥ. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರಃ ಕೇವಲ ಅನುಭವ ಆನಂದ ಸ್ವರೂಪ ಸರ್ವಬುದ್ಧಿದೃಕ್. ಪ್ರಕೃತಿ ಹೇ ಪರತ್ವೇನ ಕೇವಲ ಅನುಭವ ಆನಂದ ಸ್ವರೂಪತ್ವೇನ ಸರ್ವಬುದ್ಧಿ ಸಾಕ್ಷಿತ್ವೇನ ಚ ಪುರುಷ ಷಡ್ಗುಣ ಇತಿ ಭವಾನ್ ಪೂಜ್ಯಸ್ತ್ವಂ ವಿದಿತೋಸಿ. ನೀನು ಪೂಜ್ಯನಾದವನು ತಿಳ್ಕೊಂಡಿದ್ದೇನೆ. ಸಾಕ್ಷಾತ್ ನಾವು ಉಪಚಾರ ಮಾತ್ರವು, ಸಾಕ್ಷಾತ್ ಪುರುಷನೇ ಹೊರತು ಉಪಚಾರಕ್ಕೆ ಅವರೇ ಬಂದರು ನೋಡಿರಿ ಅಂತಾರೋ ಬಂದಿರ. ಪ್ರತಿನಿಧಿಗಳು ಬಂದು ಕೂಡ ಬಂದರು ಬಂದು ಅಂದ್ಬಿಡ್ತಾರೆ. ಅವ್ರ ಪ್ರತಿನಿಧಿಗಳು ಬಂದಾಗಲೂ ಕೂಡ ಅವರು ರೆಪ್ರೆಸೆಂಟ್ ಮಾಡಿದ್ರು ಅಂತ ಅಷ್ಟೇ ಅರ್ಥ. ಅದು ಅವರೇ ಬಂದರು ಅಂತ ಹೇಳಿದ ಮಹತ್ವ ಜಾಸ್ತಿ, ಆ ರೀತಿಯಾಗಿದೆ ಅಂತ ಅರ್ಥ. ಅನುಭವ ಆನಂದ ಸ್ವರೂಪ ಅಂದ್ರೆ ಅನುಭವಕ್ಕೆ ಬರತಕ್ಕಂಥ ಆನಂದ ಸ್ವರೂಪ. ನಾವು ಜೀವನದಲ್ಲಿ ಆನಂದ ಇದೆ, ಅವನಿಗೆ ಅನುಭವಕ್ಕೆ ಬರ್ತಾ ಇಲ್ಲ. ಇವತ್ತು ಬಲವಾನಂದ ಭೋಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಣೇವ ಜೀವಸ್ಯ. ಆದರೆ ವೆಜ್ಜಂತೆ ಪರಮಾದ್ವಿಭೋ, ಅದು ಹೊರಗೆ ಬರ್ಬೇಕಾದ್ರೆ ಏನಾಗ್ಬೇಕಾಗ ಏನಾಗಬೇಕು, ಮೋಕ್ಷ ಸಿಗಬೇಕು, ದೇವರ ವ್ಯಕ್ತಿಗೊಳಿಸ್ಬೇಕು. ಕಸ್ತೂರಿಯಲ್ಲಿ ವಾಸನೆ ಇದೆ, ಅದೇ ಬರೋದಿಲ್ಲ, ಉಜ್ಜಿದಾಗ ಮಾತ್ರ ಹೊರಗೆ ಬರೋದು. ಅದು ಹಿಡನ್ ಆಗಿದೆ ದೇವರಿಗೆ. ಹಾಗಲ್ಲ, ಸದಾಕಾಲ ಅನುಭವಕ್ಕೆ ಬರತಕ್ಕಂಥ ಆನಂದ. ಅರ್ಥ ಆಯ್ತಾ? ಜೀವನಿಗೆ ಸಜೀವಿಗಳಿಗೆ ಸ್ವರೂಪದಲ್ಲಿ ಆನಂದ ಇದ್ರೂ ಕೂಡ ಅನುಭವ ಬರೋದಿಲ್ಲ, ಸಾಧನೆ ಮಾಡಿ ತಗೋಬೇಕಲ್ಲ. ದೇವರಿಗೆ ಯಾವಾಗಲೂ ಕೂಡ ಅದು ಬರದೇ ಬರುತ್ತೆ, ಆದ್ರಿಂದ ಪೂರ್ಣಾನಂದ ಅಂತನೂ ಅರ್ಥ. ಈ ಸಂಸಾರದ ರೇಪ ಎಷ್ಟು ಮಾತ್ರಕ್ಕೂ ದೇವರಿಗಿಲ್ಲ ಅನ್ನೋದು ಸ್ಪಷ್ಟವಾಯ್ತು. ಆದ್ರೆ ಇಲ್ಲಿ ಒಂದು ವಿಚಾರವನ್ನು ಸತ್ಯಧರ್ಮ ಸ್ವಾಮಿಗಳು ಬಹಳ ಪೂರ್ವಾದ ಅರ್ಥಗಳನ್ನ ಬರೀತಾರೆ. ಭವಾನ್ ವಿದಿತೋಸಿ ಅಂತ ಒಂದು ಮಾತಿದೆ ಬಂತಿಲ್ಲಿಗೆ. ವಿದಿತೋಸಿ ಅಂದ್ರೆ ಭವಾನ್ ಅಂದ್ರೇನು? ತ್ವಮಗ್ರೇ ಪ್ರಥಮೋ ಮಾತರಿಶ್ವೇ ನೇತಿ ಋಗ್ಭಾಷ್ಯೆ ತ್ವಂ ವಿಷ್ಣು ಪ್ರಥಮಂ ಮಾತರಿಶ್ವರ ಆವಿರ್ಬಹುವಾಥ ಸುಬೋಧವತ್ವಾತ್ ಇತಿ ಕಥಮುಕ್ತಮಿತ್ಯರ್ಥಾತ್ ಆ ಶಂಕ್ಯ ಟೀಕಾಯಾಂ ವಿಷ್ಮತ್ ಉಪಪದಿ ಅಪಿ ತ್ವಂ ದೇವ ಶಕ್ಯತ್ವಂ ಶಕ್ಯಾಂ ಇತ್ಯಾದು ತ್ವಂ ದೇವ ಶಕ್ಯಾಂ ಇತ್ಯಾದು ಪ್ರಥಮ ಪುರುಷೋ ದೃಷ್ಟ ಇತ್ಯುಕ್ತೇರತ್ರ ಭವಶಬ್ದ ಯೋಗೇ ಅಪಿ ಅತಏವ ಮಧ್ಯಮ ಪುರುಷೋ ಜ್ಞೇಯ. ವ್ಯತ್ಯಸ್ತ ತದ್ವಿವರಣ ಕೃದ್ಧಿ ಸ್ವಾತಂತ್ರ್ಯಾರ್ಥ ಇತ್ಯುಕ್ತೋ ಅತ್ರಾಪಿ ಮದ್ವೇದನ ತಾನೆ ತ್ವಮೇವ ಸ್ವತಂತ್ರ ಇತಿ ಸ್ವಾತಂತ್ರ್ಯ ದ್ಯೋತಕ ಇತಿ ಭವಾನ್ ವಿದಿತೋಸಿ ಇತ್ಯುಪಪದ್ಯತೆ. ತನ್ನೇಮ ಪ್ರಚ್ಯಾವನಂ ನ ಕಾರ್ಯಂ ಚೇತ್ ಭಾ ದೀಪ್ತೌ. ಇದಿಷ್ಟು ಕೂಡ ಆಚಾರ್ಯರು ಯಮಕ ಭಾರತದ ಮುಂದೆ ಬರುತ್ತೆ ಭಾಭಾ ಅಂತೇಳಿ ಇಷ್ಟು ಅರ್ಥನ ಹೇಳಿದರು ಅಂತ ನರಹರಿ ತೀರ್ಥರು ಮತ್ತು ಋಷಿಗೆ ತೀರ್ಥರು ಬರೆದಿಟ್ಟಿದ್ದಾರೆ. ಅದನ್ನೆಲ್ಲ ಬರೀತಾರೆ. ಭವಾನ್ ಅಂದ್ರೆ ಏನು? ಭ ಹೊಂದಿರೋನು ಅಂತ. ಧನವಾನ್ ಇದ್ದಾಗ ಭವಾನ್, ಧನವಾನ್ ಇದ್ದಾಗೆ ಭವಾನ್, ಭಾ ಹೊಂದಿದವನು. ಭಾ ಅಂದ್ರೆ ಏನು? ಇಷ್ಟು ಅರ್ಥ ಇದೆ. ಭಾಭಾ ಭಾಭಾ ಅಂತ ಹೇಳ್ಬೇಕಾದ್ರೆ ಅಷ್ಟರ್ಥವನ್ನು ಹೊಂದಿದವನು ನೀನು ಅಂತ ಅರ್ಥ. ಭವಾನ್ ಶಬ್ದ ಬರೀ ತಾವು ನೀನು ಅಂತ ಅಷ್ಟೇ ಅರ್ಥ ಅಲ್ಲ. ಭಾ ಶಬ್ದದಿಂದ ಉಕ್ತವಾಗ್ತಕ್ಕಂತಹ ಪೂರ್ವ ವಿಷಯ ವಿಷಯಗಳನ್ನ ಹೊಂದಿದ ಮಹಾಸ್ವಾಮಿ ಅಂತ ಅರ್ಥ ಅಂತ ಅದಕ್ಕೆ ಅನ್ವಯ ಮಾಡ್ತಾರೆ. ಒಳ್ಳೆ ಸ್ವಾರಸ್ಯವಾದ ಅರ್ಥ. ಭೋ ಅಶ್ಯಾಸ್ತಿ ಇತಿ ಭವಾನ್, ಧನಂ ಅಶ್ಯಾಸ್ತಿ ಇತಿ ಧನವಾನ್ ಹೇಗೋ ಭೋ ಅಶ್ಯಾಸ್ತಿ ಇತಿ ಭವಾನ್. ಭೋ ಭಾ ಹೊಂದಿದವನು ಅಂತ ಅರ್ಥ. ಭಾ ಹೊಂದಿದವನು ಭಾ ಅಂದ್ರೇನು? ಇಷ್ಟಿರ್ತಕ್ಕಂಥವು ಇಷ್ಟೆಲ್ಲ ಭಾ ಶಬ್ದಕ್ಕೆ ಅರ್ಥ ಏನೇನು ಅಂದ್ರೆ ಹೇಳ್ತಾರೆ. ಇದಿಲ್ಲಿ ಬರುತ್ತೆ ಮುಂದೆ ಯಮಕ ಭಾರತದಲ್ಲಿ. ಭಾ ದೀಪ್ತೌ, ಭಾ ಜ್ಞಾನೇ, ಭಾ ಆಧಾರ ಭಾವೇ, ಭಾ ಔದಾರ್ಯೇ, ಭಾ ಸಂತಾನೆ, ಭಾ ಉಪಾದಾನೆ, ಭಾ ನಿಕಟ ಭಾವೇ, ಭಾ ಸೇವ್ಯತ್ವೇ, ಭಾ ಊರೀಕರಣೆ, ಭಾ ಸಂತತ ಭಾವೇ, ಭಾ ನಾನಾ ಭಾವೇ, ಭಾ ವೈಲಕ್ಷಣ್ಯೆ, ಭಾ ಆಧಿಕ್ಯೆ, ಭಾ ಸ್ವಾತಂತ್ರ್ಯ, ಭಾ ಆನಂದೆ, ಭಾ ಸಂತತ ವಚನೆ, ಭಾ ಪೂಜ್ಯ ಭಾವೇ, ಭಾ ವಿಸ್ತಾರೆ, ಭಾ ವಿನಾಶನೆ, ಭಾ ಸ್ವಾಮಿ ಭಾವೇ, ಭಾ ವಿನಿಶ್ಚಯ ಭಾವೇ, ಭಾ ಉಗ್ರ ಭಾವೇ, ಭಾ ಉದ್ಗಾನೆ, ಭಾ ಸಮ್ಮೋಹನೆ, ಭಾ ಸಂಹಾರೆ, ಭಾ ವಿದಾರಣೆ, ಭಾ ಆಲೋಚನೆ, ಭಾ ಸುಂದರ ಭಾವೇ. ಇಷ್ಟರ್ಥ ಹೇಳಿಬಿಟ್ಟು ಏತದ ಅನ್ಯತಮೋ ಯೋಗ್ಯೋ ಭೋ ಅಶ್ಯಾಸ್ತಿ. ಇದರಲ್ಲಿ ಯಾವ ಬೇಕಾದ್ರೂ ಭಾ ತಗೊಂಡ್ರೆ ದೇವರಲ್ಲಿದೆ, ಅದಕ್ಕೆ ಭವಾನ್ ಅಂತ ದೇವರಿಗೆ ಹೆಸರು. ಇತಿ ಈ ಅರ್ಥ ಎಲ್ಲಿಂದ ಮಾಡಿದ್ರಿ ಅಂದ್ರೆ ಶ್ರೀಮದ್ ಉಡುಪಿ ಕೃಷ್ಣ ಪಾದ ಪದ್ಮಾರಾಧಕ ಶಿಶಿಕೇಶ ಶ್ರೀಮಚ್ಚರಣೈ ಶ್ರೀ ಮಧ್ವರಾಜ ಮುಖ ಕಮಲಾತ್ ಶ್ರುತ್ವ ಲಿಖಿತಮೇತತ್ ಧಾತು ವ್ಯಾಖ್ಯಾನಮಿತಿ ತತ್ ಸಂಪ್ರದಾಯ ಅಭಿಜ್ಞ ಪುರುಷಾತ್ ಶ್ರುತ್ವ ಕೃತೇಯಂ ಲೇಖ ಅಂತ ಹೇಳಿ ಸತ್ಯಧರ್ಮ ಸ್ವಾಮಿಗಳು ಬರೆದು ನೋಟಿದ್ರು. ಅಂದ್ರೆ ಉಡುಪಿಯಲ್ಲಿ ಸರ್ವಮೂಲ ಕೋಶಗಳನ್ನು ಬರೆದವರು ಶಿಶಿಕೇಶ ತೀರ್ಥ. ಇವತ್ತು ಅದರ ಪ್ರತಿ ಸುಮಾರಾಗಿದೆ, ಹೆಚ್ಚು ಪೂರ್ತಿ ಇಲ್ಲದ ಹೋದ್ರೂ ಹೆಚ್ಚು ಭಾಗ ಇದೆ. ಗೊತ್ತಾಯ್ತಾ? ಅದನ್ನು ನೋಡಿದ್ದಾರೆ ಅಂತ ಅರ್ಥ. ನೋಡಿದ್ರಲ್ಲಿ ನೋಟ್ ಬರ್ಕೊಂಡ್ರೆ ಜಮಕ ಭಾರತ ಬರ್ಕೊಂಡಾಗ ನೋಟ್ ಬರ್ಕೊಂಡ್ರು. ಆ ದರ ತೀರ್ಥ ಕೂಡ ತಮ್ಮ ಇದರೊಳಗೆ ಅವರು ನೋಟ್ ಬರ್ಕೊಂಡಿದ್ದಾರೆ. ಈ ಇಬ್ಬರು ಬರೆದಿರೋ ಭಾ ಶಬ್ದಕ್ಕೆ ಅರ್ಥನ ಅರ್ಥದ ಪ್ರಕಾರ ಭಾ ಇರೋನು ಭವಾನ್. ಸೊ ಭಾ ಶಬ್ದಕ್ಕೆ ಇಷ್ಟರ್ಥ, ಇಷ್ಟೆಲ್ಲ ಗುಣಪೂರ್ಣನಾದವನು ಅಂತ ಅರ್ಥ. ಸಾಮಾನ್ಯವಾಗಿ ಭವಾನ್ ಅಂದ್ರೆ ನೀವು ನಾನು ತಾವು ಅನ್ನ ಆಗ್ಬೇಕಾದ ಅರ್ಥನ ಅಷ್ಟು ವಿಶೇಷವಾಗಿ ಬರುತ್ತೆ. ಅದಕ್ಕೆಲ್ಲ ಏನ್ ಬೇಕು, ಅದಕ್ಕೆಲ್ಲ ವಿಶೇಷ ಜ್ಞಾನ ಇದ್ದಷ್ಟು ಕೂಡ ಅರ್ಥ ವಿಶೇಷಗಳೆಲ್ಲ ಕೊಡುತ್ತೆ. ಸಮಕಾಲೀನ ಇಬ್ಬರು ಆಚಾರ ಶಿಷ್ಯರಲ್ಲೇನು, ಇಬ್ಬರು ಶಿಷ್ಯರೇ ನರೇರ್ ತೀರ್ಥರು ಸಾಕ್ಷಾತ್ ಶಿಷ್ಯರು. ಗುರುಶಾಸನ ಇರೋದು ಹೇಳ್ತಿರೋದೇ ಅದನ್ನು. ಆಚಾರ್ಯ ಮೂಲರಾಮದೇವರು ತಂದುಕೊಟ್ಟಿದ್ದೆ ಅವರಂತ ಎಲ್ಲರಿಗೂ ಅದರಲ್ಲಿ ಮಠಭೇದ ಇಲ್ಲ. ಎಲ್ಲಿದ್ದಾರೆ ಅಂತ ಮಠಭೇದ ಇದೆ, ಅವರು ಅವ್ರು ತಂದುಕೊಟ್ಟರು ಹೋದಾಗ ಮಠಭೇದ ಇಲ್ಲ. ತಂದ ಮೇಲೆ ಸಾಕ್ಷಾತ್ ಶಿಷ್ಯರ ಆಚಾರ್ಯ ಒಪ್ಪಿಸ್ತವರು ಅದನ್ನು. ಋಷಿಗೆ ತೀರ್ಥರು ಸರಿಯೇ ಸರಿ, ಫಲಿವಾರ ಮಠದ ಮೂಲ ಪುರುಷರು ಅವರು. ಆದ್ದರಿಂದ ಇಬ್ಬರು ಕೂಡ ಬರೆದಿದ್ದಾರೆ, ಅದು ವಿಶೇಷ ಅಂಶ. ಅದೇನಾಯ್ತು, ಆಚಾರ್ಯ ಭಾ ಶಬ್ದಕ್ಕೆ ಅರ್ಥ ಭಾವ ಶೋಕ ಹೇಳ್ಬಿಟ್ರು. ತಷ್ಟ ಏನ್ ಮಾಡಿದ್ರೆ ಜನ ಸುಮ್ಮನೆ ಕೇಳ್ತಾರೆ, ಅದಕ್ಕೆ ಅರ್ಥ ಹೇಳಿ ಅಂತ ಕೇಳಿದರು. ತಕ್ಷಣ ಆಚಾರ ಅರ್ಥ ಹೇಳಿಬಿಟ್ರು. ಇಬ್ಬರು ಬೇಡ ಬರ್ಕೊಂಡ್ಬಿಟ್ರು ಇವರು ತಕ್ಷಣ, ಇವರು ಬರ್ಕೊಂಡು ಇಬ್ಬರು ಅಲ್ಲೇ ಕೂತಿದ್ರು ಅಂತ ಆಯ್ತು. ಅದರಿಂದ ಇಬ್ಬರು ಬರ್ಕೊಂಡ್ಬಿಟ್ಟು ಇದು ಸರ್ವ ವಿಧಿ ರಿತಮ್ ಅಂತ ಅವ್ರು ಬರೀತ, ಆಚಾರ್ಯರೇ ಹೇಳಿದ ಅರ್ಥ ಅಂತ ಅವ್ರು ಬರೀತ ನರರಿತಿರ್ತಾರೆ. ಇವರು ಮುಖಕಮಲ ಶ್ರುತ್ವ ಆಚಾರ್ಯ ಮುಖಕಮಲಿಂದ ಕೇಳಿದ್ರು ಅಂತ ಹೇಳಿದ್ರಿಂದ ಇಬ್ಬರು ಅಲ್ಲಿ ತಕ್ಷಣ ಬರೆದಿಟ್ಕೊಂಡ್ಬಿಟ್ರು. ಸರಿ ಹೋಯ್ತು, ಆಚಾರ್ಯರು ತಾವು ಹೇಳಿದರೆ ಲೇಖನ ಇನ್ನೊಂದು ಅರ್ಥ. ಯಮಕ ಭಾರತದ ಒಂದು ಶ್ಲೋಕಕ್ಕೆ ಅವರೇ ಮಾಡಿದ ವ್ಯಾಖ್ಯಾನ, ಆಚಾರ್ಯದೇ ಒಂದು ವ್ಯಾಖ್ಯಾನ, ಮೊದಲ ವ್ಯಾಖ್ಯಾನ ಯಮಕ ಭಾರತಕ್ಕೆ ಆಚಾರ್ಯದೇನೆ ಆ ದೃಷ್ಟಿಯವರು. ಇದೆಲ್ಲ ಯೋಚನೆ ಮಾಡಿದರೆ ಅರ್ಥ ತಿಳ್ಕೊಳ್ಳೋದು ಹೇಗೆ ಅಪ್ಲೈ ಮಾಡಬೇಕು ತೋರಿಸ್ತಾರೆ. ಅಲ್ಲಿ ಆ ಪ್ರಸಂಗದಲ್ಲಿ ಬಂದಿರೋ ಮಾತದು, ಇಲ್ಲಿ ಭವಾನ್ ಅಂತ ಬಂತು, ಇದು ಜೋಡಿಸ್ತಾರಲ್ಲ, ಇದಕ್ಕೇನು ಬೇಕು? ವ್ಯಾಖ್ಯಾನ ಕೌಶಲ ಅಂತ ಕರೀತಾರೆ. ಆ ಒಂದು ವಿಶೇಷವಾದ ಅರ್ಥ ಸ್ಫುರಣೆ ಆದರೆ ಮಾತ್ರ ಸಾಧ್ಯ. ಅದಿತ್ಯ ಯೋಚನೆ ಮಾಡ್ತಾ ಹೋದಷ್ಟು ಕೂಡ ಜ್ಞಾನ ವಿಸ್ತಾರ ಆಗುತ್ತೆ. ವಿಧಿ ತೋಸಿ ಭವ ಅಂದ್ರೆ ಏನಾಯ್ತು, ಈಗ ನೀನು ಸಾಕ್ಷಾತ್ ಭಗವಂತ ಅಂತ ಗೊತ್ತಾಯ್ತು ಅಂತ ಅರ್ಥ. ಭವಾನ್ ಅಂತ ಹೇಳಿದ್ರಿಂದ ಬರೀ ಏನೋ ನಿರ್ಗುಣ ಬ್ರಹ್ಮ ಅಂತವ್ ನಿಂತವನಲ್ಲ, ಇಷ್ಟಲ್ಲಿ ವಿಶಿಷ್ಟವಾದ ಗುಣದಿಂದ ಕೂಡಿದ ಸಾಕ್ಷಾತ್ ನಾರಾಯಣ ನೀನು ಅಂತ ಗೊತ್ತಾಗಿದೆ. ಕೇವಲ ಅನುಭವಾನಂದ ಸ್ವರೂಪ ನಿರ್ದುಃಖಾನಂದಾನುಭವ ರೂಪಂ ಸತ್ಯಂ ಪರಂ ಧೀಮೆ ಅಂತ ಹೇಳ್ಬೇಕಾದ್ರೆ ಪರಂ ಸಂಪೂರ್ಣ ಗುಣಂ. ಅದೇ ರೀತಿಯಲ್ಲಿ ಸತ್ಯಂ ಅಂತ ಹೇಳಿದ್ರೆ ನಿರ್ದುಃಖ ಆನಂದಾನುಭವ ರೂಪಂ ಅಂತ ತಾತ್ಪರ್ಯ ಆಚಾರ್ಯರು, ಭಾಗವತ ತಾತ್ಪರ್ಯ ಅದೇ ಅರ್ಥದಲ್ಲಿ ಬಂದಿದೆ. ಕೇವಲ ಅನುಭವ ಆನಂದ ಸ್ವರೂಪ ಸರ್ವಬುದ್ಧಿ ದೃಕ್ ಸಯೇವ. ಇನ್ನು ಜೀವನ ಏನಾಗುತ್ತೆ, ಸ್ವರೂಪ ಆನಂದ ಇದೆ, ಹೊರಗೆ ಬರ್ತಾ ಇಲ್ಲ, ದುಃಖ ಸ್ವರೂಪದಲ್ಲಿಲ್ಲ, ಮನಸ್ಸಿನಿಂದಾಗಿ ಅನುಭವಿಸ್ತಾ ಇದ್ದಾರೆ, ಎರಡೆರಡು ಬೇರೆ ದೇವರಿಗೆ. ಕೇವಲ ಅನುಭವ ಆನಂದ ಸ್ವರೂಪ, ಕೇವಲ ಅಂತ ಹೇಳಿದ್ರೆ ಮುಖ್ಯ ಮುಖ್ಯಾನಂದ, ಇನ್ಯಾರಿಗೂ ಇಲ್ಲ ದೇವರಿಗೆ, ಒಂದೇ ಇರೋದು. ಮುಖ್ಯಾನಂದ ಅಂದ್ರೇನು? ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನ ಆನಂದಮಯೋ ಅಭ್ಯಾಸ ಪೂರ್ಣಾನಂದ, ದುಃಖದ ಸ್ಪರ್ಶ ಯಾವ ಕಾಲಕ್ಕಿಲ್ಲದೆ ಇರತಕ್ಕಂಥ ಆನಂದ, ಸ್ವತಂತ್ರವಾದ ಆನಂದ ಎಲ್ಲ ಇರೋದು ದೇವರಿಗೆ. ಅದನ್ನೆಲ್ಲ ಹೇಳೋದಕ್ಕೋಸ್ಕರ ಕೇವಲ ಅನುಭವ ಆನಂದ ಸ್ವರೂಪ ಸರ್ವಬುದ್ಧಿ ದೃಕ್ ಇಷ್ಟೆಲ್ಲ ನಂಗೆ ಗೊತ್ತಿದೆ ಅಂತ ಹೇಳಿದ. ಸಯೇವ ಸ್ವಪ್ರಕೃತೇದಂ ಸೃಷ್ಟ್ವಾಗ್ರೇ ತ್ರಿಗುಣಾತ್ಮಕಂ ತದನುತ್ವಂ ಹಿ ಅಪ್ರವಿಷ್ಟ ಪ್ರವಿಷ್ಟ ಇವ ಭಾವ್ಯಸೇ. ನೀನೆಂಥವನು ಅಂದರೆ ಸಹ ಏವ ಅಂತ ನೀನೇ ಸ್ವಪ್ರಕೃತ್ಯ. ಸ್ವಪ್ರಕೃತಿ ಎಂಬುದಕ್ಕೆ ಎರಡರ್ಥ, ಒಂದು ನಿನ್ನ ಸ್ವಭಾವ, ದೇವಶೇಷ ಸ್ವಭಾವೋ ಎಂ ಅಂತ ಹೇಳೋದಕ್ಕೆ ಪ್ರಕೃತಿ ಅಂತ ಒಂದು ಅರ್ಥ. ಸ್ವಪ್ರಕೃತಿ ಆದ ಸ್ವಾಧೀನೆಯ ಪ್ರಕೃತಿಯ, ನಿನ್ನ ಅಧೀನದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯ ಮೂಲಕವಾಗಿ ತ್ರಿಗುಣಾತ್ಮಕಂ ಅಗ್ರೇ ಸೃಷ್ಟ್ವ. ಸೃಷ್ಟಿಯ ಪ್ರಾರಂಭದಲ್ಲಿ ತ್ರಿಗುಣಾತ್ಮಕವಾದ ಈ ಜಗತ್ತನ್ನು ಸೃಷ್ಟಿ ಮಾಡಿ ತದನು ಅನಂತರ ತಸ್ಮಾತನು ತದನು ತ್ವಂ ನೀನು ಪ್ರವಿಷ್ಟ ಇವ ಭಾವ್ಯಸೆ. ಅದರೊಳಗೆ ಪ್ರವೇಶ ಮಾಡದೇ ಮಾಡ್ತಿ, ಅಪ್ರವಿಷ್ಟ ಪ್ರವೇಶ ಮಾಡಿಲ್ಲ ಹೌದು, ಮಾಡಿದ್ದಾನೆ ಹೌದು. ಯಾಕೆ ದೇವರು ಎಲ್ಲಿದ್ದಾನೆ? ಆಕಾಶ ಒಳಗಿದೆಯೋ ಇದೆ, ಹೊರಗಿದೆಯೋ ಹೊರಗಿದೆ. ಅಪ್ರವಿಷ್ಟ ಪ್ರವಿಷ್ಟ ಇವ, ಪ್ರವೇಶ ಮಾಡದೆ ಹೋದರೂ ಕೂಡ ಪ್ರವಿಷ್ಟನಾದವನಂತೆ ಕಾಣ್ತಾ ಇತ್ತು. ಪ್ರವೇಶನೆ ಮಾಡಿದ್ದಾನೆ ಅಂತ ಹೇಳ್ಬೋದಲ್ಲ. ಅಂದರೆ ಇಲ್ಲಿ ಪ್ರವೇಶ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ ಇನ್ವಾಲ್ವ್ಡ್ ಅಂತ ಅರ್ಥ. ಇನ್ವಾಲ್ವ್ಮೆಂಟ್ ಇಲ್ಲ, ಇನ್ವಾಲ್ವ್ಮೆಂಟ್ ಇದ್ದ ಕಾಣ್ತಾ ಇದ್ದೆ ಅಷ್ಟೇ. ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದರೂ ಕೂಡ ಇನ್ವಾಲ್ವ್ ಇದ್ದ ಕಾಣ್ತಾ ಇದ್ದೆ, ನಿನಗದು ಯಾವುದೂ ಇಲ್ಲ. ಈಗ ಪ್ರಕೃತಿಯ ಪರತ್ವವನ್ನು ವಿವರಣೆ ಮಾಡದಂತೆ ಆಯ್ತಾಗ ಪ್ರಕೃತೇ ಪರಹ ಅಂತ ಹೇಳಿಬಿಟ್ಟು ಮತ್ತೆ ಹುಟ್ಟಿ ಬಂದಿದ್ದಾರಲ್ಲ ಅವತಾರ ಮಾಡ್ತಾನೆ ಅಂತ ಕೇಳಿದರೆ ಅದು ನಮ್ಮಂತೆ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಈ ಮಾತನ್ನು ಹೇಳಿದರು. ಏಯಿತಿ ಏವೇತಿ ಸಯೇವೇತಿ ತದನು ಸೃಷ್ಟೇರನಂತರಂ ಬಹಿರಪಿ ವಿದ್ಯಮಾನತ್ವಾತ್ ಅಪ್ರವಿಷ್ಟ ಪೂರ್ಣಸ್ವರೂಪತ್ವಾತ್ ಪ್ರವಿಷ್ಟ. ಪೂರ್ಣಸ್ವರೂಪನಾದ್ರಿಂದ ಪ್ರವಿಷ್ಟನೂ ಹೌದು ಅಪ್ರವಿಷ್ಟನೂ ಹೌದು. ಸರ್ವಗತಸ್ಯ ಪ್ರವೇಶ ಅಪ್ರವೇಶವು ಉಪಚಾರತೋ ನತು ದೇವದತ್ತವನ್ ಮುಖ್ಯ ಮುಖ್ಯವು ಇತ್ಯತ ಇವ ಶಬ್ದ ಇತ್ಯತಃ ಇವ ಶಬ್ದ. ಮುಖ್ಯಾರ್ಥ ಮಾಡಲೇಬಾರ್ದು ಅಂದರೆ ಇಲ್ಲ ಇಲ್ಲ ಮಾಡಬೇಕು, ಆದರೆ ಅದು ಈ ರೀತಿ ತಿಳ್ಕೊಂಡು ಮಾಡಬೇಕಷ್ಟೆ. ಅದಕ್ಕೆ ತಾತ್ಪರ್ಯದ ವಾಕ್ಯ ಬಹಿಶ್ಚ ವಿದ್ಯಮಾನತ್ವಾತ್ ಅಪ್ರವಿಷ್ಟೋ ಜಗದ್ಧರಿಹಿ ಪ್ರವಿಷ್ಟವಚ್ಚತತ್ರೈವ ಪೂರ್ಣರೂಪತ್ವತೋ ವಿಹುಃ ಅಪ್ರವೇಶ ಪ್ರವೇಶಶ್ಚ ಪ್ರವಿಷ್ಟೋಪಪತ ತಥಾ ಬಹಿರಂತರ್ಗತಸ್ಯ ಸ್ಯಾತ್ ಇತ್ಯಾಹು ಶಬ್ದವೇದಿನಃ ಇತಿ ಬ್ರಹ್ಮತರ್ಕೋಕ್ತೇ. ಅಪ್ರವೇಶ ಪ್ರವೇಶಶ್ಚ ಪ್ರವಿಷ್ಟೋಪಪತ ತಥಾ. ಪ್ರವೇಶ ಮಾಡದೇ ಇರೋದು, ಮಾಡೋದು, ಪ್ರವಿಷ್ಟನಾಗಿರೋದು ದೇವದತ್ತನಂತೆ, ಇವೆಲ್ಲವೂ ಕೂಡ ಪರಮಾತ್ಮ ಒಳಗು ಹೊರಗು ಎಲ್ಲ ಕಡೆ ಇರೋದ್ರಿಂದ ಅದು ಸರಿಯಾಗಿ ಕೊಡುತ್ತೆ, ಯೋಚನೆ ಮಾಡೋ ಕಾರಣ ಇಲ್ಲ ಅಂತ. ಇಲ್ಲ ಹೋದರೆ ಒಳಗೆ ಪ್ರವೇಶ ಮಾಡಿದರೆ ಮನೆ ಒಳಗಿದ್ದಾರೆ ಅಂದರೆ ಹೊರಗಿಲ್ಲ, ಹೊರಗಿದ್ದಾರೆ ಅಂದರೆ ಒಳಗಿಲ್ಲ. ಆದರೆ ದೇವರಿಗೆ ಆಗಲ್ಲ, ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ, ಅದರಿಂದ ಹಾಗೆ ಸರಿನೇ. 16,108 ಮನೆಗಳಲ್ಲಿ ತೋರಿಸ್ಬಿಟ್ನಲ್ಲ, ಇದು ಸಾಮಾನ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಪ್ರಸಂಗ ಬಂತು. ಮುಂದೆ ಹೇಳ್ತಾರೆ, ಇಷ್ಟು ಹೇಳಿದ ಮೇಲೆ ಯಯೇತಿ ಅವಿಕೃತಾಭಾವಾಃ ಸಪ್ತತೆ ವಿಕೃತೈಸ್ಸಹ ನಾನಾ ವೀರ್ಯಾಃ ಪೃಥಗ್ಭೂತಾಃ ವಿರಾಜಂ ಶಯನಂ ತವ. ಯಹ ಯೇತೇ ಅವಿಕೃತಾಭಾವಾಃ ಸಪ್ತತೆ ವಿಕೃತೈಸ್ಸಹ ನಾನಾ ವೀರ್ಯಾಃ ಪೃಥಗ್ಭೂತಾಃ ವಿರಾಜಂ ಶಯನಂ ತವ. ಸೃಷ್ಟಿ ಪ್ರಕಾರಂ ದರ್ಶಯೇತಿ ಯೈತಿ ಯೇತೇ ಸಪ್ತ ಅವಿಕೃತಾಃ ಮಹದಹಂಕಾರ ಪಂಚತನ್ಮಾತ್ರಾಣಿ ಭಾವಾಃ. ಈ ಸಪ್ತ ಭಾವಗಳು ಅಂತ ಕರೆದು. ಸಪ್ತ ಅಷ್ಟ ನವ ಮೂರು ಸರಿ ಬಂತಲ್ಲ ಮಹಾಭಾರತ ಅನ್ನ ಅಹಂಕಾರ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಎಂಟು ಹೇಳಿದರು, ಇನ್ನೊಂದು ಸೇರಿಸ್ಕೋಬೇಕು ಅಂತ ಅಲ್ಲಿ ಹೇಳಿದರು. ಏಳು ಹೇಳ್ದಾಗ ಕೂಡ ಎಷ್ಟು ಬೇಕೋ ಅನ್ವಯ ಕ್ರಮಕ್ಕೆ ತಕ್ಕಂತೆ ಪ್ರಸಂಗಕ್ಕೆ ತಕ್ಕಂತೆ ಅರ್ಥ ಮಾಡ್ಕೋಬೇಕು. ಮಹತ್ತತ್ವ ಅಹಂಕಾರ ತತ್ವ ಪಂಚ ತನ್ಮಾತ್ರಗಳು ಶಬ್ದ ರೂಪ ರಸ ಸ್ಪರ್ಶ ಗಂಧ ಇಷ್ಟು ಸೇರಿ ಏನು ಎಲ್ಲ ಪದಾರ್ಥ ತೇ ವಿಕೃತೈ ಸ್ವಸ್ವ ಕಾರ್ಯೈ ಪೃಥಿವ್ಯಾಧಿಭಿ ಜನ್ಯಪ್ರಾಣಿ ಕಾಮಕರ್ಮಾದಿಭಿರ್ವ ಸಹ ಸನ್ನಿಪತ್ಯ ಅನ್ಯೋನ್ಯಂ ಮಿಲಿತ್ವಾ ವಿರಾಜಂ ಬ್ರಹ್ಮಾಂಡಂ ಸಮುತ್ಪಾದ್ಯ ಅನುಗತಃ ಪ್ರವಿಷ್ಟಾಃ ಇವ ದೃಶ್ಯಂತೆ ಕಥಂ ಭೂತಾ ಭಾವಾಃ ಪೃಥಗ್ಭೂತ ವಿಶ್ಲಿಷ್ಟಾಃ. ಏಳು ಪದಾರ್ಥಗಳು ಕೂಡ, ಏಳು ಭಾವ ಅಂದರೆ ಪದಾರ್ಥಗಳು ಕೂಡ ವಿಕೃತೈ ಸಹ ಅವುಗಳ ವಿಕೃತ ವಿಕಾರ ಅವುಗಳ ವಿಕಾರ ಹಾಲು ಹಾಲಿ ವಿಕಾರ ಮೊಸರು ಹೇಗೋ ಏಳು ಮೂರು ಏಳು ಮೂಲತತ್ವಗಳು. ಅದರಿಂದ ಮುಂದೆ ಆಗ್ತಕ್ಕಂತಹ ವಿಕಾರಗಳೊಂದಿಗೆ ಎಲ್ಲವೂ ಏನವು ನಾನಾ ವೀರ್ಯ ಪೃಥಗ್ಭೂತ ವಿರಾಜಂ ಶಯನಂ ತವ. ಅವೆಲ್ಲವೂ ಕೂಡ ಅಷ್ಟಿದ್ರು ಕೂಡ ಪೃಥಗ್ಭೂತ ನಿನ್ನಲ್ಲಿ ಐಕ್ಯೈಕ್ಯ ಹೊಂದಕ್ಕೆ ಸಾಧ್ಯ ಇಲ್ಲ. ಪ್ರತ್ಯೇಕವಾಗಿ ಇದ್ದುಬಿಟ್ಟು ಒಂದಾಗಿ ಸೇರಿಕೊಂಡು ಮುಂದೆ ಬ್ರಹ್ಮಾಂಡ ಸೃಷ್ಟಿಗೆ ಬ್ರಹ್ಮಾಂಡಂ ಸಮುತ್ಪಾದ್ಯ ಅನುಗತಃ ಪ್ರವಿಷ್ಟ ಇವ. ನಾನಾ ವೀರ್ಯ ಅಂತ ಹೇಳಿದ್ರಿಂದ ಒಂದೊಂದಕ್ಕೊಂದು ಶಕ್ತಿ ಇದೆ. ಒಂದ್ಯಾವುದೋ ಸೇರಿಸ್ತಾರೆ, ಈಗ ಹಿಟ್ಟು ಇದೆ ಸಕ್ಕರೆ ಇದೆ ಎಲ್ಲ ಸೇರಿಸ್ಬಿಡ್ತಾರೆ, ಎಲ್ಲ ಸೇರಿ ಒಂದು ಪದಾರ್ಥ ಆಯಿತು. ಒಂದೊಂದಕ್ಕೊಂದು ಶಕ್ತಿ ಇದೆ, ಸ್ವೀಟ್ ಕೊಡೋ ಶಕ್ತಿ ಇದಕ್ಕಿದೆ ಅದಕ್ಕಿದೆ ಎಲ್ಲ ಸೇರಿ ಏನಾಯಿತು ಒಂದು ವ್ಯಾದ ಪದ ಪಾಕ ಸಿದ್ಧ ಆಯಿತು. ಅದೇ ರೀತಿ ಇಷ್ಟು ತತ್ವಗಳು ತಮ್ಮದೇ ಆದ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಹೊಂದಿದೆ ಗೊತ್ತಾಯ್ತಾ. ಎಲ್ಲ ಸೇರಿದಾಗ ಏನಾಯಿತು ಒಂದು ಇದೊಂದು ಹುಟ್ಟಿ ಬಂತು, ಅದನ್ನೆಲ್ಲ ಹೇಳ್ತಾರೆ. ಇಷ್ಟಾದರೂ ಐಡೆಂಟಿಟಿ ಇದ್ದೇ ಇದೆ, ಇಲ್ಲಿ ವಿಕಾರ ಆಗಿರೋದು ನಿಜ. ನಾನಾ ವೀರ್ಯಾಹ ಅವಕಾಶ ದಾನಾದಿ ಶಕ್ತಿ ನಾಮ ನಾನಾ ವಿಧತ್ವ. ಇವು ಆಕಾಶದ ಗುಣನೇ ಬೇರೆ, ವಾಯುವಿನ ಗುಣನೇ ಬೇರೆ, ನೀರಿನ ಗುಣನೇ ಬೇರೆ. ಆದ್ರಿಂದಾಗಿ ನಮಗೇನಾಗುತ್ತಾಗ ಉಪಯೋಗ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೆಂಕಿ ಗುಣ ಸುಡೋದು, ನೀರಿನ ಗುಣ ಆರಿಸೋದು ಗೊತ್ತಾಯ್ತಾ. ಎರಡು ಇದು ಸುಡೋದಾಗ್ಬಿಟ್ರೆ ಪಜೀತ ಆಗ್ತಿತ್ತು, ಆರಿಸೋಕ್ಕೆ ಚಾನ್ಸೇ ಇರಲಿ. ಮತ್ತೆ ಅದು ತಣ್ಣಗಿದ್ದರೆ ಬಿಸಿನೇ ಆಗ್ತಿರಲಿ. ಭಿನ್ನವಾದ ಗುಣಗಳೆಲ್ಲ ಇದೆ. ನಾನಾ ವಿಧತ್ವ ವಿಭಕ್ತ ಶಕ್ತಿತ್ವ ತದಭಿಮಾನಿ ದೇವತಾರಾಮ್ ಅಭಿಮಾನಿ ದೇವತೆಗಳ ಶಕ್ತಿ ಕೂಡ ಆ ರೀತಿಯಲ್ಲಿ ಏನಾಗಿದೆ ಪ್ರತ್ಯೇಕ ಪ್ರತ್ಯೇಕವಾಗಿದೆ. ನಾನು ತರ್ಹಿ ಮೀರಣಕರ್ತ ಕೆ ಕಹ ಇತಿ ತತ್ರ ಶಯನವಿದೆ. ಮೀರಣಕರ್ತ ಯಾರು ನೀನೆಲ್ಲ ಸೇರಿಸಬೇಕಾದ್ರೆ ಅವಕ್ಕೆ ಸೇರೋ ಶಕ್ತಿ ಬರೋದಿಲ್ಲ. ತತ್ರ ಶಯನಸ್ಥಾನೀಯತ್ವ ತ್ವಮೇವ ಮೀರಣಕರ್ತ ಇತ್ಯರ್ಥ. ವಿರಾಜಂ ಶಯನಂ ತವ, ನೀನಲ್ಲಿದ್ದು ನಿದ್ದು ಮಲಗಿದ್ದ ಕೆಲಸ ಮಾಡ್ತೀನಿ ಏನರ್ಥ, ಅಲ್ಲಿ ಸನ್ನಿಹಿತನಾಗಿದ್ದು ಈ ಜೋಡಣೆ ಕೆಲಸ ಮಾಡ್ತಾ ಇದ್ದೆ. ಹಿಟ್ಟು ಹಿಟ್ಟು ಎಲ್ಲ ಇರ್ಬೋದು, ಅಡಿಗೆಯವ್ರು ಬಂದಿಲ್ಲ ಅಂತ ಕೊಡ್ತಾರಲ್ಲ, ಹಾಗೆ ಎಲ್ಲ ಇದ್ರು ಕೂಡ ಮಾಡಕ್ಕೆ ಬರ್ತಾ ಇಲ್ಲ ಇವರಿಗೆ ಗೊತ್ತಾಯ್ತಾ. ಅವ್ನು ಬರಬೇಕು, ಅವ್ನು ಬಂದು ಎಷ್ಟೇ ತಡಾಯಿ ಬಂದರೂ ಕೂಡ ಒಳ್ಳೆ ಮಾತಾಡ್ಕೊಂಡು ಮಾಡಿಸ್ತಾರೆ. ಅದಕ್ಕೆ ಕೆಲಸ ನಿಂತೋಗುತ್ತಿಲ್ದ ಅವರು, ಪದಾರ್ಥ ಇದೆ ಮಾಡಕ್ಕೆ ಬರೋದಿಲ್ಲ. ಸೊ ಎಲ್ಲ ಇದೆ, ಮಾಡೋ ಸುಲಭ ಅಲ್ಲ. ಇಡೀ ಜಗತ್ತನ್ನೇ ಪಾಕ ಮಾಡಿದ್ದಾರೆ ಫಸ್ಟ್ ಟೈಮು ದೇವರೇನೆ. ದೇವತೆಗಳು ಕೂಡ ಏನು ಮಾಡೋಕ್ಕಾಗಲಿಲ್ಲ, ಮಾಡಿ ಅಂತ ಪರಮಾತ್ಮ ಹೇಳಿದರೆ ಏತೈಹಿ ದೇವಾಹ ಪುನರಂಡ ಸೃಷ್ಟೌ ಅಶಕ್ನುವಂತಹ ಹರಿಮೇತ್ಯ ತುಷ್ಟು. ನಾವು ಕೈಲಾಗದಲ್ಲಿ ನೀವೇ ಮಾಡಬೇಕು ಅಂತ ಹೇಳಿದ ಪರಮಾತ್ಮ ಏನು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ. ಅದು ಎಲ್ಲ ಸ್ಟೇಜಲ್ಲೂ ಕೂಡ ಪದಾರ್ಥ ಇರೋದು, ಇದಕ್ಕೆ ಯಾರು ಏನು ಮಾಡ್ತಾರೆ, ಎಲ್ಲ ಇದ್ರೆ ಏನು ಸೃಷ್ಟಿ ಮಾಡೋದು, ಈ ವಾದ ಮಾಡ್ತಾರೆ ಕೆಲವು. ಅದಕ್ಕೆ ಏನು ಮಾಡಿದೆ ದೇವರು ಅಂದರೆ ಏನೂ ಇರಲಿಲ್ಲ, ಫ್ರಮ್ ನಥಿಂಗ್ ಸೃಷ್ಟಿ ಮಾಡಿದೆ ದೇವರು ಅಂತ ವಾದ ಮಾಡ್ತಾರೆ. ಅದಕ್ಕೆಲ್ಲ ಇದ್ದಿದ್ದೇ ದೇವರು ಸೃಷ್ಟಿ ಮಾಡಿದ್ದು. ಹಾಗೇನಂದ್ರೆ ಇದ್ದಿದ್ದೇನು ಮಹಾ ಸೃಷ್ಟಿ ಮಾಡೋದು ಅಂತ ಕೇಳಿದರೆ, ಸರಿ ಅಡಿಗೆ ನೀವೇ ಮಾಡ್ಕೊಳ್ಳಿ ಆಗಿದ್ರೆ ಬರತ್ತಾಗಿದ್ರೆ ಬರೋದಿಲ್ಲ, ಮನೆ ನೀವೇ ಕಟ್ಕೊಳ್ಳಿ. ಮತ್ತೆ ಎಲ್ಲ ಈಗ ಎಲ್ಲ ತಂದು ಹಾಕಿಬಿಡ್ತಾರೆ, ಸಿಮೆಂಟು ಬ್ರಿಕ್ಸ್ ಎಲ್ಲ ಕಟ್ಕೊಳ್ಳೋಕೆ ಬರುತ್ತಾ, ಬರೋದಿಲ್ಲ. ಯಾಕೆ ಅದೊಂದು ಆಲ್ಟ್, ಅದು ಮಾಡೋದೊಂದು ಆಲ್ಟ್. ಅದು ಜನ್ಮಾದ್ಯಶ್ಯ ಯತಃ ಸಣ್ಣ ಒಂದೊಂದು ಮಾಡೋದು ಒಂದು ಆಲ್ಟ್ ಆದಾಗ ಇಡೀ ಜಗತ್ತಿನ ಪ್ರತಿಯೊಂದನ್ನು ಎಲ್ಲ ಕಾಲಕ್ಕೂ ಕೂಡ ಮಾಡೋದು ಯಾರು, ಭಾರಿ ದೊಡ್ಡ ಆಲ್ಟ್. ಅದು ಯಾರು ಮಾಡ್ತಾರೆ, ದೇವರು ಮಾಡ್ತಾರೆ. ಅದಕ್ಕೆ ಜನ್ಮಾದ್ಯಶ್ಯ ಯತಃ, ಜನ್ಮಾದ್ಯಶ್ಯ ಯತಃ ಅನ್ನೋದು ಒಂದು ಸಣ್ಣ ಕೆಲಸ ಮಾಡ್ದೆ ನಮಗೆ ಆಗ ಕಷ್ಟ ನೆನೆಸ್ಕೊಂಡ್ಬಿಟ್ರೆ ಆಗ ಅರ್ಥ ಆಗುತ್ತೆ. ಇಷ್ಟೆಲ್ಲ ಹೇಗೆ ಮಾಡ್ತಾನೋ ಪರಮಾತ್ಮ ಅನಿಸುತ್ತಲ್ಲ. ವಿರಾಜಂ ಶಯನಂ ತವ, ಎಷ್ಟೋ ರಿಸೈನ್ ಮಾಡಿಬಿಡ್ತಾರೆ, ಎಷ್ಟೋ ದೇವರು ಸಾಕೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ರಿಸೈನ್ ಮಾಡೋದು, ಎಸ್ಕೇಪ್ ಆಗ ಏನೋ ಮಾಡಿಬಿಡ್ತಾರೆ. ದೇವರ ರೀತಿ ಮಾಡಿದ್ರೆ ಗತಿಯೇನಾಗ್ತಿತ್ತು. ಎಲ್ಲ ಕಾಲಕ್ಕೆ ಏನು ಮಾಡ್ತಾನೆ, ತಾನೇ ಮಾಡ್ತಾನೆ, ಅನಾಯಾಸವಾಗಿ ಮಾಡ್ತಾನೆ, ಪರಿಪೂರ್ಣವಾಗಿ. ಕೆಲವು ಸೆಕೆಂಡ್ ಟೈಮ್ ತರ್ಡ್ ಮಾಡಿದ್ರೆ ಮಾಡಿಬಿಡ್ತಾರೆ, ಆಗ್ಲೇ ಮೊದಲಿನ ಎಫಿಷಿಯನ್ಸ್ ಇರೋದಿಲ್ಲ, ಯಾವಾಗಲೇ ಸಾಕು ಹೋಗಿಬಿಡ್ತಾರೆ ಆಗ್ಲೇ. ದೇವರು ಎರಡನೇ ರೀತಿ ಅದೇ ರೀತಿ ಯಥಾಪೂರ್ವ ಕಲ್ಪ ಇತ್ತು, ಮತ್ತೆ ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ. ಅಷ್ಟೇ ಇದರಿಂದ ಮಾಡ್ತಾನೆ ಹೊರತು ಪರಿಪೂರ್ಣ ಪೂರ್ಣತೆಯಲ್ಲಿ ಕೆಲವು ಅಪಾರ ತೀರ್ ಮಾಡ್ಕೋಬಾರ್ದು. ಅದೇ ಮಾಡ್ತಾನೆ ಮತ್ತೆ ಅಂತ ಹೇಳಿ ಆಗಲ್ಲ. ಹೇಗೆ ಮಾಡ್ತಾನೆ, ಅದೇ ರೀತಿ ಮಾಡ್ತಾನೆ ಅಂತ ಹೇಳಿದರೆ ಎಷ್ಟಿದು, ನೂರಾರು ವಿಗ್ರಹ ಮಾಡಿದಾಗ ಎಷ್ಟೇ ಒಂದೇ ನೀವು ಮೋಲ್ಡಲ್ಲಿ ಮಾಡಿದ್ರು ಕೂಡ 100% ಒಂದು ರೀತಿ ಇರೋದಿಲ್ಲ, ಸ್ವಲ್ಪ ಚೇಂಜಸ್ ಬರುತ್ತೆ. ಆದರೆ ದೇವರು ಮಾತ್ರ ಹೇಗೆ ಮಾಡ್ತಾನೆ, ಯಥಾಪೂರ್ವ ಕಲ್ಪ ಹೇಗಿತ್ತು ಹಾಗೆ ಮಾಡ್ತಾನೆ ಹೊರತು ಅನಾದಿ ಇವತ್ತಿನ ಸೃಷ್ಟಿ ಅಲ್ಲ ಇದು, ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಅಲ್ಲ, ಅನಾದಿ ಕಾಲದ ಸೃಷ್ಟಿ ಇರೋದು. ಜಗತ್ ಪ್ರವಾಹ ನಿತ್ಯೋಯಂ, ಗೊತ್ತಾಯ್ತು, ನಿತ್ಯವಾಗಿರ್ತಕ್ಕಂಥ ಅನಾದಿ ಕಾಲದ್ದು, ಮತ್ತೆ ಎಂಡ್ ಇಲ್ಲೇ ಇಲ್ಲ, ಇವತ್ತಿ ಮುಗಿಯುತ್ತೆ ಅವತ್ತಿ ಮುಗಿಯುತ್ತೆ ಅಂತಿಲ್ಲ. ಅಷ್ಟನ್ನು ಕೂಡ ಪರಮಾತ್ಮ ಹೇಗೆ ಮಾಡ್ತಾನೆ, ಒಂದೇ ರೀತಿ ಮಾಡ್ತಾನೆ ಅಂದರೆ ಹಾಗೆ ಜನ್ಮಾದ್ಯಶ್ಯ ಅಂತ ಚೆನ್ನಾಗಿ ಅರ್ಥ ಆಗ. ಬರೀ ಇದೆಲ್ಲ ಮಾಡ್ತಾನೆ ಎಂಬುದು ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಬೇರೆ. ವಿತ್ ಆಲ್ ಡೀಟೇಲ್ಸ್ ಮಾಡ್ತಾ ಅನ್ಬೋದು ಬೇರೆ. ಅದಕ್ಕೆ ಅಶೇಷ ವಿಶೇಷತೋಪಿ ಅನುವ್ಯಾಖ್ಯಾನದೊಳಗೆ ಅಶೇಷ ವಿಶೇಷತೋಪಿ, ಅದು ಎಷ್ಟು ಬಿಡಿಸಿದರೂ ಸಾಲದು, ಅಷ್ಟು ಪರ್ಫೆಕ್ಟ್ ಆ ದೇವರು ಮಾಡ್ತಾನೆ. ಯಾಕಂದ್ರೆ ಟೀಕಾರ ಅಲ್ಲಿ ತೋರಿಸ್ತಾರೆ, ಸನ್ನಿಪಾತ್ಯ ಸಮುತ್ಪಾಟ್ಯ ದೃಶ್ಯಂತೆ ಅನುಗತ ಇವ ಪ್ರಾಗೇವ ವಿದ್ಯಮಾನತ್ವಾತ್ ನತೇಶಾಮಿಹ ಸಂಭವ. ಸನ್ನಿಪತ್ಯ ಸಮುತ್ಪಾದ್ಯ ದೃಶ್ಯಂತೆ ಅನುಗತ ಇವ. ಸನ್ನಿಪತ್ಯ ಒಂದಾಗುತ್ತೆ, ಸಮುತ್ಪಾದ್ಯ ಸೃಷ್ಟಿ ಮಾಡುತ್ತೆ, ಅಂದ್ರೆ ಇನ್ನೊಂದು ಡಿಫರೆಂಟ್ ವಿಕಾರ ಹೊಂದುತ್ತೆ. ದೃಶ್ಯಂತೆ ಅನುಗತ ಇವ, ಅದರೊಳಗೆ ಸೇರಿಕೊಂಡಿರ ಕಾಣ್ತಾ ಇದೆ. ಪ್ರಾಗೇವ ವಿದ್ಯಮಾನತ್ವಾತ್ ನತೇಶಾಮಿಹ ಸಂಭವ, ಎಲ್ಲ ಕಾಲಕ್ಕೂ ವಿರೋಧದಿಂದ ಹೊಸದಾಗಿ ಹುಟ್ಟುವಂತವಕ್ಕಿಲ್ಲ. ಟ್ರಾನ್ಸ್ಫಾರ್ಮೇಷನ್ ಬೇರೆ, ಹೊಸದಾಗಿ ಕ್ರಿಯೇಟ್ ಮಾಡೋದು ಬೇರೆ, ಡಿಸ್ಕವರಿ ಬೇರೆ, ಇನ್ವೆನ್ಷನ್ ಬೇರೆ ಅಂತಾರಲ್ಲ ಹಾಗೆ. ಇನ್ವೆನ್ಷನ್ ಅಂದ್ರೆ ಏನಾಗುತ್ತಲ್ಲಿ, ಇಲ್ಲದೇ ಇದ್ರೆ ತಯಾರು ಮಾಡೋದು ಇನ್ವೆನ್ಷನ್, ಅದು ಇರೋದನ್ನು ಹುಡುಕಿದಾಗ ಡಿಸ್ಕವರಿ ಅಷ್ಟೇ. ಸೊ ದೇವರಲ್ಲಿ ಇವು ಎಲ್ಲ ಪದಾರ್ಥಗಳು ಇದ್ದೇ ಇದೆ ಎಲ್ಲವೂ ಕೂಡ, ದೇವರ ಅದಕ್ಕೆ ರೂಪ ಕೊಡ್ತಾ ಹೋಗ್ತಾನೆ. ಅವಕ್ಕೆ ತಗೊಳ್ಳೋ ಶಕ್ತಿ ಮಾತ್ರ ಇಲ್ವೇ ಇಲ್ಲ. ಇಹ ಬ್ರಹ್ಮಾಂಡೇ ಸಂಭವ ಸಾಕ್ಷಾದ್ ಉತ್ಪತ್ತಿರ್ ನಾಸ್ತಿ, ಸಾಕ್ಷಾದ್ ಉತ್ಪತ್ತಿ ಅವಕ್ಕಿಲ್ಲ. ಕಿಂತು ವ್ಯಕ್ತಿ ವಿಶೇಷೇಣ ಪ್ರವೇಶ ಮಾತ್ರಮೇವ ಕುತಃ ಪ್ರಾಗೇವ ವಿದ್ಯಮಾನತ್ವಾತ್ ಲಬ್ಧ ಸತ್ತಾತ್ವಾ. ಯಾವಾಗಲಿರೋದ್ರಿಂದ ಸತ್ತಾರೂಪವಾದ ಸೃಷ್ಟಿ ಬೇಕಿಲ್ಲ, ಅಧೀನೇ ಇದೆ ಸತ್ತಾಕ್ಕೆ, ಆದರೆ ಹೊಸ್ತಾದ ಸೃಷ್ಟಿ ವಿದ್ಯಮಾನತ್ವ ಹೊಸ್ತ ಬರೋದಿಲ್ಲ. ಪೂರ್ವಯೋ ಉತ್ಪನ್ನತ್ವಾದ ಇತ್ಯರ್ಥ. ಊರು ಯಾವ ಬಂದಿರೋದ್ರೆ ಎಲ್ಲಿ ಹೋಗಿದ್ದೆ, ಹೋಗಿಲ್ಲ, ಇಲ್ಲೇ ಇದ್ದೇನೆ ಅಂತ ಹೇಳ್ತಾರಲ್ಲ ಹಾಗೆ. ಪ್ರಕೃತಿ ವಿಕೃತಿತ್ವಾತ್ ಅತಿರಿಕ್ತ ವಿಕೃತತ್ವಾಭಾವಾತ್ ಅವಿಕೃತತ ಮಹದಾದೀನಾಮಿತ್ಯತೋ ಮಹದಾದಯೋ ಅವಿಕೃತ ಇತ್ಯುಚ್ಯಂತೆ. ಆಗ ವಿಕಾರ ಬಂತು ಅಂತೀರಿ, ಅವಿಕೃತ ಅಂತೀರಿ, ಅದಕ್ಕೆ ಸಾಧ್ಯ ಅಂದರೆ ಪ್ರಕೃತಿ ವಿಕೃತತ್ವ ಅತಿರಿಕ್ತ ವಿಕೃತತ್ವ ಅಭಾವ. ಪ್ರಕೃತಿಯಿಂದ ವಿಕಾರ ಹೊಂದೋದನ್ನು ಬಿಟ್ಟರೆ ಬೇರೆ ವಿಕಾರ ಇಲ್ಲಾದ್ರಿಂದಾಗಿನೇ ಅವನೇನಂತ ಕರೀತಾರೆ, ಅವಿಕಾರಿಗಳಂತೂ ಕರೀತಾರೆ. ಮಹದಾದೀನಾಮಿತ್ಯತೋ ಮಹದಾದಯೋ ಅವಿಕೃತ ಇತ್ಯುಚ್ಯಂತೆ. ಏತತ್ ಮಹದಾದಿಷ್ಟು ಅವಿಕೃತಂ ಅವಿಕೃತಃ ಈಶತ್ ವಿಕೃತ ರೂಪತಃ ಇತ್ಯಾರಭ್ಯ ಅಂಡೇ ತೇಷಾಂ ಅಭಿವ್ಯಕ್ತಿ ಜನರಿತ್ಯಭಿಧೀಯತೆ ಇತ್ಯಂತೇನ ಸಮ್ಯಕ್ ವ್ಯಾಖ್ಯಾತ ಆಚಾರ್ಯೇ ರೀತಿ ಭಾವ್ಯಂ. ಇದೆಲ್ಲ ಆಯ್ತಾ, ದೊಡ್ಡ ಕೊಟೇಶನ್ ಕೊಟ್ಟು ತಿಳಿಸ್ಬಿಟ್ಟಿದ್ದಾರೆ, ಅಲ್ಲೇ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಏವಂ ಭವಾನ್ ಬುದ್ಧ್ಯನುಮೇಯ ಲಕ್ಷಣೋ ಗ್ರಾಹ್ಯೈರ್ಗುಣೈ ಸನ್ನಪಿ ತದು ತದ್ಗುಣಗ್ರಹ ಅನಾವೃತತ್ವಾದ್ ಬಹಿರಂತರಂ ನತೇ ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ. ಏವಂ ಭವಾನ್ ಬುದ್ಧ್ಯನುಮೇಯ ಲಕ್ಷಣ ಗ್ರಾಹ್ಯೈ ಗುಣೈ ಸನ್ನಪಿ ತದ್ಗುಣಗ್ರಹ ಅನಾವೃತತ್ವಾದ್ ಬಹಿರಂತರಂ ನ ತೇ ಸರ್ವಸ್ಯ ಸರ್ವಾತ್ಮನಃ ಆತ್ಮವಸ್ತುನಃ. ಏವಂ ಭವಾನ್ ಸೈತ್ಯನು ವರ್ತತೆ, ಹೀಗಿರ್ತಕ್ಕಂಥ ನೀನು ಬುದ್ಧ್ಯನುಮೇಯ ಲಕ್ಷಣ. ಎಲ್ಲ ತಿಳ್ಕೊಳ್ತಾ ಬುದ್ಧಿ ಉಪಯೋಗಿಸ್ತಾ ಹೋದಂತ ಅರ್ಥ ಆಗುತ್ತೆ ಹೊರತು ಇಲ್ಲದವ್ರು ಅರ್ಥ ಆಗೋದಿಲ್ಲ ಅವೆಲ್ಲ ಕೂಡ. ಯಥಾ ತತ್ವಾನಾಂ ಅಚೇತನತ್ವೇನ ಅಭಿಮಾನಿನಾಂ ನಿಭಕ್ತ ಶಕ್ತಿತ್ವೇನ ಚ ತೇಷಾಂ ಅನ್ಯಹಾತ್ವಂ ಮೇಲೈತೃತ್ವೇನ ಭಾವ್ಯಃ ಸಏವಂ ಶರೀರಮುತ್ಪಾದ್ಯ ಸಮುತ್ಪತ್ತೇ ಹೇ ಪ್ರಾಕ್ ಪಶ್ಚಾದಪಿ ನಿರ್ದೋಷತ್ವೇನ ವರ್ತಮಾನೋ ಭವಾನ್ ಗ್ರಾಹ್ಯೈ ಅನುಮೇಯೈ ಗುಣೈ ಇಂದ್ರಿಯ ವಿಷಯೈ ಉತ್ಪನ್ನಯ ಬುದ್ಧ್ಯಾ ಜ್ಞಾನಾಖ್ಯಲಿಂಗೇನ ಅನುಮೇಯಾನಿ ಲಕ್ಷಣಾನೇ ಸ್ವಾತಂತ್ರ್ಯಾದೀನಿ ಯಶ ಸತಥ. ಇದೆಲ್ಲ ನೋಡ್ತಾ ಹೋದಾಗ ಏನಾಗುತ್ತಾಗ ಇಷ್ಟು ಮಾಡ್ತಾನೆ, ಎಷ್ಟು ಶಕ್ತಿ ಇರಬೇಕು, ಇನ್ನೊಬ್ರು ಸಹಾಯ ತಗೊಳ್ಳದೆ ಮಾಡ್ತಾ ಇನ್ಯಾಗಿರಬೇಕು, ಆ ಥರ ಯೋಚನೆ ಮಾಡಿದಾಗುತ್ತಾಗ ಭಾಳ ಆಶ್ಚರ್ಯ ಆಗಿದೆ. ಅದು ವಸ್ತುವನ್ನು ನೋಡಿದಾಗ ಅಪ್ಪ ಹಿಂದೆಲ್ಲ ಗೊತ್ತಿರಬೇಕು ನಮಗೆ, ಅದೇನು ಮಹಾ ಅಂತ ಹೇಳೋದು ಬೇರೆ. ಒಂದು ಒಂದು ಪುಸ್ತಕ ಇದೆ, 1000 ಕಾಪಿ ಇದೆ, 1000 ಕಾಪಿ, ಅದೊಂದು ಆಶ್ಚರ್ಯನೇ, ಬಟ್ ಗ್ರೇಟ್ ಅದು. ಬಟ್ 1000 ಪುಸ್ತಕ ಇದೆ, 1000 ಬೇರೆ ಬೇರೆ ಪುಸ್ತಕ, ಅವಾಗ ಏನಾಯ್ತಾಗ ಏ ಭಾರಿ ಗ್ರೇಟ್ ಅನ್ಸ್ಬಿಡುತ್ತೆ ಅಷ್ಟೇ. ಅಲ್ಲೇನು 1000 ಕಾಪಿ, ಒಂದನ್ನೇ 1000 ಕಾಪಿ ಮಾಡೋದು ಬೇರೆ, ಆದರೆ 1000 ಪುಸ್ತಕನೇ ಇರೋದು ಬೇರೆ. ಆದರೆ ದೇವರಿಗೆಲ್ಲ ಮಾಡೋದನ್ನು ಯೋಚನೆ ಮಾಡ್ತಾ ಹೋದಂತೆ ಏನಾಗುತ್ತಾಗ ಆಶ್ಚರ್ಯ. ತಿಳುವಳಿಕೆಲ್ದವ್ರಿಗೆ ಅಷ್ಟು 1000 ಇದ್ರು ಅಷ್ಟೋ ಲಕ್ಷ ಇದ್ರು ಅಷ್ಟೋ ಅವ್ರಿಗೆ, ಮತ್ತೆ ಮಣ್ಣಿನ ರಾಶಿ ಇದ್ದಾಗಿರ್ತಾರೆ, ಅರ್ಥ ಆಗಲ್ಲ. ಸ್ವಲ್ಪ ಬುದ್ಧಿಯನುಮೇಯ ಲಕ್ಷಣ, ಬುದ್ಧಿಯಿಂದ ದೇವರ ಮಹಿಮೆ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಅದಕ್ಕೆ ದುಶ್ಯತೆ ತ್ವಗ್ರೆಯಾ ಬುದ್ಧಿ ಅಂತ ಕರೆದಿತ್ತು. ಬುದ್ಧಿ ಜಾಸ್ತಿ ಆದಷ್ಟು ಕೂಡ ದೇವರ ಮಹಿಮೆ ಜಾಸ್ತಿ ಗೊತ್ತಾಗುತ್ತೆ, ಸಾಮಾನ್ಯರಿಕರ ವಿಷಯ ಗೊತ್ತಾಗೋದೇ ಇಲ್ಲ. ಗೊತ್ತಾಯ್ತಾ, ಅದು ಅದು ಅರ್ಥ ಮಾಡ್ಕೊಳಕ್ಕೆ ಏನ್ ಬೇಕು ಅವರಿಗೆ, ಯಾವ ದೊಡ್ಡ ಆರ್ಟ್ ಮಾಡಿದ್ರಪ್ಪ, ಇದೇನು ಮಾಡಿ ಯೂಸ್ ಲೆಸ್ ಏನ್ ಮಾಡ್ತಿರೋದು, ಪಾಪ ಕಷ್ಟಪಟ್ಟು ಮಾಡಿರ್ತಾನೆ ಅವ್ರಿಗೆ ಅರ್ಥನೇ ಆಗಲಿಲ್ಲ. ಯಾವ್ದು ಸಂಗೀತ ಕೇಳಿದ ಬೋರ್ ಹೊಡಿಯುತ್ತೆ ಅಂತ ಹೇಳಿದ, ಸಂಗೀತನೇ ಗೊತ್ತಿಲ್ಲ ಅವರಿಗೆ. ಗೊತ್ತಾಯ್ತಾ, ಅವ್ರು ಕೇಳಿದ ಅವ್ರಿಗೆ ಏನಾಗುತ್ತೆ, ದುಃಖ ಆಗಿಬಿಡುತ್ತೆ ಅವನಿಗೆ, ಇವ್ನ ಮುಂದೆ ಹೇಳಿದ್ನೆಲ್ಲ ಸಂಕಟ ಆಗ್ಬಿಡುತ್ತೆ. ತಿಳ್ಕೊಳ್ಳೋದಕ್ಕೆ ಸಾಮರ್ಥ್ಯ ಬೇಕು, ಅಯೋಗ್ಯರು ತಿಳಿಯೋದೇ ಇಲ್ಲ ಇದೆಲ್ಲ ಕೂಡ, ಯಾರಿಗೆ ತಿಳಿಯುತ್ತೆ. ಯೋಗ್ಯರಿಗೆ ಮಾತ್ರ ಒಂದು ಕಷ್ಟ, ವಿದ್ವಾನೇವ ಪರಿಜಾನಾತಿ ವಿದ್ವಜ್ಜನ ಪರಿಶ್ರಮ. ಒಂದು ಕಷ್ಟದ ಒಂದು ಕಷ್ಟ ಕೆಲಸದ ಹಿನ್ನೆಲೆಯ ಶ್ರಮ ಯಾರಿಗೆ ಅರ್ಥ ಆಗ್ತದೆ ಅಂದರೆ ಅದು ತಿಳಿದವರಿಗೆ ಅರ್ಥ ಆಗ್ತದೆ, ಉಳಿದವರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೊಂದು ಮಾತು ಹೇಳ್ತಾರೆ, ನಹಿ ವಂಧ್ಯಾ ವಿಜಾನಾತಿ ಗುರುವೀಂ ಪ್ರಸವ ವೇದನಾಂ ಹುಟ್ಟು ಪಂಜೆ. ಪ್ರಸವ ವೇದನೆ ಹೇಗೆ ಅರ್ಥ ಆಗುತ್ತೆ ಅವಳಿಗೆ, ಆಗ ಚಾಯಿಗೆ ಅನುಭವನೇ ಬರೋದಿಲ್ಲ ಅವಳಿಗೆ. ಅದೇ ರೀತಿಯೇ ಇಲ್ಲೇನಾಗಿದೆ, ಯಾರಿಗೆ ತಿಳುವಳಿಕೆ ಇಲ್ಲ ಅವರಿಗೆ ಅರ್ಥ ಆಗೋ ಸಾಧ್ಯತೆ ಇಲ್ಲ. ದುರ್ಯೋಧನಾದಿಗಳಿಗೆ ಕೃಷ್ಣ ಎದುರು ನಿಂತರೂ ಅರ್ಥ ಆಗಲಿಲ್ಲ ಅವರಿಗೆ. ಏನು ಮ್ಯಾಜಿಕ್ ಅಂತ ತಿಳ್ಕೊಂಡ್ರೆ ಹೊರತು ಅವನಿಗೆ ನಿಜವಾಗಲೂ ಕೂಡ ದೇವರ ಮಹಿಮೆ ಗೊತ್ತಾಗಲಿಲ್ಲ, ಸ್ವರೂಪದಲ್ಲಿಲ್ಲ ಹೋದರೆ ತಿಳಿಯೋದಿಲ್ಲ. ಅದೆಲ್ಲ ಅದಕ್ಕೆ ಬುದ್ಧನುಮೇಯ ಲಕ್ಷಣ ಪದ ಬಹಳ ಮುಖ್ಯ. ಅದು ಬಾಹ್ಯೈರ್ ಗುಣೈ, ಅದಕ್ಕೆ ಬುದ್ಧಿ ಸರಿ ಇಟ್ಕೋಬೇಕು. ಯಾವಾಗ ಕೂಡ ಬುದ್ಧಿ ಇರಬೇಕು, ಅದು ವರ್ಕಿಂಗ್ ಕಂಡೀಷನ್ಲ್ಲಿ ಇರಬೇಕು. ಬುದ್ಧಿ ಹೇಗೆ ಇರಬಾರ್ದು, ಡಲ್ಲಾಗಿಬಿಡಬಾರ್ದು. ಕಾಳಿದಾಸ ಹೇಳ್ಬೇಕು ವಿವೇಕ ವಿಶ್ರಾಂತ ಬಫೀತಂ ಅಂತ ಹೇಳ್ತಾನೆ. ಬುದ್ಧಿ ರೆಸ್ಟ್ ಕೊಟ್ಟು ಮಾತಾಡಬಾರ್ದು ಅಂತ ಅರ್ಥ. ರೆಸ್ಟ್ ಕೊಟ್ಟರೆ ಏನಾಯ್ತು, ಅಲ್ಲಿಗೆ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ಅದು ಹಾಗಾಗಬಾರ್ದು, ಬುದ್ಧಿ ಇರಬೇಕು, ಅದು ವರ್ಕ್ ಮಾಡ್ತಿರ್ಬೇಕು ಯಾವಾಗಲೂ. ಅವಾಗ ದೇವರ ಮಹಿಮೆ ಗೊತ್ತಾಗುತ್ತೆ. ಅದು ಡಿವೇಟ್ ಆದರೆ ಎಲ್ಲೋ ಹೋಗ್ಬಿಡುತ್ತೆ, ಪ್ರಯೋಜನ ಇಲ್ಲ. ಮತ್ತು ಇವಾಗ ಬುದ್ಧಿ ಬೇಕಾಶನಕ್ಕಿದೆ, ಅದೆಲ್ಲೋ ಕೆಲಸ ಮಾಡ್ತಿದೆ ಹೊರತು ಎಲ್ಲಿ ಕೆಲಸ ಮಾಡ್ತಾ ಇಲ್ಲ, ದೇವರ ಕಡೆಗೆ ಹೋಗ್ತಾನೆ ಇಲ್ಲ. ಗ್ರಾಹ್ಯೇರ್ ಗುಣೈಹಿ ಸನ್ನಪಿ ಸದ್ಗುಣ ತದ್ಗುಣಾಗ್ರಹ, ಸನ್ನಪಿ ತದ್ಗುಣ ಅಗ್ರಹ. ಅಷ್ಟು ಗುಣಗಳಿವೆ ಅವನಿಗೆ, ಆದರೆ ನಮಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆ? ಬುದ್ಧನುಮೇಯ ಲಕ್ಷಣನಾದ್ದರಿಂದ. ಅನಾವೃತತ್ವ ಬಹಿರಂತರಮ್ನತೆ ಸರ್ವಸ್ಯ ಸರ್ವಾತ್ಮನ ಅಸ್ತೋವಸ್ತುವನ್. ಅನಾವೃತತ್ವ ಬಹಿರಂತರಂ, ಪರಮಾತ್ಮ ಹೇಗಿದ್ದಾನೆ ಅಂದರೆ ಆವೃತ ಅನಾವೃತ. ಅಪೀತಿ ಉತ್ಪನ್ನಯ ಬುದ್ಧ ಜ್ಞಾನಾಖ್ಯಲಿಂಗೇನ ಅನುಮೇಯಾನಿ ಲಕ್ಷಣಾನಿ ಸ್ವಾತಂತ್ರ್ಯಾದೀನೇ ಸತಥಾ ದೇಶಾಮಿಂದ್ರಿಯಾಣಾಂ ಗುಣಾಗ್ರಹ ವಿಷಯಜ್ಞಾಪಕೋ ಅನ್ಯೋಸ್ತಿ ಇತಿ ಜ್ಞಾಯತೆ ಕ್ಷೇತ್ರಜ್ಞ ಪುರುಷೋ ಹ್ಯಾತ್ಮ ಇತ್ಯತ್ರ ಕ್ಷೇತ್ರಜ್ಞಾನಸ್ಯ ಜೀವನಿಷ್ಠತ್ವೇನ ದರ್ಶನಾತ್ ಕಥಂ ನಾರಾಯಣ ನಿಷ್ಠತ್ವೇನ ಉಚ್ಯತೆ ಇದೆ ತತ್ರ ಅಪೀತಿ. ಅಲ್ಲೇನಾಗುತ್ತಾಗ ಗುಣಾನಾಂ ಗ್ರಹ ಅಗ್ರಹ ಎರಡೂ ತಿಳ್ಕೊಳ್ಳೋದ್ರೆ ಗ್ರಹ, ತಿಳ್ಕೊಳ್ಳೋದ್ರೆ ಅಗ್ರಹ ಅಷ್ಟೆ. ಗ್ರಾಹ್ಯ ಗುಣೇಶು ಅಸ್ವಾತಂತ್ರ ಪ್ರತೀತೆ ರಿದಂ ಜಾನಾಮಿ ಇತಿ ಜೀವನಿಷ್ಠ ಗ್ರಹಣ ಶಕ್ತಿರಪಿ ತನ್ನಿಯತಾ ಇತಿ ತದುಕ್ತಮಾಚಾರ್ಯೈ. ಗ್ರಾಹ್ಯ ಗುಣ ವಿಷಯ ಬುದ್ಧನುಮೇಯ ಲಕ್ಷಣ ಗ್ರಾಹ್ಯ ಗುಣೇಶು ಅಸ್ವಾತಂತ್ರ್ಯಾತ್ ತಜ್ಞಾಪಕೋ ಅನ್ಯೋ ಅಸ್ತಿ ಇತಿ ಜ್ಞಾಯತೆ ಇತಿ. ಯಾವುದೇ ಒಂದು ಗ್ರಾಹ್ಯವಾದ ಗುಣದಲ್ಲಿ ಅಸ್ವಾತಂತ್ರ್ಯ ಉಳಿದವರಿಗಿರೋದ್ರಿಂದ, ಗುಣಗಳಿಗೂ ಇರೋದ್ರಿಂದ, ಅದು ಸ್ವತಂತ್ರನಾದ ವ್ಯಕ್ತಿ ಇರಬೇಕು ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಅದು ಮೈಮೇಲೆ ಹನಿ ಬಿತ್ತು, ತಕ್ಷಣ ಏನು ಮಾಡ್ತೀವಿ, ಯಾರು ಹಾಕಿದ್ರು ನೋಡ್ತಾನೆ ತಕ್ಷಣ. ಅದೇ ಬಿತ್ತು ಅಂದರೆ ಏನು ಹೇಳ್ತೀನಿ, ನಾನು ಬುದ್ಧಿ ಕೇಳಿದ್ರೆ ಬುದ್ಧಿ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದೆ ಅಂತ ಹೇಳ್ತಾನೆ. ಅದೇ ಬಿತ್ತು, ಯಾರನ್ನ ಹಾಕೇ ಇಲ್ಲ ಅಂತ ಹೇಳಿದರೆ ಹಾಕಿರಲೇಬೇಕು. ಅದು ಯಾರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಹುಡುಕ್ತಾನೆ ಎಲ್ಲಿಂದ ಬಿತ್ತು, ಯಾವ ಕಡೆಯಿಂದ ಬಿತ್ತು, ಅವ್ರು ಎಷ್ಟು ದೂರದಿಂದ ಬಿತ್ತು ನೋಡ್ತಾನೆ. ಯಾರನ್ನೋ ಇಟ್ಟು ಮಾಡಿ ಇದು ಮಾಡಲ್ಲ, ಆ ಕಡೆಯೇ ನೋಡ್ತಾನೆ. ಈ ಕಡೆ ಹಿಂದಿನಿಂದ ಬಿದ್ದರೆ ಮುಂದವ್ರು ಅಟ್ಯಾಕ್ ಹಿಂದವ್ರು ಅಟ್ಯಾಕ್ ಮಾಡ್ತಾನೆ. ಈ ಕಡೆಯಿಂದ ಬಿತ್ತು, ಇದೆಲ್ಲ ಏನು ಬುದ್ಧಿ ಬೇಕು ಇದಕ್ಕೆಲ್ಲ ಕೂಡ. ಆ ಬುದ್ಧಿ ಇಲ್ಲಿ ಉಪಯೋಗಿಸ ಹಾಗೆ ಈ ಮಳೆ ಕೊಟ್ಟ, ಒಂದು ಹನಿ ಬಿದ್ದರೆ ಯೋಚನೆ ಮಾಡ್ತಿರಲ್ಲ, ಇಷ್ಟು ಹನಿ ಬಿದ್ದು ನೋಡಿದ್ರೆ ಹೋದ ವಾರ ನೋಡಿದ್ರೆ ಸೀನೇ ಬೇರೆ ಇತ್ತು, ಇವತ್ತು ಟೋಟಲ್ ಚೇಂಜ್. ಅದೆಲ್ಲ ಚಿತ್ರ ಹಾಕಿದೆ, ಖಾಲಿ ಖಾಲಿ ಜಲಾಶಯಗಳು ಅಂತೆ. ಈ ನೋಡಿದ್ರೆ ಫುಲ್ ಈ ನೀರು ಬಳಸತ್ರವಾಗಿ ಎಷ್ಟು ಕಡೆ ಪಂಚಿತ ಆಗ್ತಿತ್ತು, ಹೆಚ್ಚು ತಂದು ಓಟು ತಂದು ಮಿಕ್ಸ್ ಮಾಡಿ ಹಾಕಿದ ಲ್ಯಾಬೊರೇಟ್ರಿ ಒಳಗೆ ಏನಾಗ್ತಿತ್ತು, ಇವ್ರ ಕತೆ ಮುಗಿದೋಗ್ತಿತ್ತು. ಯಾಕೆ ಬಂತು, ಸರಾಸರದ ಒಂದು ನೋಟ್ ಟೈಮ್ ಫಿಲಪ್ ಮಾಡಿಬಿಡ್ತಾರೆ. ಗೊತ್ತಾಯ್ತು, ಬಂದರೆ ಒಂದು ಕ್ಷಣ ಇದು ಅರ್ಥ. ದೇವರಿಗೆ ಸಾಮರ್ಥ್ಯ ಇರೋ ಇನ್ನೆಲ್ಲಿಗಿದೆ ಅದು, ನಾವೇನು ಮಾಡಿ ನೀರು ತಾರಾಗಿ ಬಿತ್ತು, ಅಷ್ಟು ನೀರು ಒಂದು ಹನಿ ಬಿಡ್ಬೇಕಾದ್ರೆ ಯಾರೋ ಇರಬೇಕು, ಅಷ್ಟು ಹನಿ ನೀರು ತಾರೇ ಬಿತ್ತು ಅಂತ ಹೇಗೆ ಬಿಡುತ್ತೆ ತಾನೇ ಅದು. ಅದಲ್ಲ, ದೇವರು ಯಾತಕ್ಕೆ ಸುರಿಸೋಕ್ಕೆ ಸಾಧ್ಯ ಇದೆ, ಅಷ್ಟು ಕೈ ಇದೆ. ಒಂದು ಹನಿ ಸಿರಿಸೋಕೆ ಇಷ್ಟು ಶಕ್ತಿ ಬೇಕು, ಅನಂತ ಕೈ ಪರಮಾತ್ಮನಿಗೆ. ಆ ರೀತಿ ರಿಲೀಸ್ ಮಾಡ್ತಾ ಬರುತ್ತೆ ಅದು. ಇದೆಲ್ಲ ಯೋಚನೆ ಮಾಡಿದರೆ ತಿಳಿಯುತ್ತೆ. ಅದಕ್ಕೆಲ್ಲ ಬುದ್ಧಿ ಬೇಕು. ಏನೋ ತಂಡವಾಡ್ತಾರೆ, ಎಲ್ಲಿಂದ ಕ್ರಿಯೇಟ್ ಆಗ್ಬೇಕದು, ಫೈನಲಿ ಎಲ್ಲಿಗೆ ಹೋಗ್ಬೇಕದು, ಏನೇ ಹೇಳಿದ್ರೆ ದೇವರು ಎಂಡ್ ಆಗಲೇಬೇಕು. ಇಲ್ಲದವ್ರು ಎಲ್ಲವೂ ಕೂಡ ಸೆಕೆಂಡರಿ ಕಾಸ್ ಅಷ್ಟೇ. ಅವು ಇಲ್ಲಿಂದ ಬಂತ ಅಲ್ಲಿ ಏನೇ ಇರ್ಬೋದು, ಇವತ್ತು ಕರೆಂಟ್ ಇಲ್ಲಿದೆ, ಇಲ್ಲಿಂದ ಬರೋ ಲಿಂಕ್ ಎಲ್ಲಿಗೆ ಹೋಗ್ಬೇಕು ಇದಕ್ಕೀಗ, ಇಲ್ಲಿ ಮಾಡಿ ಆದ್ರೆ ಬಿಟ್ಟರೆ ಕರೆಂಟ್ ಕೊಟ್ಟರೆ ಬಿಟ್ಟರೆ ಅಂತ ಕೇಳಿ ಸ್ವಲ್ಪಕ್ಕೆ ಹೋಗ್ಬಿಡುತ್ತೆ. ಇದು ಸಪ್ಲೈ ಇದು ಕಾಣೋದಿಲ್ಲ, ಆದರೂ ಕೂಡ ಸಪ್ಲೈ ಇಲ್ಲಿಂದ ಬರುತ್ತೆ ಇದಕ್ಕೆ, ಒಂದೊಂದೇ ಹೋಗ್ತಾ ಹೋಗ್ಬೇಕು ಮತ್ತೆ ಅದಕ್ಕೆ. ಆಮೇಲೆ ಮಳೆ ಇಲ್ಲ, ಅಲ್ಲಿಗೆ ಹೋಗುತ್ತೆ ಕೊರಿಗೆ ನೀರಿಲ್ಲ, ಮಳೆ ಇಲ್ಲ ಅದಕ್ಕೆ ಕರೆಂಟ್ ಇಲ್ಲ. ಮಳೆಗೂ ಕರೆಂಟ್ಗೆ ಸಂಬಂಧ ಅರ್ಥ ಆಗ ಯಾವಾಗ ಗೊತ್ತಾಗುತ್ತೆ, ಇಷ್ಟು ಲಿಂಕ್ ನೋಡಿದ್ರೆ ಗೊತ್ತಾಗುತ್ತೆ. ಬಂದು ನೀರು ತುಂಬಿ ಅಲ್ಲಿಂದ ಇದು ಮಾಡಿ ಅಷ್ಟು ಸ್ಟೆಪ್ಸ್ ಎಲ್ಲ ಏನು ಮಾಡ್ಬೇಕು ಇಮ್ಯಾಜಿನ್ ಮಾಡ್ಬೇಕು ಆ ಸ್ಟೆಪ್ಸನ್ನು. ಇವು ಸಣ್ಣ ಹೋಗಿ ಅರ್ಥನೇ ಆಗೋದಿಲ್ಲ, ಮಳೆ ಇಲ್ಲದ ಕರೆಂಟ್ಗೆ ಏನು ಸಂಬಂಧ, ಗೊತ್ತಾಯ್ತಾ. ಏನೋ ಹೇಳ್ತಾರೆ, ನಮ್ಮ ಡ್ಯೂಪ್ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ ಪಾಪ. ನಿಜವಾಗಲೂ ಹೇಳ್ತಾರೆ ಲಿಂಕ್ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಪ್ರತಿಯೊಂದು ಕಡೆ ಯಾವುದೇ ಚಂಡಮಾರುತ ಇರಲಿ ಏನೇ ಇರಲಿ, ಮೂಲತಃ ಯಾರು ಸೃಷ್ಟಿ ಮಾಡಬೇಕಾದನ ದೇವರೇ. ಇಲ್ಲಿ ನೋಡಿ ಫ್ಯಾನ್ ನಮಗೆ ಗೊತ್ತಾಗುತ್ತೆ, ಫ್ಯಾನ್ ಇದೆ ಒಂದಕ್ಕಿದೆ ಎರಡಕ್ಕಿದೆ, ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ದೇವ್ರು ಕಂಟ್ರೋಲ್ ಮಾಡ್ತಾ ಹೋಗ್ತಾರೆ, ಆಫ್ ಮಾಡಿಬಿಟ್ರೆ ಬೇಸಿಗೆ ಕಾಲ ಶುರುವಾದಾಗ ಆಗುತ್ತೆ. ಅದು ಜಾಸ್ತಿ ತಿರುಗಿಸ್ಬಿಟ್ರೆ ಕೂಲ್ ಆಗಿಬಿಡುತ್ತೆ. ಫ್ಯಾನಲ್ಲಿ ಎಷ್ಟು ರೇಟ್ ಎಷ್ಟು ಚೇಂಜ್ ಮಾಡ್ಬೋದು, ಅದೆಲ್ಲ ದೇವರು ಎಂಟೈರ್ ಯೂನಿಯನ್ ನೇಚರ್ನ ಕಂಟ್ರೋಲ್ ಮಾಡ್ತಾನೆ ದೇವರು. ಅದರಲ್ಲಿ ಎಷ್ಟು ಒಂದಕ್ಕೆ ಇಡೋದು ಎರಡಕ್ಕೆ ಇಡೋದು ಮಾಡಿದಾಗ ಅದನ್ನೆಲ್ಲ ಮಾಡಿದಾಗ ಎಲ್ಲ ವೇರಿಯೇಷನ್ ತೋರಿಸ್ತಾ ಹೋಗ್ತಾನೆ. ಸಿಂಪಲ್ ಮನುಷ್ಯ ಎಷ್ಟು ಸಿಂಪಲ್ ಆಪರೇಟ್ ಮಾಡ್ತಾನೆ, ವಾಪಸ್ ಬೇರ್ತಾರೋ ಹೀಗೆ ಬೇಕಾರ ತರಬಹುದು, ಹೀಗೆ ಬೇಕಾರ ತರಬಹುದು. ದೇವರಿಗೆ ಎಂಥ ಕಂಟ್ರೋಲ್ ಇದೆ, ಓವರ್ಆಲ್ ಕಂಟ್ರೋಲ್. ಅದೆಲ್ಲ ಯೋಚನೆ ಮಾಡ್ತಾ ಹೋದಷ್ಟು ಕೂಡ ದೇವರ ಮಹಿಮೆ ತಿಳಿಯುತ್ತೆ. ನನ್ ಸನ್ ಸರ್ವಸ್ಯ ಜ್ಞಾತೃತ್ವೇನ ವರ್ತಮಾನ ಇತಿ ವಾ ತದುಕ್ತಂ ಜ್ಞಾತಾಪಿ ಸರ್ವಭಾವಾನಾಂ ಜ್ಞಾಯತೆ ಜ್ಞಾನಲಿಂಗಿ ಲಿಂಗತಃ. ಎಲ್ಲರನ್ನೂ ತಿಳಿಯೋನವನೇ, ನಾ ತಿಳ್ಕೋಬೇಕು ಅಂತ ಮತ್ತೆಂಡೆ ಹುಡುಕ್ಬೇಕು. ಜಿಗೃಷ್ಠೋರ್ ಗ್ರಹಣಾಭಾವಾತ್ ಅಸ್ವಾತಂತ್ರ್ಯ ಪ್ರತೀತಿತಃ ಇತಿ. ಅದು ಸರ್ವ ಜೀವಾನಾಂ ಅಂತಃಕರಣನಿಷ್ಠ ಸುಖ ದುಃಖಾದಿ ಸರ್ವಭಾವಾ ಕಥಂ ಭಗವತಾ ವಿಜ್ಞಾಯಂತೆ ಇತ್ಯತಃ ಅನಾವೃತತ್ವಾದಿತಿ. ಆಯ್ತು, ದೇವನು ತಿಳ್ಕೋತಾರೆ, ಒಪ್ಪೋಣ. ಒಳಗಿಂದ ತಿಳ್ಕೊತೇನೆ ಅಂತ ಹೇಳ್ತಾನಲ್ಲ ದೇವರು ಹೇಗೆ ಅಂತ ಕೇಳಿದರೆ ಅನಾವೃತತ್ವ, ದೇವರಿಗೆ ಆವರಣ ಅಂತಾನೆ ಇಲ್ಲ. ದೇವರಿಗೆ ಪ್ರತಿಯೊಂದು ಏನದು ಹೇಳ್ತದೆ ಭಗವದ್ಗೀತೆಯಲ್ಲಿ ಬರ್ತಲ್ಲ, ನಾ ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ, ನಾನು ಯಾರು ತಿಳ್ಕೊಳ್ಳೋದಕ್ಕಾಗೋದಿಲ್ಲ, ದೇವ್ರ ಮುಂದೆ ಅಡ್ಡಿ ಆತಂಕ ಯಾವುದೂ ಇಲ್ಲ. ಗೊತ್ತಾಯ್ತಾ? ಆದರೆ ತಾನ್ಯಹಂ ವೇದ ಸರ್ವಾಣಿ ಮಾಂತು ವೇದ ನ ಕಶ್ಚ, ನಾನು ಯಾರು ತಿಳ್ಕೊಳ್ಳೋದಕ್ಕಾಗೋದೇ ಇಲ್ಲ. ದೇವರಿಗೆ ಯಾವುದು ಕೂಡ ಆವೃತವಾಗೋದಿಲ್ಲ, ಎಲ್ಲವೂ ಅನಾವೃತನೇ. ನಮಗೆಲ್ಲವೂ ಆವೃತ, ನಮ್ಮ ಸ್ವರೂಪ ಸಮೇತ ಏನಾಗ್ಬಿಟ್ಟಿದೆ, ಇಲ್ಲಿಂದ ಬಂದೆ ಮುಂದೆತ್ತ ಪಯಣ, ನಮ್ಮ ಸ್ವರೂಪನೇ ಆವೃತ ಆಗಿಬಿಟ್ಟಿದೆ, ಏನು ಅಂತಲೂ ಗೊತ್ತಿಲ್ಲ. ದೇವರಿಗೆ ನಮಗೆ ಎಷ್ಟು ವ್ಯತ್ಯಾಸ ಬರುತ್ತೆ. ಭಗವತಾ ವಿದ್ಯಾಯಂತೆ ಇತ್ಯತಃ ಅನಾರ್ಥತ್ವ ಅವ್ಯವಧಾನೇನ ದೃಷ್ಟುತ್ವ ಸರ್ವಗತತ್ವ ಚ ತದುಕ್ತಂ. ಯಾವುದೇ ತೆರೆ ಹಾಕಿದ್ರೆ ತಿಳ್ಕೊಂಡು ದೇವರಿಗೆ ಅಡ್ಡ, ದೇವರು ಆ ತೆರೆ ಒಳಗಿದ್ದಾನೆ, ಮತ್ತೆ ಅದು ಪಜಿತಿ ಆಗುತ್ತೆ. ಆ ಕಡೆ ಇದ್ದಾರೆ ಈ ಕಡೆ ಇದ್ದಾನೆ, ಅಡ್ಡ ಬರೋದೇ ಇಲ್ಲ, ದೇವರಿಗೆ ಅಡ್ಡ ಹಾಕ್ಲಿಕ್ಕೆ ಹತ್ತಾಯ್ತಾ. ಈಗ ಯಾವ ತೆರೆಯೂ ದೇವರಿಗೆ ಆತೆ ಅಟ್ಯಾಕ್ ಮಾಡೋದಿಲ್ಲ ಅಂದ್ರೆ ಹಾಕೋ ತೆರೆ ಎಂಥದ್ದಿರ್ಬೇಕು? ಯಾವಾಗಲೂ ಇದು ಕವರ್ ಮಾಡೋಕ್ಕಾರೆ ಎಂಥದ್ದು ಹಾಕ್ಬೇಕು? ನಾವು ಇದಕ್ಕೆ ದೊಡ್ಡದಿರ್ಬೇಕು, ಅರ್ಥ ಆಯ್ತಾ? ಒಂದು ಖರ್ಚಿಪ್ ತಗೊಂಡು ಬಡೆ ಕವರ್ ಮಾಡಕ್ ಬರೋದಿಲ್ಲ, ಅರ್ಥ ಆಯ್ತಾ? ಅದು ಪ್ರಪೋಷ ದೊಡ್ಡದಿರ್ಬೇಕು, ದೇವ್ರನ್ನ ಯಾತಕ್ಕೆ ಹಾಕ್ಲಿಕ್ಕೆ ಬರೋದಿಲ್ಲ, ದೇವ್ರು ಸರ್ವತ್ರ ವ್ಯಾಪ್ತ, ಅದನ್ನ ಕವರ್ ಮಾಡಬೇಡಿ, ವಸ್ತ್ರದಲ್ಲಿ ತರಬೇಕು. ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ಈ ಕಡೆಯಿಂದ ನೋಡ್ತಾರೆ, ಮತ್ತೆ ಆ ಥರ ಈ ಕಡೆ ಇದ್ದು ಇಷ್ಟೆಲ್ಲ ಕಷ್ಟಪಟ್ಟು ಹೊಡೆದ ಈ ಕಡೆ ಇದ್ದಾರೆ. ದುರ್ಯೋಧನ ಕಟ್ಟದಾಗ ಏನಾಯ್ತು? ಎಲ್ಲೋ ಕಟ್ಟಕ್ಕೋರು ಏನೇನಾಗೋಗ್ಬಿಟ್ಟಿದೆ. ಎಲ್ಲ ಆಕಾಶ ಕಟ್ಟೋ ಪ್ರಯತ್ನ ಇದ್ರೆ ಹಾಗೆ ಹಾಕಿ, ಆಕಾಶನ ಕಟ್ಟಕ್ಕೆ ಸಾಧ್ಯ ಇದೆ, ಗಾಳಿನ ಕಟ್ಟಕ್ಕೆ ಸಾಧ್ಯ ಇದೆಯಾ? ಅದು ದೇವರನ್ನ ಕಟ್ಟಕ್ಕೆ ಆಗೋದೇ ಇಲ್ಲ. ಸರ್ವತ್ರ ವ್ಯಾಪ್ತ ಎಂಬ ಪದ ಅರ್ಥ ಆದರೆ ಇವೆಲ್ಲ ಅರ್ಥ ಆಗುತ್ತೆ. ಸರ್ವಗತತ್ವಾಚ್ಯ ತದುಕ್ತಂ ಸರ್ವತ್ರ ಅವ್ಯವಧಾನ ದೃಷ್ಟುತ್ವ ಸರ್ವ ವಸ್ತುನಃ ಆಂತರಂ ಬಾಹ್ಯಮಿತ್ತೇವಂ ವಿಶೇಷೋ ನಾಸ್ತಿ ಕಶ್ಚನ. ದೇವರಿಗೆ ಹೊರಗೆ ಒಳಗೆ ಅಂತಿಲ್ಲೇ ಇಲ್ಲ. ಸರ್ವತ್ರ ವ್ಯಾಪ್ತ, ಆಕಾಶಕ್ಕೆ ಒಳಗವರಿಗೆ ಎಲ್ಲಿಂದ ತರ್ತೀರಿ ಈಗ ಎಲ್ಲ ಕಡೆ ಇದ್ದಿದ್ದಕ್ಕೆ? ಹಾಗೇನೆ ಹೊರಗೆ ಒಳಗೆ ಅಂತ ಡಿಸೈಡ್ ಆರು ಏನ್ ಮಾಡ್ಬೋದಾಗ? ಕಟ್ಟ ಪ್ರಯತ್ನ ಮಾಡಬಹುದ. ಜೀವಸ್ಥ ಗ್ರಹಣ ಶಕ್ತಿರಪಿ ತಸ್ಯ ಇತ್ಯಪಿ ಶಬ್ದ. ಜೀವನ ಗ್ರಹಣ ಶಕ್ತಿ ಇದೆಯಲ್ಲ, ಅದು ಕೂಡ ದೇವರ ಅಧೀನ. ಏವಂ ಶರೀರ ಉತ್ಪಾದ್ಯ ಜ್ಞಾಯಸೇ ಬಹಿರಂತರ್ವಿಭಾಗ ಕುತೋ ನಾಸ್ತಿ ಇತಿ ತತ್ರಾಹ ಸರ್ವಸ್ಯೇ ಇತಿ. ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ. ಸರ್ವಸ್ಯ ಸರ್ವಸ್ವಾಮಿ ನೀನು, ಮತ್ತು ಸರ್ವತ್ರ ವ್ಯಾಪ್ತ, ಮತ್ತೆ ನೀನು ಆತ್ಮಸ್ವರೂಪ, ಎಲ್ಲ ಕಡೆ ವ್ಯಾಪ್ತಿಯನ್ನು ಹೊಂದತಕ್ಕಂಥ ಸ್ವರೂಪದವನು. ಆದ್ದರಿಂದ ನಿನಗೆ ಎಂದೂ ಕೂಡ ಆವರಣಾದಿಗಳಿರಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಅದಕ್ಕೆ ಏನೇಳಿದ್ದು ವಿಧಿತೋಸಿ ಅಂತ ಅದಕ್ಕೆ ಹೇಳಿದ. ಎಲ್ಲ ವಿಷಯ ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಗೊತ್ತಿದ್ದೇನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಏವಂ ಭವಾನ್ ಬುದ್ಧನುಮೇಯ ಲಕ್ಷಣೋ ಗ್ರಾಹ್ಯೈರ್ ಗುಣೈ ಸನ್ನಪಿ ತದ್ಗುಣಾಗ್ರಹ ಅನಾವೃತತ್ವಾದ್ ಬಹಿರಂತರಂ ನತೆ ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ ಯದಾತ್ಮನೋ ತುಸ್ಯ ಗುಣೇಶು ಸನ್ನಿಧೇಹೇ ವ್ಯವಶ್ಯಸೆ ಅಸ್ವವಿತೆ ಅಸ್ವಾವ್ಯತಿರೇಕತೋ ಬುಧೈಃ ವಿನಾನುವಾದಂ ನಚ ತನ್ಮಿನೀಷಿತಂ ಸಮ್ಯಗ್ವಚೋ ವ್ಯಕ್ತಮುಪಾತ ತತ್ಪುಮಾನ್. ಯತ್ ಆತ್ಮನಃ ದೃಶ್ಯಗುಣೇಶು ಸನ್ನಿಧೇಹೇ ವ್ಯವಶ್ಯಸೆ ಸಿ ಅಸ್ವವ್ಯತಿರೇಕತಃ ಅಬುಧೈ ವಿನಾ ಅನುವಾದಂ ನಚ ತನ್ಮನೀಷಿತಂ ಸಮ್ಯಕ್ ವಚಃ ವ್ಯಕ್ತಂ ಉಪಾದದ ಪುಮಾನ್. ಇನ್ನು ಯತ್ ಆತ್ಮನಃ ದೃಶ್ಯಗುಣೇಶು ಸನ್ನಿಧೇಹೇ ವ್ಯವಶ್ಯಸೆ. ದೃಶ್ಯಗುಣಗಳಲ್ಲಿ ಸನ್ನಿಧಾನವನ್ನು ಇಟ್ಟು ನೆಲೆಸಿದ್ದಿ, ಆದರೆ ಅಸ್ವವ್ಯತಿರೇಕತಃ ಅಬುಧೈ, ಆದರೆ ನೀನು ಅಬುಧೈ ತಿಳುವಳಿಕೆ ಇಲ್ಲದವರಿಗೆ ಭಿನ್ನನಾಗಿ ಕಾಣದೇ ಇಲ್ಲ, ಆ ರೀತಿ ಇರ್ತೀಯ. ವಿನಾನುವಾದಂ ನಚ ತನ್ಮಿನೀಷಿತಂ ಸಮ್ಯಗ್ವಚಃ ವ್ಯಕ್ತಂ. ಅನುವಾದಂ ದೊಡ್ಡವರು ಹೇಳದೆ ಹೋದರೆ, ಜ್ಞಾನಿಗಳು ಹೇಳದೆ ಹೋದರೆ ಯಾರಿಗೂ ತಿಳ್ಕೊಳ್ಳೋದಕ್ಕಾಗೋದೇ ಇಲ್ಲ. ವ್ಯಕ್ತಂ ಉಪಾದದ ತುಮಾನ್, ವ್ಯಕ್ತಂ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಯಾವ ಮನುಷ್ಯನಿಗೂ ಕೂಡ ಸಾಧ್ಯ ಇಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಯದಾತ್ಮನಃ ಆತ್ಮನಃ ಪರಮಾತ್ಮನಃ ಪ್ರತ್ಯಗಾತ್ಮನಃ ದೃಶ್ಯಗುಣೇಶು ಶರೀರೇಂದ್ರಿಯಾದಿಷು ಸನ್ನಿಧೇಹೇ ಪ್ರವೇಶ ಲಕ್ಷಣ ಸನ್ನಿಧಾನಾತ್ ಅಬುಧೈ ಅಸ್ವವ್ಯತಿರೇಕತಃ ಸ್ವಾಭೇದೇನ ವ್ಯವಸ್ಥೆಸೇ ನಿಶ್ಚಿತ್ಯ ಜ್ಞಾಯಸೇ ಇತಿ ಯತ್ ತದನುವಾದಂ. ಇನ್ನು ದೇವರು ಒಳಗಿರೋದು ಇದು ಯಾವುದು ಗೊತ್ತಾಗ್ತಾನೆ ಇಲ್ಲ. ಇದೇನು ಮಾಡಿದ ಶಾಕ್ ಹೊಡಿತು, ಅದೇ ಕರೆಂಟ್ ಅಂತ ತಿಳ್ಕೊಂಬಿಟ್ಟೆ. ಇದು ಮೊದಲು ಗೊತ್ತೇ ಇಲ್ಲ ಹೊಡೆದ, ಒಂದು ಮೊದಲೇನಿತ್ತು ಕರೆಂಟ್ ಅಂತಲೇ ಗೊತ್ತಿಲ್ಲ, ಒಂದು ಅಜ್ಞಾನ. ಆಮೇಲೆ ಏನು ಮಾಡಿದೆ, ಕರೆಂಟ್ ಹೊಡಿತು. ಆಮೇಲೆ ಏನು ತಿಳ್ಕೊಂಡ, ವೈರೇ ಕರೆಂಟ್ ಅಂತ ತಿಳ್ಕೊಂಡ. ಮತ್ತೆ ಇನ್ನೊಂದು ತಪ್ಪು, ಅರ್ಥ ಮೊದಲೊಂದು ತಪ್ಪು, ಕರೆಂಟ್ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡಿದ್ದ. ಆಮೇಲೆ ಏನು ಮಾಡಿದ, ವೈರನೇ ಕರೆಂಟ್ ಅಂತ ತಿಳ್ಕೊಂಡ. ಎರಡು ನಂಬರಿ, ದೇವರೇ ಇಲ್ಲ ಅಂತ ತಿಳ್ಕೊತಾನೆ ಒಂದು, ಅಥವಾ ತಾನೇ ದೇವರು ಅಂತ ತಿಳ್ಕೊಂಡ್ಬಿಡ್ತಾನೆ. ಎರಡರಲ್ಲಿ ಒಂದು ಡೇಂಜರ್, ದೇವರೇ ಇಲ್ಲ ಒಂದು ರೀತಿ, ನಾನೇ ದೇವರು ಮತ್ತೊಂದು ರೀತಿ. ಹಿರಣ್ಯ ಕಶಿಪು ಅಂಥವನವ್ರು, ಅಯೋಗ್ಯರಲ್ಲ ಅಂಥವರೇ ಅಂತ ಹೇಳಿದ. ಎರಡು ರೀತಿಯಲ್ಲಿ ಅಜ್ಞಾನ ಅದು. ಆತ್ಮನಃ ಪರಮಾತ್ಮನಃ ಪ್ರತ್ಯಗಾತ್ಮನಃ ಮೊದಲೇನು ತಿಳ್ಕೊಂಡ, ಇವ ನಿಶ್ಚಿತ ಜ್ಞಾಯಸೆ ಇತಿ ಏತ್ ತದ್ ಅನುವಾದಂ ಅನುಕೂಲಂ ವೇದವಚನಂ ವಿನಾ ಪ್ರವರ್ತನಾತ್ ನ ಮನೀಷಿತಂ ನೈವ ಅಂಗೀಕಾರ ಯೋಗ್ಯಂ. ಈ ರೀತಿಯಾದ ಅನುವಾದ ಏನಿದೆ, ಅದು ತಿಳ್ಕೊಳ್ತಕ್ಕಂಥ ಒಂದು ಮಾತೇನಿದೆ, ಅದೆಂದು ಕೂಡ ನ ಮನೀಷಿತಂ ತಿಳ್ಕೊಳ್ಬ ದೇವ ಅಭಿಪ್ರಾಯ ಅಲ್ಲ, ತಾತ್ಪರ್ಯ ಅಲ್ಲ. ಕುತ ಇತಿ ತತ್ರಾಹ ಸಮ್ಯಕ್, ಸಮ್ಯಕ್ ವಚೋ ವ್ಯಕ್ತಂ ಉಪಾತತ ಪುಮಾ ಪರ್ಯಂಕ ಸೇನೋ ವಿಷ್ಣು ವ್ಯಕ್ತಂ ಸಂಶಯ ನಿರಾಸಕರಣಂ ಸಮ್ಯಕ್ ವಚ ಅಪೌರುಷೇಯತ್ವೇ ನಿರ್ದೋಷ ವೇದವಾಕ್ಯಂ ಉಪಾತತ ಸ್ವೀಕೃತವಾನಿತಿ ಅನ್ವಯ. ವೇದವಾಕ್ಯ ತಕ್ಕಂತೆ ತಿಳ್ಕೋಬೇಕೆ ಹೊರತು ವೇದವಾಕ್ಯ ಬಿಟ್ಟು ತಿಳ್ಕೊಳ್ಬಾರ್ದು. ವೇದವಾಕ್ಯ ಯಾಕೆ ತಿಳ್ಕೋಬೇಕು ಅಂದ್ರೆ ದೇವರು ಅದನ್ನು ಒಪ್ಕೊಂಡಿದ್ದಾನೆ, ವೇದವಾಕ್ಯನ ಒಪ್ಪಿರಿ ಅಂತ ಹೇಳಿ ಡಿಕ್ಲೇರ್ ಮಾಡಿರೋದ್ರಿಂದ ಅದು ವಿರುದ್ಧವಾಗಿ ತಿಳ್ಕೊಳ್ಳೋದಕ್ಕೆ ಎಂದೂ ಕೂಡ ಸಾಧ್ಯ ಇಲ್ಲ. ಈ ರೀತಿ ದೇವರಿದ್ದಾನೆ ತಿಳಿಯೋದಿಲ್ಲ, ತಪ್ಪು ತಿಳ್ಕೊತಾನೆ, ವೇದವಾಕ್ಯ ಓದಿರು ತಿಳ್ಕೊಳ್ಳೋದಿಲ್ಲ, ಮೇಲಿನ ಮಾತ್ರ ತಿಳ್ಕೊಳ್ತಾನೆ, ತಾತ್ಪರ್ಯ ಗ್ರಹಣ ಮಾಡೋದಿಲ್ಲ. ಆದರೆ ವೇದಗಳನ್ನು ಅಂಗೀಕಾರ ಮಾಡಿರೋದ್ರಿಂದ ವೇದವನ್ನು ಒಪ್ಪಬೇಕು ಪಾರ್ಟ್ ಎ, ಅದ್ರ ಒಳಗಿನ ಅರ್ಥ ತಿಳ್ಕೋಬೇಕು ಪಾರ್ಟ್ ಬಿ. ಅದು ಮಾತು ಕೇಳೋದಿಲ್ಲ, ಒಂದು ಮಾತು ಕೇಳಿದೆ ಅಂತ ಹೇಳಿದ, ಮಾತೇ ಕೇಳೋದಿಲ್ಲ, ಅವನು ಹೇಳಕ್ಕೆ ಹೋದ ಕೇಳಿ ಅಲ್ಲಿ ಓಡೇಬಿಟ್ಟವನು. ಒಂದು ಕೇಸ್ ಅದು, ಇವರು ಕೂತ್ಕೊಂಡು ಗಂಟೆ ಗಂಟೆ ಕೇಳಿದ, ಆಮೇಲೆ ಏನು ಮಾಡಿದೆ, ಏನು ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡಿದೆ ಮತ್ತೆ. ಯಾಕೆ ಮಾತು ಕೇಳೋದು ಕೇಳಿದೆ ಅಷ್ಟೇ, ನಾನು ಫಾಲೋ ಮಾಡಲೇ ಇಲ್ಲ. ಅವನು ಅರ್ಥ ಮಾಡ್ಕೊಳ್ಳೋದು ಫಾಲೋ, ಅನೇಕ ಸ್ಟೇಜ್ ಅದು. ಶಾಸ್ತ್ರ ಓದೋದೇ ಇಲ್ಲ ಒಂದು ಸ್ಟೇಜ್, ಓದಿದ ಮೇಲೆ ಅರ್ಥನೇ ಮಾಡ್ಕೊಳ್ಳೋದು ಸೆಕೆಂಡ್ ಸ್ಟೇಜ್, ಅರ್ಥ ಮಾಡಿಕೊಂಡ್ರೆ ಫಾಲೋ ಮಾಡೋದಿಲ್ಲ ಇನ್ನೊಂದು ಸ್ಟೇಜ್ ಅದು. ಎಲ್ಲ ಮಾಡಿದಾಗ ಏನಾಗುತ್ತೆ, ಅದು ಕೇಳೋದು ಸಾರ್ಥಕ. ಆದ್ದರಿಂದ ವೇದವಾಕ್ಯಗಳನ್ನು ಒಪ್ಪಲೇಬೇಕು, ಆಪಾತತಾ ವಾರ್ಥವನ್ನು ಅಲ್ಲದೇನೆ ಒಳಗಿನ ಅರ್ಥನೇ ತಿಳ್ಕೋಬೇಕು. ಆಗ ದೇವರ ಮಹಿಮೆ ಗೊತ್ತಾಗುತ್ತೆ, ದೇವರು ಸರ್ವತಂತ್ರ ಸ್ವತಂತ್ರ ಅಂತ ಅನುಭವ ಬರುತ್ತೆ. ತತ್ತೋಶ್ಚ ಜನ್ಮ ಸ್ಥಿತಿ ಸಂಯಮಾನ್ ವಿಭೋ ವದಂತೆ ನೀಹಾದ ಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುಧ್ಯತೆ ತದಾಶ್ರಯತ್ವಾತ್ ಉಪಚರ್ಯಸೇ ಗುಣೈ. ತ್ವತ್ತಃ ಅಸ್ಯ ಜನ್ಮ ಸ್ಥಿತಿ ಸಂಯಮಾನ್ ವಿಭೋ ವದಂತಿ ಅನೀಹಾತ್ ಅಗುಣಾತ್ ಅವಿಕ್ರಿಯಾತ್ ತ್ವಯಿ ಈಶ್ವರೇ ಬ್ರಹ್ಮಣಿ ನೋ ವಿರುಧ್ಯತೆ ತದಾಶ್ರಯತ್ವಾತ್ ಉಪಚರ್ಯಸೇ ಗುಣೈ. ಅಸ್ಯ ಈ ಜಗತ್ತಿಗೆ ಅಸ್ಯ ಜನ್ಮಾದ್ಯಸ್ಯ ಇದೆಯಲ್ಲ, ಅಸ್ಯ ಜನ್ಮ ಸ್ಥಿತಿ ಸಂಯಮಾನ್, ಜನ್ಮ ಸ್ಥಿತಿ ಸಂಯಮ ಹುಟ್ಟು ಇರುವಿಕೆ ಮತ್ತು ಸಂಯಮ ನಿಯಂತ್ರಣ. ಹೇ ವಿಭೋ ಕೃಷ್ಣ, ತ್ವತ್ತಃ ವದಂತಿ ನಿನ್ನಿಂದನೇ ಅಂತ ಎಲ್ಲ ಜ್ಞಾನಿಗಳು ಹೇಳ್ತಾರೆ. ಜಗತ್ತಿನ ಒಂದಕ್ಕೆ ನಿನ್ನ ಕಾರಣ ಅಲ್ಲ, ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ತಾರೆ. ವದಂತಿ ನೀನು ಅನೀಹ ತಗುಣಾತ್ ಅವಿಕ್ರಿಯಾತ್ ತ್ವತ್ತಃ, ನೀನು ಅನೀಹ ಯಾವುದೇ ಫಲಾಪೇಕ್ಷೆ ಇಲ್ಲದವನು, ಅಗುಣಾತ್ ಪ್ರಕೃತಿ ಗುಣ ಇಲ್ಲದೇ ಇರತಕ್ಕಂಥವನು, ಅವಿಕ್ರಿಯಾತ್ ವಿಕಾರರಹಿತನಾದವನು ಅಂತ ಜ್ಞಾನಿಗಳು ಹೇಳ್ತಾರೆ. ಒಂದೇ ವ್ಯಕ್ತಿನೇ ಈ ಸೃಷ್ಟಿ ಲಯ ಇವೆಲ್ಲ ಪರಸ್ಪರ ವಿರುದ್ಧ, ಭಿನ್ನ ಭಿನ್ನ ಕಾರ್ಯಗಳನ್ನು ಮಾಡೋದು ಸಾಧ್ಯ ಉಂಟು ಅಂತ ಕೇಳಿದ್ರೆ ಉಂಟು. ಯಾತಕ್ಕೆ ತ್ವಯೀಶ್ವರೇ ಬ್ರಹ್ಮಣಿ ನೋ ವಿರುದ್ಧತೆ, ನೀನು ಈಶ್ವರ ಬ್ರಹ್ಮನೇ, ನಿನ್ನ ಯಾವ್ದು ಹೇಳಿದ್ರೆ ಏನಲ್ಲ ವಿರುದ್ಧ ಅಲ್ವೇ ಇಲ್ಲ, ಅಚಿಂತ್ಯಾದ್ಭುತ ಶಕ್ತಿ ಇರೋದ್ರಿಂದಾಗಿನೇ ಒಬ್ಬ ವ್ಯಕ್ತಿ ಅಣೋರಣೀಯಾನ್ ಹೌದು, ಮಹತೋ ಮಹಿಯಾನ್ ಹೌದು, ಎರಡೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪೂರ್ತಿ ಅಣೋರಣೀಯನಾಗಲಿಕ್ಕೆ ಬರೋದಿಲ್ಲ, ಮಹತೋ ಮಹಿಯಾನಾಗಲಿಕ್ಕೆ ಬರೋದಿಲ್ಲ. ಅಣೋರಣೀಯಾನ್ ಆಗಿದ್ರೆ ಮಹತೋ ಮಹಿಯಾನ್ ಅಲ್ಲ, ಮಹತೋ ಮಹಿಯಾನ್ ಆಗಿದ್ರೆ ಅಣೋರಣೀಯಾನ್ ಅಲ್ಲ. ದೇವ್ರು ಏನಾಗಿದ್ದಾನೆ, ಎರಡೂ ಆಗಿದ್ದೆ, ಇವತ್ತು ಒಳಗಿದ್ದೆ ಹೊರಗಿಲ್ಲ, ಹೊರಗಿದ್ರೆ ಒಳಗಿಲ್ಲ. ಆದ್ರೆ ದೇವರು ಎಲ್ಲ ಕಡೆ ಇದ್ದ. ಯಾತಕ್ಕೆ ಈಶ್ವರ ಅವರು ಸರ್ವತಂತ್ರ ಸ್ವತಂತ್ರ ಬ್ರಹ್ಮ, ಬ್ರಹ್ಮ ಅಂದ್ರೆ ಬೃಹ ಪೂರ್ಣತಾಯ, ಪೂರ್ಣರಾದ್ದರಿಂದ ಏನು ಬೇಕಾದ್ರೂ ಮಾಡಬಲ್ಲ. ತದಾಶ್ರಯತ್ವಾತ್ ಉಪಚರ್ಯಸೇ ಗುಣೈಹಿ, ಮತ್ತೆ ಗುಣಗಳು ಕೂಡ ಪ್ರಾಕೃತಗಳು ನಲ್ಲಿಲ್ಲ, ಆಶ್ರಯ ಕೊಟ್ಟಿದ್ದು ಜರ ಹಾಕ ತಿಳ್ಕೊತಾರಷ್ಟ ಹೊರತು ಬೇರೆ ಅಲ್ಲ. ಅದನ್ನು ಹೇಳ್ತಾರೆ, ತ್ವಯೀಶ್ವರೇ ಈಶ್ವರೇ ಬ್ರಹ್ಮಣೀತಿ ಪದದ್ವಯಂ ಹೇತು ಗರ್ಭಂ, ನೀನು ಈಶ್ವರನಾಗಿರೋದ್ರಿಂದನೇ ಬ್ರಹ್ಮನಾಗಿರೋದ್ರಿಂದಲೇ ನೋ ವಿರುದ್ಧತೆ ಅಂತ ಅರ್ಥ. ಅನೀಹೋ ಅಕ್ಲಿಷ್ಟಕಾರಿತ್ವಾತ್ ತಥಾ ವಿಕೃತ ಏ ವಸನ್ ಸರ್ವಂ ಕೃಣೋಷಿ ತದ್ಯುಕ್ತಂ ಐಶ್ವರ್ಯಾತ್ ಪೂರ್ಣಶಕ್ತಿತಃ ಉಕ್ತಂಚ ಬ್ರಾಹ್ಮೆ. ಆಚಾರ್ಯ ಕೊಟ್ಟ ತಾತ್ಪರ್ಯ ವಾಕ್ಯನ ಹೇಳಿದೆ. ಅನೀಹ ಅಕ್ಲಿಷ್ಟಕಾರಿತ್ವ, ದೇವರು ಯಾವ ಕೆಲಸ ಮಾಡಿದ್ರೆ ಹೇಗೆ ಮಾಡ್ತಾನೆ, ಶ್ರಮದ ಹೆಸರೇ ಇಲ್ಲ. ರಾಮಸ್ಯ ಅಕ್ಲಿಷ್ಟ ಕರ್ಮಣ ದಾಸೋಹಂ ಕೋಸಲೇಂದ್ರಸ್ಯ, ರಾಮಸ್ಯ ಅಕ್ಲಿಷ್ಟ ಕರ್ಮಣ ಅಕ್ಲಿಷ್ಟಕಾರಿ ದೇವರು. ಅನೀಹೋ ಅಕ್ಲಿಷ್ಟಕಾರಿತ್ವ ತಥಾ ಅವಿಕೃತ ಏ ವಸನ್, ವಿಕಾರ ಹೊಂದದವನು, ಯಾಪೇ ಫಲಾಪೇಕ್ಷೆ ಇಲ್ಲದವನು, ವಿಕಾರ ಹೊಂದದವನು. ಸರ್ವಂ ಕೃಣೋಷಿ ತದ್ಯುಕ್ತಂ ಐಶ್ವರ್ಯಾತ್ ಪೂರ್ಣಶಕ್ತಿತಃ, ಎಲ್ಲವನ್ನೂ ಮಾಡ್ತೀನಿ ನೀನೀಗ ಐಶ್ವರ್ಯದಿಂದಾಗಿ ಪೂರ್ಣಶಕ್ತಿಯಿಂದಾಗಿ ಮಾಡ್ತೀನಿ, ಏನು ವಿರೋಧದ ಪ್ರಶ್ನೆ ಬರೋದಿಲ್ಲ. ನನ್ನ ಎಂ ಈಶ್ವರ ದೃಷ್ಟ್ಯಾದೋ ಪ್ರವರ್ತವಾರೋ ಗುಣ ಅಪೇಕ್ಷತೆ ನವ, ಹಾಗಿದ್ರೆ ಪರಮಾತ್ಮ ಸತ್ವಾದಿ ಗುಣಗಳನ್ನು ಇಟ್ಟುಕೊಂಡು ಸೃಷ್ಟಿ ಮಾಡ್ತಾನೋ ಇಲ್ವೋ, ಮಾಡ್ತಾನೆ ಅಂದರೆ ತಾನು ವಿಕಾರಕ್ಕೊಳಗಾಗ್ತಾನೆ ಅಂತಾಯ್ತು, ಇಲ್ಲ ಅಂದರೆ ಇವಳು ಇಲ್ಲೇ ಇಲ್ಲ ಅಂತ ಜಗತ್ತಿನೊಳಗೆ. ಅದಕ್ಕೆ ಹೇಳ್ತಾರೆ ಹಾಗಿಲ್ಲ, ಮಾಡೇ ಮಾಡ್ತಾನೆ, ಆಶ್ರಯನಾಗಿ ಮಾಡ್ತಾನೆ ಹೊರತು ಇನ್ವಾಲ್ವ್ ಆಗಿ ಮಾಡೋದಿಲ್ಲ. ಆಶ್ರಯನಾಗಿ ಮಾಡೋ ಬೆಂಕಿ ಬಿಡ್ತಾನೆ, ಮುಟ್ಟದಂತೆ ಮಾಡ್ತಾರೆ ಬೆಂಕಿ, ಈಗ ತೊಗೊಂಡು ಹಾಕ್ತಾನೆ, ಟಚ್ಚೇ ಮಾಡಲಿಲ್ಲ, ಇಕ್ಕಳಲ್ಲಿ ತೊಗೊಂಡು ಹಾಕಿಬಿಟ್ಟ, ಮುಟ್ಲೇ ಇಲ್ಲ. ಇನ್ನು ಕೆಲವು ಪದಾರ್ಥ ಮುಟ್ತಾನೆ, ಆಮೇಲೆ ಕೈ ತೊಳ್ಕೊಂಡ್ಬಿಡ್ತಾನೆ. ಎರಡಿದೆ, ಮುಟ್ಟದೆ ಮಾಡ್ಲಕ್ಕೂ ಬರುತ್ತೆ, ಮುಟ್ಟಿ ಕೈ ತೊಳ್ಕೊಳ್ಳೋಕ್ಕೂ ಬರುತ್ತೆ. ದೇವರು ಏನಿಲ್ಲ, ಈಗ ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾಡಕ್ಕೆ ಬರುತ್ತೆ. ಅದರಿಂದಾಗಿನೇ ಏನಿಲ್ಲ ಆತನಿಗೆ, ಗುಣಗಳ ಪ್ರಭಾವ ಆಗಲಿ ಇದಾಗಲಿ ಸುಡಲೇ ಇಲ್ಲ, ಬೆಂಕಿ ಗುಣ ಸುಡೋದು ನಮಗೆ ಸುಡಲಿಲ್ಲ. ಯಾಕೆ ಸುಡಲಿಲ್ಲ? ಸುಡದಂತೆ ವ್ಯವಸ್ಥೆ ಇದೆ, ಟಚ್ ಮಾಡದೆ ಹೋಗಿದ್ರೆ ಸುಡಲಿಲ್ಲ ಅದು. ಅದೇ ರೀತಿಯಲ್ಲಿ ಸೃಷ್ಟಿ ಕಾರ್ಯ ಎಂಬುದು ಬಂಧನ ಮಾಡಬೇಕಾಗಿತ್ತು. ಯಾತಕ್ಕೆ ಮಾಡಲಿಲ್ಲ ಅಂದರೆ ಅನೀಹ, ಅದರ ಇನ್ವಾಲ್ವ್ಮೆಂಟೇ ಇಲ್ಲ ದೇವರಿಗೆ. ಆದ್ರಿಂದಾಗಿಯೇ ಅವನಿಗೆ ಬಂಧಕ ಆಗೋದಿಲ್ಲ. ನಮಗೆ ಇನ್ವಾಲ್ವ್ಮೆಂಟ್ ಇದ್ದಾಗ ಬಂಧಕ ಆಗುತ್ತೆ, ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದರೆ ಬಂಧಕ ಆಗೋದಿಲ್ಲ. ಗುಣೈ ಸತ್ವಾಧಿಪೈ ಸೃಜಸಿ ನತು ನತತ್ರ ಸಂದೇಹ ತರ್ಹಿ ನಿರ್ಗುಣಸ್ಯ ಗುಣತ್ವಾಪಾತ ಇತಿ ಶಂಕಾ ಮಾಭೂತಿ ತತ್ರ ತದಾಶ್ರಯತ್ವ. ಗುಣಕ್ಕೆ ಆಶ್ರಯನ ಇದ್ದು ಮಾಡ್ತೇವೆ ಹೊರತು ಗುಣನಿಧವಾಗಿ ಮಾಡೋದು ಸಾಧ್ಯ ಇಲ್ಲ. ಎಷ್ಟೋ ಜನ ಇರ್ತಾರೆ, ಇವರು ಸ್ಯಾನಿಟರಿ ವರ್ಕ್ ಮಾಡ್ತಿರ್ತಾರೆ, ಸ್ಯಾನಿಟರಿ ಇಂಜಿನಿಯರ್ ಅಂತಿರ್ತಾರೆ, ಅವ್ನು ನೋಡಿದ ತಕ್ಷಣ ಮೂಗು ಮುಚ್ಕೋಬೇಕು ಕಾರಣ ಇಲ್ಲ. ಯಾಕಂದ್ರೆ ಅವನೇ ಹೇಳೋದು ಮಾಡೋದಿಲ್ಲ ಅದನ್ನೆಲ್ಲ ಕೂಡ. ಆಳಕ್ಕೆ ಮಾಡಿಸ್ತಾನಷ್ಟೇ, ಅವನು ಮಾತ್ರ ಮಾಡಲೇಬೇಕು. ಅವನು ಆಳು ಏನು ಮಾಡ್ತಾನೆ, ಇಳಿದು ಮೈಯಲ್ಲ ಗಲೀಜು ಮಾಡ್ಕೊಂಡೇ ಬರ್ತಾನು. ಇವ್ರು ಏನು ದೂರ ಇದ್ರೆ ಆರ್ಡರ್ ಮಾಡಿ ಹೋಗ್ಬಿಡ್ತಾನೆ, ಇರೋದೇ ಇಲ್ಲ ಅವನು. ಅವನ ಮೈಲಿಗೆ ಅಲ್ಲೇ ಇಲ್ಲ, ಅವನ ಮೈಲಿಗೆ. ಯಾತಕ್ಕೆ ಇನ್ವಾಲ್ವ್ಮೆಂಟ್ ಇದೆ ಅವನಿಗೆ, ಆ್ಯಕ್ಚುಲ್ ಟಚ್ ಮಾಡ್ತಾನೆ ಇವನು, ಅವನಿಗೇನು ಕೆಲಸ ಮಾಡ್ತಾನೆ, ತಾನು ಮುಟ್ಟೋದೇ ಇಲ್ಲ ಅಲ್ಲಿ. ಹೇಗೆ ಒಂದೇ ಕೆಲಸ ಡಿಪಾರ್ಟ್ಮೆಂಟ್ ಇಬ್ಬರದು ಒಂದೇ, ಇವನು ಅಧಿಪತಿ ಅವನಿದು, ಅವನಿದೆ ಇವನಿಗಿಲ್ಲ. ದೇವರು ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಗುಣಗಳಿಂದ ಮಾಡಿಸಿದ್ರು ಕೂಡ ಏನಿಲ್ಲ, ಗುಣಗಳ ಸಂಪರ್ಕ ಇಲ್ಲ, ಎಫೆಕ್ಟ್ ಬರೋದೇ ಇಲ್ಲ ದೇವರಿಗೆ. ಪ್ರಥಮೇ ಗುಣಿತ್ವ, ಅದು ಹೇಳಿದ್ರೆ ಗುಣಿತ್ವ, ಅದಕ್ಕೆ ದೇವರು ಹೇಳ್ತಾರೆ ಗುಣಿತ್ವ ಉಂಟು ಆದರೆ ಲೇಪ ಇಲ್ಲ. ಯಾಕೆಂದ್ರೆ ಈ ಗುಣಗಳು ಅಲ್ಲೇ ಅಲ್ಲ. ಆದ್ರಿಂದ ನಿರ್ಗುಣಸ್ಯ ಗುಣಿತ್ವಾಪಾತ ಇದು ಮಹಾಭೂತ ತದಾಶ್ರಯತ್ವ ಅತಿ ಗುಣಾನಾಂ ಜಡತ್ವೇನ ಸ್ವತಃ ಪ್ರವೃತ್ತಿ ಅನುಪತ್ತೇ ತತ್ ಪ್ರವೃತ್ತ್ಯರ್ಥಂ ತತ್ ಪ್ರೇರಣಾತ್ ಗುಣೋತಿ ಗುಣಿ ಇತಿ ಉಪಚರ್ಯಸೆ ನತು ಮುಖ್ಯತೋ ಗುಣಿ ಕೇವಲೋ ನಿರ್ಗುಣಸ್ಯ ಇತಿ ಶ್ರುತೇ. ಗುಣಗಳ ಸ್ವಾಮಿಯಾಗಿ ಗುಣಿಯಾಗಿದ್ದ, ಗುಣಗಳನ್ನು ಹೊಂದಿ ಗುಣಿಯಾಗೋದು ಬೇರೆ, ಗುಣಗಳ ಸ್ವಾಮಿಯಾಗಿದ್ದು ಗುಣಿಯಾಗೋದು ಬೇರೆ. ಅದೇ ರೀತಿ ದೇವರು ದುಃಖಿಯಾಗಿರೋದು ಹಾಗೆ, ದುಃಖದ ಸ್ವಾಮಿಯಾಗಿ ದುಃಖಿನೇ ಹೊರತು ದುಃಖ ಅನುಭವಿಯಾಗಿ ದುಃಖಿಯಲ್ಲ. ಇಲ್ಲ ಹಾಗೇನೆ, ಪ್ರಕೃತಿಯ ಗುಣಗಳ ಸ್ವಾಮಿಯಾಗಿ ಗುಣ ಹೊಂದೇನೆ ಗುಣಿನೇ ಹೊರತು ಈ ರೀತಿ ಗುಣಿಯಲ್ಲ. ಆನಂದಾದಿಗಳು ಬಂದಾಗ ಗುಣಿನೇ, ಗೊತ್ತಾಯ್ತಾ, ತದಾತ್ಮಕ ರೂಪನಾದ ಗುಣಿ. ಇದು ಬಂದಾಗ ಸ್ವಾಮಿತ್ವ ರೂಪವಾದ ಗುಣಿನೇ ಹೊರತು ಬೇರೆಯಲ್ಲ. ನಾನು ಸಗುಣ ಅಗುಣವಚನಶ್ಚಕ ಕೃಪ್ತಿ ಹೀತರಿ ಹೀತಿ ಅಶಾಪಿದ ಉತ್ತರಂ ತದಾಶ್ರಯತ್ವಾದಿತಿ. ಹಾಗಿದ್ರೆ ನಾವು ಎಲ್ಲಿ ಸಗುಣ ಎಲ್ಲಿ ಅವರುಗಳ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದೇ ಕಾರಣ. ನಾನಾದಿ ಗುಣೈ ಕೃಪ್ತ ದೇಹತ್ವಾತ್ ಸತ್ವಾದಿ ಗುಣ ವಿಧುರತ್ವಾತ್ ಅಗುಣ ಇತಿ ಉಪಚರ್ಯಸೆ ಉಪಸಂಗಮ್ಯಸೆ ಜ್ಞಾಯಸೆ ಇತ್ಯರ್ಥ. ತೇಷಾಂ ಸತ್ವಾದಿ ಗುಣಾನಾಂ ಆಶ್ರಯತ್ವಾತ್ ಐಶ್ವರ್ಯಾದಿ ಗುಣಪೂರ್ಣತ್ವಾತ್ ವಾ ಸಗುಣ ಇತ್ಯುಪಚರ್ಯಸೆ ಸಂಭಾವ್ಯಸೆ ಇತ್ಯರ್ಥ. ಐಶ್ವರ್ಯಾದಿ ಗುಣಗಳಿರೋದ್ರಿಂದಾಗಿನೇ ಸಗುಣ, ಈ ನಿರ್ಗುಣ ಈ ಗುಣಗಳಿಲ್ಲಾದರೆ ಅಗುಣ, ಎರಡೂ ಸರಿ ಹೋಯಿತು ಅಂತ ಹೇಳಿ ಈಗಾಗಲೇ ಎರಡೇ ಸತ್ತು ಬಂದಿರೋದ್ರಿಂದ ವಿವರಣೆ ಬೇಕಾಗಿದೆ. ತತ್ತೋಶ್ಚ ಜನ್ಮ ಸ್ಥಿತಿ ಸಂಯಮಾನ್ ವಿಭೋ ವದಂತ್ಯನಿಹಾದ ಗುಣಾದ ವಿಕ್ರಿಯಾತ್ ತ್ವಯೀಶ್ವರೇ ಬ್ರಹ್ಮಣಿನೋ ವಿರುಧ್ಯತೆ ತದಾಶ್ರಯತ್ವಾತ್ ಉಪಚರ್ಯಸೆ ಗುಣೈ. ಸತ್ವಂ ತ್ರಿಲೋಕ ಸ್ಥಿತಯೇ ಸ್ವಮಾಯಯಾ ವಿಭರ್ಷಿ ಶುಕ್ಲಂ ಖಲು ವರ್ಣಿಮಾತ್ಮನಃ ಸರ್ಗಾಯ ರಕ್ತಂ ರಜಸೋಪಬೃಂಹಿತಂ ಕೃಷ್ಣಂಚ ವರ್ಣಂ ತಮಸಾ ಚ ನಾತ್ಯಯೇ. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸತ್ವಂ ತ್ರಿಲೋಕ ಸ್ಥಿತಯೇ ಸ್ವಮಾಯಯ ಬಿಭರ್ಷಿ ಶುಕ್ಲಂ ಖಲು ವರ್ಣಂ ಆತ್ಮನಃ ಸರ್ಗಾಯ ರಕ್ತಂ ರಜಸಾ ಉಪಬೃಂಹಿತಂ ಕೃಷ್ಣಂಚ ವರ್ಣಂ ತಪಸಾ ಚ ನಾತ್ಯಯೇ. ಪರಮಾತ್ಮ ಏನ್ ಮಾಡ್ತಾನಂತೆ, ಸ್ಥಿತಿ ಕಾಲಕ್ಕೆ ಸತ್ವಗುಣವನ್ನು ಸ್ವೀಕಾರ ಮಾಡ್ತಾನೆ. ಅದೇ ರೀತಿ ಶುಕ್ಲಂ, ಸತ್ವಗುಣ ಹೇಗಿರುತ್ತೆ? ಶುಕ್ಲಂ ಅವು ಸೃಷ್ಟಿ ಮಾಡಬೇಕಾದ್ರೆ ಸರ್ಗಾಯ ರಕ್ತಂ ಕೆಂಪು ಗುಣ ರಜಸೋಪಬೃಂಹಿತಂ, ಆಮೇಲೆ ತಾವು ಲಯ ಮಾಡಬೇಕಾದ್ರೆ ಕೃಷ್ಣವರ್ಣ ತಮಸಾ ಜನಾತ್ಯಯೇ. ಶುಕ್ಲವರ್ಣ ರಕ್ತವರ್ಣ ಮತ್ತು ಕೃಷ್ಣವರ್ಣ. ಶುಕ್ಲ ಅನ್ನೋದು ಸ್ಥಿತಿಗೆ, ರಕ್ತವರ್ಣ ಅಂಬೋದು ಸೃಷ್ಟಿಗೆ, ಕೃಷ್ಣವರ್ಣ ಅಂಬೋದು ನಾಶಕ್ಕೆ. ಈ ಮೂರು ಗುಣಗಳು ಅಲ್ಲ, ಸತ್ವಗುಣ ರಜೋಗುಣ ತಮೋಗುಣ ಕೆಲಸ. ಶ್ರೀ ಭೂ ದುರ್ಗಾ ಸತ್ವಂ, ಅದು ದುರ್ಗಾದೇವಿ ಬಣ್ಣ ಯಾವ್ದು ಹೇಗಿರುತ್ತೆ? ಕಪ್ಪು ಬಣ್ಣ. ದುರ್ಗಾದೇವಿ ಬಣ್ಣ ಕಪ್ಪು ಬಣ್ಣ, ಅದಕ್ಕೆ ತಮೋ ನಿಯಾಮಗಳು ಅಂದ್ರೆ ಕಪ್ಪು ಬಣ್ಣ ಅಂತೇಳಿ ಆಕೆ ಬಣ್ಣ ಕಪ್ಪು ಅಂತ ಅರ್ಥ ಅಲ್ಲ ಅದಕ್ಕೆ. ಅದು ನಿಯಮ ಆಗಿದ್ದ ಸೂಚನೆ ಮಾಡೋದಕ್ಕೋಸ್ಕರ, ಅದು ವಿಶೇಷ. ಆಕೆಯಲ್ಲಿ ದೋಷ ಇದೆ ಅಂತ ತಾತ್ಪರ್ಯ ಅಲ್ಲ. ಸತ್ವಂ ತ್ರಿಲೋಕ ಸ್ಥಿತಯೇ ಸ್ವಮಾಯಯ ಬಿಭರ್ಷಿ ಶುಕ್ಲಂ ಶುಕ್ಲಂ ವರ್ಣಂ ಬಿಭರ್ಷಿ ತ್ರಿಲೋಕ ಸ್ಥಿತಯೇ ಸ್ವಮಾಯಯ ಸ್ವೇಚ್ಛೆಯ ಶುಕ್ಲಂ ವರ್ಣಂ ಬಿಭರ್ಷಿ. ಅದೇ ರೀತಿ ಸರ್ಗಾಯ ರಜಸೋಪರ್ಮಿತಂ ರಕ್ತಂ ವರ್ಣಂ ಬಿಭರಿಸಿ ಮತ್ತು ತಮಸ ಜನಾತ್ಯೆಯೇ. ಜನಾತ್ಯೆಯೇ ಅಂದರೆ ಪ್ರಳಯ ಕಾಲದೊಳಗೆ ಜನಗಳೆಲ್ಲರ ನಾಶದ ಕಾಲದೊಳಗೆ ಕೃಷ್ಣಂ ವರ್ಣಂ ಸ್ವಮಾಯಯ ಬಿಭರಿಸಿ. ಸ್ವಮಾಯಯ ಮೂರಕ್ಕೂ ಅನ್ವಯ. ಸ್ವಮಾಯಯ ಅಂಬುದು ಮುಖ್ಯ, ಸ್ವೇಚ್ಛೆಯಿಂದ ನೀನು ಸ್ವೀಕಾರ ಮಾಡ್ತೀಯ ಹೊರತು ಬಂಧನ ನಿನಗಿಲ್ಲ. ಅಷ್ಟೇ, ಎಷ್ಟು ಡಿಟೇಲಾಗಿ ಅರ್ಥ ಬರೀತಾರೆ. ಅಯಮರ್ಥ ಯಥಾ ತ್ರಿಲೋಕ ಸ್ಥಿತೆಯೇ ತ್ರೈಲೋಕ್ಯ ರಕ್ಷಣಾಯ ಸತ್ವಗುಣಂ ವರ್ಧಯನ್ನಾಸ್ತೇ ತದಾ ಹಯಗ್ರೀವಾದಿ ರೂಪಂ ಶುಕ್ಲವರ್ಣಂ ನಿರ್ಮುಕ್ತ ಕಲಂಕಾನನ ಚಂದ್ರವತ್ ಧವಲವರ್ಣಂ ವಿಭರ್ಷಿ. ಹಯಗ್ರೀವಾದಿ ರೂಪಗಳನ್ನ ಸೃಷ್ಟಿಯ ಸ್ಥಿತಿ ಕಾಲಕ್ಕೋಸ್ಕರವಾಗಿ ಸ್ವೀಕಾರ ಮಾಡ್ತಾ ಇದ್ದಿ. ಉಕ್ತಂಚ ಜಗತಾಂ ವರ್ಧಯನ್ ಸತ್ವಂ ಯದಾ ರಕ್ಷತಿ ಕೇಶವ ಹಯಗ್ರೀವಾದಿ ರೂಪೇಣ ಶುಕ್ಲವರ್ಣಸ್ತದಾ ವಿಭು. ಪರಮಾತ್ಮನ ಹಯಗ್ರೀವ ರೂಪದಿಂದನೇ ವೇದಾದಿಗಳೆಲ್ಲ ಅಭಿವ್ಯಕ್ತವಾಗಿ ಬಂದಿತ್ತು. ಇತಿ ಶುಕ್ಲವರ್ಣ ಪ್ರಕಾಶ ಬಿಳಿ, ಜ್ಞಾನ ಅಂಬೋದು ಬಿಳಿ ಪ್ರಕಾಶ, ಅದಕ್ಕೆ ಹಯಗ್ರೀವಾದಿ ರೂಪಗಳು ಬಿಳಿ ಆದ್ದರಿಂದ ಆ ರೀತಿಯಲ್ಲಿ ಬರುತ್ತೆ. ಖಲು ಅಲಂಕೃತೋಯಮರ್ಥ ಯದಾ ಸರ್ಗಾಯ ತತ್ತತ್ಸ್ವಭಾವ ಅಭಿವ್ಯಕ್ತಯೇ ರಜೋ ವರ್ಧಯನ್ ತದಾ ರಜಸೋಪಬೃಂಹಿತಂ ರಜೋಗುಣಶಕ್ತಿ ವ್ಯಂಜಕಂ ರಕ್ತಂ ಜಾಮದಜ್ಞಾದಿ ರೂಪಂ ವಿಭರಿಷಿ ಖಲು. ಆಗ ದುಷ್ಟರನ್ನು ಸಂಹಾರ ಮಾಡಿ ವಿಶೇಷವಾಗಿ ಸತ್ವವೃದ್ಧಿ ಮಾಡೋದಕ್ಕೋಸ್ಕರ ಏನು ಮಾಡ್ತೀನಿ ನಾಗ, ಜಾಮದಜ್ಞಾದಿ ರೂಪಗಳನ್ನು ಪರಶುರಾಮಾದಿ ರೂಪ ಸ್ವೀಕಾರ ಮಾಡ್ತಾ ಇತ್ತು. ವರ್ಧಯಂ ಸ್ತುರಜೋ ಏನ ಜಗದುತ್ಪಾದ ಏ ಧರಿಹಿ ತದಾ ತದ್ರಕ್ತಂ ಜಾಮದಜ್ಞಾದಿ ರೂಪಂ ಇತ್ಯುಕ್ತೇ. ಜನಸ್ಯ ಅತ್ಯಯೇ ಪ್ರಳಯೇ ಅತ್ತಯೇ ಇತಿ ಪಾಠೆ. ಜನಾತ್ಯಯೇ ಅಂತಿದೆ, ಅತ್ತಯೇ ಅಂತ ಒಂದು ಪಾಠ, ಅತ್ಯಯೇ ಅಂತ ಒಂದು ಪಾಠ. ಅತ್ತಯೇ ಎರಡು ಅರ್ಥ ಅದೇ, ಅತ್ರ ಅತ್ತಾಚರಾಚಾರ ಗ್ರಹಣಾತ್ ಬಂತಲ್ಲ ಆ ಥರ. ಇತಿ ಪಾಠೆ ಅತ್ತಿಹಿ ಸಮೃತಿ, ಎರಡು ಪಾಠನ ಹೇಳ್ತಿದ್ದಾರೆ. ಅತ್ಯಯ ಅಂತ ಒಂದು ಪಾಠ, ಜನಾತ್ತಯ ಒಂದು ಪಾಠ, ಜನಾತ್ಯಯೇ ಒಂದು ಪಾಠ. ತಸ್ಯೈ ಯದಾ ಲೋಕೆ ತಮೋ ವರ್ಧಯನ್ ತದಾ ತಮಸಾ ಉಪಬೃಂಹಿತಂ ತಮೋಗುಣ ಪ್ರವರ್ತಕಂ ಕೃಷ್ಣಂ ಯಾದವಾದಿ ರೂಪಂ ವಿಭರಿಷಿ ಖಲು. ಈಗ ನಾಶಕ್ಕೋಸ್ಕರ ಕೃಷ್ಣ ರೂಪದ ಏನ್ ಮಾಡಿದ್ದಾನೀಗ, ವಿನಾಶ ಆಯಿತು ದುಷ್ಕೃತಾಂ ಬಂದಿದ್ದಾನೆ. ಏನ ವಿನಾಶ ಏತ್, ಇದು ಇಂಪಾರ್ಟೆಂಟ್ ಇದೆ. ಕೃಷ್ಣರೂಪ ರಾಮರೂಪ ಎರಡು ಯಾರು ಸ್ವಲ್ಪ ನೀಲವರ್ಣದ ರೂಪಗಳೇ ಅಂತಕ್ಕಂದ್ರೆ ಭೂಭಾರ ಹರಣ ಮಾಡೋಕ್ಕೋಸ್ಕರ ಬಂದಿದ್ದ, ಸಂಹಾರ ಮಾಡೋಕ್ಕೋಸ್ಕರ ಬಂದಿದ್ದ, ಅದಕ್ಕೆ ಆ ರೂಪದಲ್ಲಿ ಕಾಣ್ತಾ ಇದ್ದಾನೆ. ವರ್ಧಯಂಸ್ತು ಯದಾ ಲೋಕೆ ಏನ ವಿನಾಶ ಏತ್ ವರ್ಧಯಂಸ್ತು ತಮೋ ಲೋಕೆ ತತ್ಕೃಷ್ಣಂ ಯಾದವಾದಿಕಂ ಇತಿ ವಚನಾತ್ ನಾನು ಸರ್ವತ್ರ ಸರ್ವಶಕ್ತ್ಯಭಾವ ಅಪೂರ್ಣತಾ ಹರೇರಿತ್ಯಸ್ಯಾಪಿ ಇದಮುತ್ತರಂ ಖಲು ಇತಿ ವಿಪ್ಸಯ ಅನ್ವಯ. ಆಗೊಂದು ಪ್ರಶ್ನೆ ಬಂತು, ಅಂತೂ ಪಾಪ ದೇವರು ಒಂದೊಂದು ಕೆಲಸ ಮಾಡೋದು ಗುಣ ತಗೋಬೇಕಲ್ಲ, ಅವ್ರಲ್ಲಿ ಏನಿದೆ ಆಯ್ತು, ಒಂದೇ ಗುಣ ಎಲ್ಲ ಇಲ್ಲ, ಎಲ್ಲ ಶಕ್ತಿ ಒಂದರಲ್ಲಿಲ್ಲ ಅಂತ ಆಯ್ತಲ್ಲ. ಪರಶುರಾಮ ರೂಪದಲ್ಲಿ ಶಕ್ತಿನೇ ಬೇರೆ, ಕೃಷ್ಣನ ಶಕ್ತಿನೇ ಬೇರೆ, ಅದೇ ರೀತಿ ಹೆಗ್ರೀವ ದೇವರ ಶಕ್ತಿನೇ ಬೇರೆ ಅಂತ ತಿಳ್ಕೊಂಡ್ಬಿಟ್ರೆ ಹೇಗಿರುತ್ತೆ ಅಂದರೆ ತಪ್ಪ ತಿಳ್ಕೋಬಾರ್ದು. ಅದಕ್ಕೆ ಹೇಳ್ತಾರೆ ನಿಷೇಧೇ ವಾಗಲಂಕಾರೇ ವಿಪ್ಸರೇ ಅನುಣಯೇ ಖಲು ಇತಿ ಯಾದವಃ. ಅದಕ್ಕೆ ಖಲು ಒಂದು ಪದ ಹೇಳಿದೆ, ಆಗಲ್ಲ ಅರ್ಥ. ತಥಾಹಿ ಯುಕ್ಲರೂಪಂ ಸತ್ವಂ ಖಲು ಶಬ್ದಕ್ಕೆ ವೀಪ್ಸನೆ ಅನುನಯೇ ಖಲು ನಿಷೇಧೇ, ನಿಷೇಧಾರ್ಥನೂ ಇದೆ. ತದ್ರೂಪ ತಿಲೋಕಸ್ಥಿತ ತಿಲೇವ ಖಲು ನಾಭವತಿ ಕಿಂತು ಸರ್ಮಾ ಸರ್ಗ ಸಂಹಾರಾಭ್ಯಾಂ ಬಿಭರ್ಷಿ ಯದ್ರಜೋ ವರ್ಧಯನ್ ರಕ್ತರೂಪಂ ಬಿಭರ್ಷಿ ತತ್ಸರ್ಗಾಯ ಖಲು ನಭವತಿ ಕಿಂತು ತತ್ಸಿ ಸಂಹಾರಾಭ್ಯಾಂ ಚ ಬಿಭರ್ಷಿ. ಅಂದರೆ ನೀನೇನು ಮಾಡ್ತೀವಿ ಗೊತ್ತ, ಮೂರನ್ನೂ ಕೂಡ ಎಲ್ಲ ಕಾಲಕ್ಕೂ ಹೊಂದಿರ್ತೀಯ, ಅಭಿವ್ಯಕ್ತಿಗೊಳಿಸ್ತೀಯ. ತಗೊಳ್ಳೋದು ಬೇರೆ, ತಗೊಳ್ಳೋದು ಅಂದರೆ ಇಲ್ಲದನ್ನು ತಗೊಂಡು ಬಂದರೆ ಅದು ದೋಷ, ಇದ್ದುದನ್ನು ಅಭಿವ್ಯಕ್ತಿ ಮಾಡಿದರೆ ಅದು ಗುಣ. ಯತ್ತಮೋ ವರ್ಧಯನ್ ಕೃಷ್ಣರೂಪಂ ವಿಭರ್ಷಿ ತಜ್ಜನಾತ್ಯೇವ ಖಲು ನಭವತಿ ಕಿಂತು ತತ್ರಿಲೋಕ ಸ್ಥಿತಿ ಗರ್ಭಾಭ್ಯಾಂಚ ವಿಭರ್ಷಿ. ಅಂದರೆ ಸೃಷ್ಟಿ ಮಾಡಬೇಕಾದ್ರೆ ಮಾತ್ರ ಆ ರೂಪ ಅಂತಲ್ಲ, ಎಲ್ಲ ಪರಮಾತ್ಮ ಎಲ್ಲ ವರ್ಣಗಳು ಎಲ್ಲ ವರ್ಣ ರೂಪಗಳು ಏನಾಗಿವೆ ಈಗ ಒಂದೇ ಕಾಲಕ್ಕೆ. ಪರಮಾತ್ಮನೇ ಸತತ ಮೇಘ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮನಂತ ರೂಪಿಣೆ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ. ಈ ಹೇಳಿದ್ರಿಂದ ಪರಮಾತ್ಮ ಉದಾಹರಣೆಗೆ ಕೃಷ್ಣವರ್ಣದಲ್ಲಿ ಕಾಣಿಸ್ತಿದ್ದಾನೆ ತಿಳ್ಕೊಬಾರ್ದು, ಲಯ ಮಾಡಲಿಕ್ಕೆ ಅಂತ ಬಂದಿದ್ದಾನೆ. ಅದೇ ಸಮಯಕ್ಕಾತ್ತಲ್ಲಿ ಏನಿದೆ ಮತ್ತೆ, ಎಲ್ಲ ವರ್ಣಗಳು ನಾನಾ ವರ್ಣಾಕೃತಿ ನಿಜ. ಅರ್ಜುನ ಕಂಡಾಗ ಏನು ಕಾಣ್ತಾನೆ, ಎಲ್ಲ ಬಣ್ಣಗಳನ್ನು ಕಾಣ್ತಾನೆ. ಅಭಿವ್ಯಕ್ತಿಗೊಳಿಸೋದು ಆ ಬಣ್ಣ ಅಷ್ಟೇ ಹೊರತು ಇರೋದು ಮಾತ್ರ ಎಲ್ಲವೂ ಇದೆ. ಆದ್ರಿಂದ ಇದು ಬಿಟ್ಟು ಅಂತ ತಗೊಂಡ ಅದಿರಲೇ ಇಲ್ಲ ತಗೊಂಡ ಅವೆಲ್ಲ ಇಲ್ಲ, ಆ ರೀತಿ ದೋಷ ಆಗೋದು ದೇವ್ರಿಗೆ. ಅದಿರಲಿಲ್ಲ ತಗೊಂಡ, ಇತ್ತು ಪರಿಚಯ ಆಯಿತು, ಅಸ್ತ್ರ ಇರಲಿಲ್ಲ, ನೀ ಅಸ್ತ್ರ ಇದ್ದಾಗ ನೋಡೋಕ್ಕೋಗಾಯ್ತು ಒಂದು ಕೈನ, ನಾನು ಬರಿ ಕೈ ಇದ್ದಾಗ ಹೊಡೆದು ಬಿಟ್ಟು ಕರ್ಣ ಗಲಾಟೆ ಮಾಡ್ದ, ನಾನು ಕೆಳಗಿಡಿದ್ದೇನೆ ಹೊಡಿಬೇಡ ನೀನೀಗ, ಅಸ್ತ್ರ ಎಲ್ಲ ಹೊಡಿಬೇಡ ಅಂತ ಹೇಳಿದ. ಅರ್ಜುನ ಹೊಡೆದು ಬಿಟ್ಟ, ಅವ ಭಾರಿ ಅನ್ಯಾಯ ಅಂತ ಹೇಳಿದರು. ಅನ್ಯಾಯ ಏನೇ ಇರಲಿ, ಕರ್ಣ ಲಿಮಿಟೇಷನ್ ಏನು, ಅಸ್ತ್ರ ಇಲ್ಲದೇ ಇರೋ ಒಂದು ದೋಷ, ಕೆಳಗಿಡಿದ್ದು ಒಂದು ದೋಷ ದೇವರಿಗೆ. ಎಲ್ಲಿ ಸಿಕ್ಕರಲ್ಲಿ ಶಿವಪಾಲ ಬೈದ, ನಮ್ಮ ಮನೆಗೆ ಹೋಗಿ ಬರ್ತೀನಿ ಅಂತ ಕೃಷ್ಣ ಹೋಗ್ಲಿಲ್ಲ, ಏನು ಮಾಡ್ದ, ಅಲ್ಲೇ ಕೈ ಎತ್ತಿದ್ದ ಚಗ ಹೊಡೆದು ಬಿಟ್ಟ. ಹಾಗೆ ತಕ್ಷಣ ದೇವ ಭೋವಿನ ರೂಪದಲ್ಲಿ ಬಂದ, ಚಕ್ರ ಹಾಗೆ ಚಕ್ರ ತೆಗೆದ, ಇದು ವಾಪಸ್ ಹೋಗೋದು ಅರ್ಧ ಗಂಟೆ ಬಿಟ್ಟು ಬೇಕಪ್ ಮಾಡ್ಕೊಂಡು ಬಂದಿದ್ದಲ್ಲ, ಇದು ಅರ್ಥ ಮಾಡ್ಕೊಂಡ ದೇವರಿಗೆ. ಆ ರೀತಿಯಲ್ಲಿ ದೋಷ ಆಗೋದು, ಮತ್ತೆ ಕರ್ಣನೇ ದೋಷನೇ, ಶತ್ರರಾಹಿತ್ಯ ಅಂಬೋದು ದೋಷ, ನೆಲಗಿದ್ದ ನೆಲದಲ್ಲಿದ್ದ ಅಂಬೋದು ದೋಷ, ಇದು ದೇವರಿಗೆ ಯಾವ ದೋಷನೂ ಇಲ್ಲ. ಯಾತಕ್ಕೆ ಅಂದರೆ ಎಲ್ಲ ಸ್ಥಿತಿ ಎಲ್ಲ ಕಾಲಕ್ಕೆ ಇದೆ ಅಂತ, ಅದಕ್ಕೆ ಮಾತ್ರ ತಗೋತಾನೆ ಅಂತ ಅರ್ಥ ಅಲ್ಲ, ಎಲ್ಲ ಕಾಲಕ್ಕೂ ತಗೊಳ್ತಾ ಖಲು ಅಂತ ಅದಕ್ಕೆ ಹೇಳಿ. ಆ ಹೌದು, ಏನು ಏನ್ ಮಾಡಿದೆ, ಏನ್ ಮಾಡ್ದ, ಹೌದು ಸರಿ ಸರಿ ಮೊದಲನೇದಾಗಿ ಪರಮಾತ್ಮ ಎಲ್ಲ ಒಂದೊಂದು ರೂಪದಲ್ಲಿ ನಾರಾಯಣ ರೂಪದಲ್ಲಿದ್ದಾನೆ ಮೊದಲಿಗೆ. ಆಸೀತ್ ಉದಾರ ಗುಣವಾರಿದರ ಅಪ್ರಮೇಯ ನಾರಾಯಣ ಅಂತ ಹೇಳಿಬಿಟ್ಟಿದ್ದ. ನಾರಾಯಣ ರೂಪದಲ್ಲಿದ್ದ ಮತ್ತು ಮೂಲ ರೂಪ ತಿಳಿತಾ ರೂಪ. ಆ ರೂಪದ ಜೊತೆಗೆ ಎಲ್ಲ ರೂಪಗಳು ಆ ಕಾಲಕ್ಕೆ ಏನಾಗಿವೆ, ಮತ್ತೆ ಹೊರಗಿದೆ. ಹೊರಗಿಡೋದಷ್ಟೇ ಹೊರತು ರೂಪ ಹೊಸ್ತ ತಗೊಳ್ಳೋದಿಲ್ಲೇ ಇಲ್ಲ. ಮತ್ತೆ ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ದೇವರಿಗಿದೆ. ಆದ್ರೆ ಒಂದೊಂದು ಏನ್ ಮಾಡ್ದ, ವಾಸುದೇವ ಮಾಯ ಆಮೇಲೆ ಜಯ ಸಂಕರ್ಷಣ ಹೀಗೆಲ್ಲ ಅಭಿವ್ಯಕ್ತಿಗೊಳಿಸ್ತಾ ಹೊರಟ. ಮಾಡ್ತಾ ಮಾಡ್ತಾ ಅನಂತ ರೂಪ ತಗೊಂಡ್ಬಿಟ್ಟು ಒಳಗಿದ್ದರೆ ಹೊರಗೆ ಹಾಕಿದಷ್ಟೇ. ಪಂಚಾತ್ಮಕಸ್ಥ ಭಗವಾನ್ ತ್ರಿಷಣಾತ್ಮಕೋಭೂತ್ ಪಂಚದ್ವಯಿ ಶತ ಸಹಸ್ರ ಪರೋಮಿತಶ್ಚ. ಒಂದೇ ಕಾಲಕ್ಕೆ ಎಲ್ಲ ಮಾಡ್ತಾ ಬಂದ್ಬಿಟ್ಟು ಅದರಿಂದ ಎಲ್ಲ ಕಾಲಕ್ಕೆ ತೋರಿಸ್ತೇ ಪರಮಾತ್ಮ. ಇದು ಈ ವಾಕ್ಯ ಓದಿದ್ದವ್ರು ಏನಾಗುತ್ತೆ, ಕೃಷ್ಣರೂಪ ಈಗಲೇ ಬಂತು ಅಂತೇಳಿ. ಆಗಲೂ ಕೃಷ್ಣರೂಪ ಇಟ್ಟಾಗಿದೆ, ಆಗ್ಲೇನೆ ಎಲ್ಲ ರೂಪನಲ್ಲಿ ಇದ್ದೇ ಇದೆ. ಯಾವ್ದು ಬೇಕಂತ ತೋರಿಸ್ತಾನಷ್ಟೇ, ಬೇರೆ ಏನಿಲ್ಲ. ಎಕ್ಸಿಬಿಟ್ ಮಾಡೋದಕ್ಕೆ ಟೈಮ್ ಹೊರತು ಕ್ರಿಯೇಟ್ ಮಾಡೋದೇ, ಎಕ್ಸಿಬಿಟ್ ಮಾಡೋದು ಬೇರೆ. ಕ್ರಿಯೇಟ್ ಮಾಡೋದಂದ್ರೆ ಇಲ್ಲದ ತರೋದು, ಎಕ್ಸಿಬಿಟ್ ಮಾಡೋದಂದ್ರೆ ಏನು, ಇರೋದನ್ನು ತೋರಿಸೋದು. ಎಕ್ಸಿಬಿಷನ್ ಕಾಲಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಕೂತ್ಕೊಂಡ್ರೆ ಎಕ್ಸಿಬಿಷನ್ ಇರೋದನ್ನು ತೋರಿಸ್ತಾ ಹೋಗ್ತಾರೆ ಅಷ್ಟೇ ಅಷ್ಟೇ. ಯಾವುದಕ್ಕೆ ಯಾರಿಗೆ ಹೋದ ಅದೇ ಹೇಳಿ ದೇವರಿಗೆ. ಅದೇ ದೇವರಿಗೆ ಎಲ್ಲ ಕೂಡ ಹ್ಯಾಕ್ ಕೊಡ, ವಿಶೇಷ ಬಲದಿಂದ ಕೊಡಿಸ್ಬೇಕು ದೇವರಿಗೆ, ವಿಶೇಷ ಬಲದಿಂದ. ಆಕಾಶಕ್ಕೂ ಅದೇ ಸಾಮರ್ಥ್ಯನೇ, ಒಳಗೂ ಇದೆ ಹೊರಗೂ ಇದೆ, ಸರ್ವತ್ರ ಇದೆ. ಮಿರಕಲ್ ಅದು ಆಕಾಶ. ನಾವು ಅಕಸ್ಮಾತ್ ಇಲ್ಲದೆ ಹೋಗಿದ್ರೆ ದೇವರ ಅರ್ಥ ಮಾಡಲು ಕಷ್ಟ ಆಗ್ತಿತ್ತು. ಆಕಾಶದಿಂದ ನಿಮಗೇನು ಅರ್ಥ ಆಗ್ತಾ ಇದೆ ಈಗ, ದೇವ್ರ ವಿಷಯ ಅರ್ಥ ಆಗ್ತದೆ. ಆಕಾಶ ಅಭಿಮಾನಿಣಿ ಯಾರು, ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದರೆ ಶಾಸ್ತ್ರ, ಶಾಸ್ತ್ರದಿಂದ ಗೊತ್ತಾಗುತ್ತೆ ಅಂತ ಆಯ್ತಾ. ಆಕಾಶದಿಂದ ತಿಳ್ಕೊಳ್ಳುತ್ತೇವೆ ಅಂದ್ರೂ ಕೂಡ ಒಂದೇ, ಶಾಸ್ತ್ರದಿಂದ ತಿಳ್ಕೊತೇವೆ ಅಂದ್ರೂ ಒಂದೇ. ಆಕಾಶ ಯೋನಿತ್ವ ಅಂತ ಅದಾಗ ಆಯ್ತಾ, ಶಾಸ್ತ್ರ ಯೋನಿತ್ವ ಅಂತಂದ್ರೆ ಆಕಾಶ ಯೋನಿತ್ವ. ಇದು ಅರ್ಥ ಮಾಡಿಕೊಂಡ ಒಳ್ಳೆ ಸ್ವಾರಸ್ಯ ತಿಳಿ. ನಿಮ್ಮ ಸಮುದ್ರ ಇಲ್ಲದೆ ಹೋಗಿದ್ರೆ, ಆಕಾಶ ಇಲ್ಲದೆ ಹೋಗಿದ್ರೆ, ದೇವ್ರ ಮೇಲೆ ಒಬ್ಬ ಸೂರ್ಯ ಇಲ್ಲದೆ ಹೋಗಿದ್ರೆ, ನಮ್ಮ ನೋಡಿದ್ರೆ ಇಷ್ಟು ನಮಗೆ ಇಷ್ಟು ಬೆಳಕು ಬೇಕು, ಎಷ್ಟು ಟ್ಯೂಬ್ ಹಾಕಿದ್ರೆ ಇನ್ನೂ ಕತ್ಲಿರ್ತದೆ, ಹೌದಲ್ಲ. ನಮಗೇನು ಹೇಳ್ತೀವಿ ಕೇಳ್ಬೇಕಾದ್ರೆ, ಒಬ್ಬ ದೇವರು ಎಲ್ಲದನ್ನೂ ಮಾಡಿಬಿಡ್ತಾನೆ, ಅದೇ ಮಾಡ್ತಾನೆ ಅಂದ್ರೆ ಒಬ್ಬನೇ ಸೂರ್ಯ ಎಷ್ಟು ಬೆಳಕು ಕೊಡ್ತಾನೆ ನೋಡಿದ್ರೆ ತಷ್ಟ ಅರ್ಥ ಆಗುತ್ತೆ. ಇಡೀ ಜಗತ್ತಿಗೆ ಒಬ್ಬನೇ ಸೂರ್ಯ ಬೆಳಕು ಕೊಡ್ತಾರೆ, ಇದು ಯಾವಾಗ ಕೊಡ್ತಾ ಇಲ್ಲ. ಇವೆಲ್ಲ ನಮ್ಮ ಲಿಮಿಟೇಷನ್, ಇವೆಲ್ಲ ಕೂಡ ಮನುಷ್ಯನ ಕ್ರಿಯೇಷನ್ ಏನಿದ್ರು ಕೂಡ ಹೈಲಿ ಲಿಮಿಟೆಡ್. ಆದ್ರೆ ದೇವ್ರು ಫಿಕ್ಸ್ ಮಾಡಿರೋ ಸೂರ್ಯ ಹೇಗಿದ್ದಾನೆ, ಒಬ್ಬನೇ ಬೆಳಗ್ತಾನೆ ಇಡೀ ಲೋಕವನ್ನು. ಸೊ ಹೇಗಿಷ್ಟ ಇದ್ದ ಸೂರ್ಯ, ಆಗ ನಮ್ಗೆ ಅರ್ಥ ಆಗುತ್ತೆ. ಒಬ್ಬನ ದೇವರಿಂದ ನಿಯಮಿತನಾದ ಒಬ್ಬ ಸೂರ್ಯ ಎಷ್ಟು ಬೆಳಕು ಕೊಡ್ಬೇಕಾದ್ರೆ ದೇವರೆಷ್ಟು ಕೊಡ್ಬೋದು, ತಕ್ಷಣ ಅರ್ಥ ಆಗ್ಬಿಡ. ಸೂರ್ಯ ಚಂದ್ರ ಇವೆಲ್ಲ ನೋಡೋದೆಲ್ಲ ಯಾತಕ್ಕೆ ಅಂದ್ರೆ, ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದ್ ಉರ್ಜಿತಮೇವ ತತ್ತ ದೇವಾವಗಚ್ಚತ್ವಂ ಮಮ ತೇಜು ಅಂಶ ಸಂಭವ. ಇದೆಲ್ಲ ದೇವರ ಎಷ್ಟೋ ಫ್ರ್ಯಾಕ್ಷನ್ ಆಫ್ ಫ್ರ್ಯಾಕ್ಷನ್ ಆಫ್ ಫ್ರ್ಯಾಕ್ಷನ್ ಅಷ್ಟೇ. ಈ ಸೂರ್ಯಚಂದ್ರಾದಿಗಳು ದೇವ್ರ ಶಕ್ತಿ ಮುಂದೆ ಎಷ್ಟಾಗ್ತಾರೋ ಅವರು ಇಷ್ಟ ಆಗಿಬಿಡ್ತಾರೆ. ಅದನ್ನು ಇಂಟಿಗ್ರೇಟ್ ಮಾಡಿ ಎಷ್ಟು ದೊಡ್ಡದಾಗುತ್ತೆ ಆಗ ದೇವ್ರ ಮಹಿಮೆ. ಅಂದ್ರೆ ದೇವರು ಎಲ್ಲ ಇಟ್ಟು ಇಟ್ಟು ನಮ್ಗೆ ಎಷ್ಟು ಶಕ್ತಿ ತೋರಿಸಿದ್ದಾನೆ ಅರ್ಥ ಆಗುತ್ತೆ. ಹಾಗೆಲ್ಲ ಅಲ್ಲ, ಹಾಗೆ ಆ ಕೇಳಿಲ್ಲ ಅವರು, ಹಾಗೇನೆ ಕೇಳಿಲ್ಲ ಅವ್ರು. ಏನ್ ಹೇಳ್ತಾರೆ ಅಂದ್ರೆ, ಪರಮಾತ್ಮ ಒಂದೊಂದು ರೂಪ ತಗೊಳ್ಳೋದಾದ್ರೆ ಮೊದ್ಲು ಇದ್ದಿಲ್ಲ, ಮೊದ್ಲೇನಿತ್ತು ಅಂತ ಅವ್ರ ಪ್ರಶ್ನೆ. ಎಲ್ಲ ಕಾಲಕ್ಕೆ ಎಲ್ಲ ರೂಪ ಇರೋದು ಮೊದ್ಲೇನಿತ್ತು ಪ್ರಶ್ನೆ ಬರಲೇ ಇಲ್ಲ. ಆಸೀತ್ ಉದಾರ ಗುಣವಾರಿ, ಎಲ್ಲ ಕಾಲಕ್ಕೂ ಆಸೀತೆ ಕೃಷ್ಣ ಆಸೀತ್. ಯಾವಾಗಲೂ ಕೃಷ್ಣ ಬರ್ತಾನೆ ಪ್ರಶ್ನೆ ಇಲ್ಲೇ ಇಲ್ಲ. ಯಾವಾಗಲೂ ಆಕಾಶ ಎಂದು ಬಂತು ಅಂತ ಏನ್ ಹೇಳ್ಬೇಕು ಅದಕ್ಕೀಗ, ಆಕಾಶ ಎಂದು ಸೃಷ್ಟಿ ಆಯ್ತು ಅಂತ ಕೇಳಿದ್ರೆ. ಆಕಾಶ ಅನಾದಿ ನಿತ್ಯ, ಆಕಾಶ ಆಗ ಅನಾದಿ ನಿತ್ಯನೋ, ಆಕಾಶ ಸ್ವಾಮಿಯಾದ ಪರಮಾತ್ಮ ಎಲ್ಲ ರೂಪಗಳು ಕೂಡ ಅನಾದಿ ಮತ್ತು ನಿತ್ಯ. ಅಭಿವ್ಯಕ್ತಿ ಅಷ್ಟೇ ಪ್ರಶ್ನೆ. ಮ್ಯಾನಿಫೆಸ್ಟ್ ಅಂದ್ರೆ ಇದೊಂದು ತೋರಿಸೋ ಅಭಿವ್ಯಕ್ತಿ. ಅಭಿವ್ಯಕ್ತಿ ಅಂದ್ರೆ ಮ್ಯಾನಿಫೆಸ್ಟ್ ಅಂದ್ರೆ ಒಂದು, ಕ್ರಿಯೇಟ್ ಬೇರೆ, ಮ್ಯಾನಿಫೆಸ್ಟ್ ಏನ ಅದೇ ಹೇಳ್ತೀರಿ ಕಲು ಶಬ್ದಕ್ಕೆ. ಆಗಷ್ಟೇ ತಿಳ್ಕೊಂಡ್ಬಿಡ್ಬೇಡಿ ನಿಷೇಧಾದಿಗ, ಗೊತ್ತಾಯ್ತಾ ಏನಂತ. ಸತ್ವಂ ತ್ರಿಲೋಕ ಸ್ಥಿತಯೇ ಸ್ವಮಾಯಯ ವಿವರಿಷಿ ಕುಶುಕ್ಲಂ ಖಲು ವರ್ಣಮಾತ್ಮನಃ. ಆಗ ಮಾತ್ರ ತಗೋತೀವಿ ಅಂತ ಅರ್ಥ ಅಲ್ಲ, ಅದು ಯಾವಾಗಲೂ ಇದೆ ಅಂತ. ಕಲು ಶಬ್ದಕ್ಕೆ ನಿಶ್ಚಯ ಅರ್ಥ ಉಂಟು, ಅದ್ರ ಜೊತೆಗೆ ನಿಷೇಧ ಅರ್ಥ ಉಂಟು, ಅಲಂಕಾರದ ಅರ್ಥ ಉಂಟು, ವೀಪ್ಸನ ಅಂತ ರಿಪೀಟ್ ಮಾಡೋ ಅರ್ಥ ಉಂಟು, ಅನುನಯ ಅಂತ ಅರ್ಥ ಉಂಟು. ಇಲ್ಲಿ ಎಷ್ಟು ಅರ್ಥ ತಗೊಂಡ್ರು ಕೂಡ ಅನುಕೂಲವಾದ ಅರ್ಥ ಎಲ್ಲ ತಗೊಳ್ಬೇಕು. ಇದೊಂದು ಅರ್ಥ ಇದೆ, ಆಗಟ್ಟೆ ತಗೋತೇನೆ ಅಂತ ಅರ್ಥ ಅಲ್ಲ ಅಂತ ಬಿಡಿಸಿದ್ರು. ಇದೆಲ್ಲ ಮಾಡಿದ ಕೊನೆಗೇನು ಅಂದ್ರೆ, ಸ್ವಮಾಯಯ ಸ್ವೇಚ್ಛಯಾತ್ ಗುಣಾನ್ ವಿಷ್ಣುರ್ ನಾನಾ ರೂಪಾನ್ ಕರೋತ್ಯಜ ಗುಣಾನಾಮ ಶ್ರೇಯತ್ವಾತ್ತೂ ಭವೇತ್ಸ ಗುಣಬೃಂಹಿತ ಇತಿ. ಇದೆಲ್ಲ ಸ್ವೇಚ್ಛೆಯಿಂದ ಮಾಡ್ತಾನೆ ಹೊರತು ಯಾರು ಹೇಳಿ ಮಾಡಿಸೋದಲ್ಲ. ಇವ್ರು ಡೂ ಮಾಡಲೇಬೇಕು ಬಿಡಲೇಬೇಕು, ಆಗಲಿ ದೇವ್ರು ಯಾವ ನಿರ್ಬಂಧನೂ ಇಲ್ಲ, ಸ್ವೇಚ್ಛೆಯಿಂದ ಮಾಡ್ತಾನೆ. ಅದು ವೈಭವ. ಸತ್ವಂ ತ್ರಿಲೋಕ ಸ್ಥಿತಯೇ ಸ್ವಮಾಯಯ ವಿಭರ್ಷಿ ಶುಕ್ಲಂ ಖಲು ವರ್ಣಮಾತ್ಮನಃ ಸರ್ಗಾಯ ರಕ್ತಂ ರಜಸೋಪಬೃಂಹಿತಂ ಕೃಷ್ಣಂಚ ವರ್ಣಂ ತಮಸಾ ಜನಾತ್ಯಯೇ ತ್ವಮಸ್ಯ ಲೋಕಸ್ಯ ವಿಭೋರಿರಕ್ಷಿಷುರ್ ಗೃಹೇವತೀರ್ಣೋಸಿ ಮಮಾಖಿಲೇಶ್ವರ ರಾಜನ್ಯ ಸಂನ್ಯಾಸು ಅಸುರಕೋಟಿ ಯೂಥಪೈಹಿ ನಿರ್ವ್ಯೂಹ್ಯಮಾನಾಂ ನಿಹನಿಶ್ಯಸೇ ಚಮೂಂ. ಅರ್ಥ ಮಾಡ್ಕೊಂಡಿದ್ದಾನೆ. ತ್ವಂ ಅಸ್ಯ ಲೋಕಸ್ಯ ವಿಭೋ ರಿರಕ್ಷಿಷು ಗೃಹೇ ಅವತೀರ್ಣ ಅಸಿ ಮಮ ಅಖಿಲೇಶ್ವರ ರಾಜನ್ಯ ಸಂನ್ಯಾಸುರ ಕೋಟಿ ಯೂಥ ಪೈಹಿ ನಿರ್ವ್ಯೂಹ್ಯಮಾನಾಂ ನಿಹನಿಶ್ಯಸೇ ಚಮು. ತ್ವಂ ನೀನು ಅಸ್ಯ ಲೋಕಸ್ಯ ಹೇ ವಿಭೋ ಕೃಷ್ಣ ಸ್ವಾಮಿ ಸರ್ವತ್ರ ವ್ಯಾಪ್ತ ಈಶ್ವರ ಅಖಿಲೇಶ್ವರ ತ್ವಂ ನೀನು ಅಸ್ಯ ರಿರಕ್ಷಿಷು ಈ ಜಗತ್ತ ರಕ್ಷೆ ಮಾಡೋದಕ್ಕೋಸ್ಕರವಾಗಿ ಮಮ ಗೃಹೇ ಅವತೀರ್ಣೋಸಿ ಮಮ ನನ್ನ ಗೃಹೇ ಮನೆಯಲ್ಲಿ ಅವತೀರ್ಣ ಅವತಾರ ಮಾಡಿರುವಿ ಈ ಲೋಕದ ರಕ್ಷಣೆಗೋಸ್ಕರವಾಗಿ ನೀನು ಅವತಾರ ಮಾಡಿದ್ದಿ ರಕ್ಷಣೆ ಬಯಸಿದ ಅವತಾರ ಮಾಡಿದ್ದಿ ಹೇಗೆ ಅಂದರೆ ರಾಜನ್ಯ ಸಂಜ್ಞ ಅಸುರ ಕೋಟಿ ಯೂಥ ಪೈಹಿ ರಾಜರ ರೂಪದಲ್ಲಿರ್ತಕ್ಕಂತಹ ಕೋಟಿ ಸಂಖ್ಯಾಕರಾದ ಅಸುರ ಮುಖ್ಯರಿದ್ದಾರೆ ಅವನು ಕೊಲ್ಲಕ್ಕೆ ಬಂದಿದ್ದೆ ವೆರಿ ಇಂಪಾರ್ಟೆಂಟ್ ಅಸುರ ಕೊಲ್ಲಕ್ಕೆ ಬಂದಿದ್ದೆ ಯಾವ ಅಸುರರು ಅಂದರೆ ಆಗ ರಾಜರೇ ಅಸುರರು ಅಸುರಲ್ಲಿ ಯಾವ ರೂಪದಲ್ಲಿದ್ದರವರೆಲ್ಲ ಕಂಸಾದಿಗಳೆಲ್ಲ ರಾಜ ರೂಪದಲ್ಲಿದ್ದಾರೆ ಅರ್ಥ ಪೊಲೀಸ್ ಸ್ಟೇಷನ್ ಹಾಕೊಂಡು ಕಳ್ಳ ಬಂದರೆ ಹಾಗೋ ಹಾಗೆ ಅರ್ಥ ಆಯ್ತು ಆ ರೀತಿಯಲ್ಲಿ ಇದ್ಬಿಟ್ಟರೆ ರಾಜರು ಆ್ಯಕ್ಚುಲಿ ಏನು ಮಾಡಬೇಕು ರಕ್ಷಕರು ಇವರು ಪೊಲೀಸ್ ರಕ್ಷಕ ರಾಜ ರಕ್ಷಕ ರಕ್ಷಕರ ವ್ಯವಸ್ಥೆಯಲ್ಲಿ ಯಾರು ಬಂದಿದ್ದಾರೆ ಈಗ ಅಸುರ ಬಂದ್ಬಿಟ್ಟಿದ್ದಾರೆ ಅದಕ್ಕಾಗಿ ರಾಜನ್ಯ ಸಂಜ್ಞ ಅಸುರ ಕೋಟಿ ಯೂಥ ಪೈಹಿ ಯೂಥಪರು ಯೂಥಪರು ಅಂದರೆ ಮುಖ್ಯರು ಸೇನಾಧಿಪತಿಗಳು ಕೋಟಿಗಂಟ್ಲೆ ಯೂಥಗಳಿಗೆ ಅಧಿಪರು ಅಥವಾ ಕೋಟಿ ಸಂಖ್ಯಾಕರಾದ ಯೂಥಪರು ಎರಡಿತಿ ಮಾಡಕ್ಕೆ ಬರುತ್ತೆ ಕೋಟಿಗಟ್ಟಲೆ ಯೂಥಗಳಿಗೆ ಅಧಿಪತಿರು ಅನೇಕ ಅಕ್ಷರಣಿಗೆ ಒಡೆಯರು ಅಥವಾ ಅಂಥ ಜನಗಳೇ ಉಚ್ಚಾಪಟ್ಟಿ ಜನ ಇದ್ದಾರೆ ಅಂತಹ ಒಂದು ನಿರ್ವ್ಯೂಹ್ಯಮಾನ ಅಸುರ ಕೋಟಿ ಯೂಥಪಗಳಿಂದ ನಿರ್ವ್ಯೂಹ್ಯಮಾನ ವ್ಯೂಹ ರೂಪವಾಗಿ ನಿಲ್ಲಿಸಲ್ಪಡತಕ್ಕಂಥ ಚಮು ಸೈನ್ಯವನ್ನು ನಿಹನಿಶ್ಯಸೇ ಮುಂದೆ ಕೊಂದಾಗ್ತಾ ಇದ್ದೀನಿ ನೀಗ ಅವತಾರ ಅದಕ್ಕೋಸ್ಕರ ನನಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾರೆ ತ್ವಮಸ್ಯ ಲೋಕಸ್ಯ ವಿಭೂರಿ ರಕ್ಷಿಷು ಗೃಹೇವ ತೀರ್ಣೋಸಿ ಮಮಾಖಿಲೇಶ್ವರ ರಾಜನ್ಯ ಸಂನ್ಯಾಸುರ ಕೋಟಿ ಯೂಥ ಪೈಹಿ ನಿರ್ವ್ಯೂಹ್ಯಮಾನ ನಿಹನಿಷ್ಯಸೇ ಚಮು ಇನ್ನೊಂದು ಶ್ಲೋಕಾರ ಮುಗಿದಿತ್ತು ಆತ್ಮ ಸ್ತೋತ್ರ ಮುಗಿಯಿತು ಅಯಂ ತಮಸ್ಯ ತಮಸ್ಯ ಅಲ್ಲ ಅಯಂ ತಮಸ್ಯ ಸ್ತವ ಜನ್ಮತೆ ಗೃಹೇ ಶ್ರುತ್ವಾಗ್ರಜಾಂತೆ ನಿಹನತ್ ಸುರೇಶ್ವರ ಸತೇವತಾರಂ ಪುರುಷೈ ಸಮರ್ಪಿತಂ ಶ್ರುತ್ವಾಸುನೈವ ಅಭಿಸರತ್ಯುದಾಯುಧಃ ಅಯಂ ತಮಸಿ ತಮಸ್ಯ ತವ ಜನ್ಮ ಮೇ ಗೃಹೆ ನಿನ್ನೇನಾಗಿದೆ ಗೊತ್ತಾ ಅಸ್ಯ ಮೇ ಗೃಹೆ ನಿನ್ನ ಗೃಹದೊಳಗೆ ಅಯಂ ಅಯಂ ಏನು ನಡೆದಿದೆಯಲ್ಲ ಈಗ ಶುತ್ವ ಅಗ್ರಜಾಂತೆ ನಿಹನತ್ ಸುರೇಶ್ವರ ಹೇ ಸುರೇಶ್ವರ ಅಗ್ರಜಾಂತೆ ನಿನ್ನ ಅಣ್ಣಂದಿರನ್ನ ಕಂತ ಕೇಳಿಬಿಟ್ಟು ನೆಹನತ್ ಕೊಂದು ಹಾಕಿಬಿಟ್ಟಿದ್ದಾನೆ ಸತೆ ಅವತಾರಂ ಪುರುಷೈ ಸಮರ್ಪಿತಂ ಶ್ರುತ್ವ ಅಸುನಾ ಏವ ಅಭಿಸರತಿ ಉದಾಯುಧ ಅವನೇನು ಮಾಡ್ತಿದ್ದಾನೆ ಗೊತ್ತಾ ಈಗ ಸತೆ ಅವತಾರಂ ಪುರುಷೈ ಸಮರ್ಪಿತಂ ಶ್ರುತ್ವ ಈ ಜನಗಳು ಹೇಳ್ಬಿಡ್ತಾರೆ ಕೃಷ್ಣಾವತಾರ ಆಯ್ತು ಅಂತ ಹೇಳಿಬಿಟ್ಟು ಆ ಕಂಸ ಏನು ಮಾಡ್ತಾನೆ ಈಗ ಅಸುನಾ ಏವ ಈಗಲೇನೆ ಉದಾಯುಧ ಅಭಿಸರತಿ ಆಯ್ದು ಓಡಿ ಬಂದ್ಬಿಡ್ತಾನೆ ಈ ಆತಂಕ ಆತನಿಗೆ ಒಂದು ಕಡೆ ನೋಡಿದರೆ ಎಲ್ಲ ಅರ್ಥ ಆಗಿದೆ ಇವಳ ನೋಡಿ ಆತಂಕ ಪಡ್ತಾನೆ ಕಂಸ ಬಂದ್ಬಿಟ್ರೆ ಕಷ್ಟ ಭಾಳ ಬಂದಿದ್ದಕ್ಕೆ ಬಂದಿರೋದ ಕೃಷ್ಣ ಕಂಸನ ಕೊಲ್ಲಕ್ಕೆ ಸೂರ್ಯ ಬರೆದು ಕತ್ತ ಬಂದರೆ ಕಷ್ಟ ಬೇಗ ಬಂದ್ಬಿಡೋ ಅಂತ ಕಡೆ ರಾಗ ಹಾಗೆ ಅದ್ರ ಬಿಡಿಸಿ ಹೇಳ್ತಾರೆ ಈಗ ಎಷ್ಟು 22 ಸ್ವಮಾತ್ಮನಿ ಸ್ವಭಕ್ತ ದ್ವೇಷಾತ್ಮೋ ದುಷ್ಟಾನಾಂ ಭವತೀತಿ ಅತಃ ತದುಪಾದಾಯ ತತ್ಪ್ರವರ್ತನಮಿತ್ಯಾಸೇನ ಅಯಂ ತಮಸ್ಯ ಇತಿ ತಮಸ್ಯ ತಮೋ ಗುಣಕಾರ್ಯತ್ವಾತ್ ಅಭಕ್ತ ದ್ವೇಷಮೂರ್ತಿ ಇವನು ಎಂಥವನು ದುಷ್ಟ ಕಂಸ ಅಂದರೆ ತಮಸ್ಯ ಅತ್ಯಂತ ತಮಸ್ವಭಾವದವನು ಮೇ ಗೃಹೇ ಜನ್ಮ ಶ್ರುತ್ವ ನನ್ನ ಮನೆಯಲ್ಲಿ ಹುಟ್ಟೆ ನೀನು ಹುಟ್ಟಾಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಹುಟ್ಟಿ ಅಂತ ತಿಳ್ಕೊಂಡ್ಬಿಟ್ಟೆ ಅಣ್ಣಂದ್ರೆ ಕೊಂದಾಕ್ಬಿಟ್ಟಿದ್ದಾನೆ ಇನ್ನು ಹುಟ್ಟಿದ್ದು ಗೊತ್ತಾದ್ರೆ ಬಿಡ್ತಾನ ನೀನು ಮುಂದೆ ಹುಟ್ಟಿ ಅಂತ ತಿಳ್ಕೊಂಡೆ ಹಿಂದವ್ರು ಕೊಂದಾಕ್ಬಿಟ್ಟಿದ್ದಾನೆ ನೀನೇ ಬಂದಿರೋದು ಕೇಳೇನು ಮಾಡ್ತಾನೆ ಈಗ ಆಯ್ದು ತೊಗೊಂಡು ಬಂದೇ ಬಿಡ್ತಾನ ಅದೇ ಹೇಳ್ತಿರೋದು ಅದ್ರ ಉಳಿದವರಂತೆ ಅಲ್ಲ ಲಕ್ಷ್ಮೀದೇವಿ ಅಂತೆ ಬ್ರಹ್ಮವಾಯಿಗಳಂತೆ ಅಲ್ಲ ಇವರು ಒಂದು ಕ್ಷಣ ಯಶೋದ ಏನು ಮಾಡ್ತಿದ್ಲು ಕೃಷ್ಣ ಅಷ್ಟ ತಿಳ್ಕೊಬೋದು ಸ್ವಲ್ಪ ತಕ್ಷಣ ರಕ್ಷಾ ಬಾಲರಕ್ಷಾ ಸ್ತೋತ್ರ ಹೇಳ್ಬಿಡೋದು ಕೃಷ್ಣನಿಗೆ ಕೃಷ್ಣನ ಎಲ್ಲರೂ ಕಾಪಾಡಲಿ ದೇವತೆಗಳು ಮರೀತಿ ಮಾತಾಡ್ಬಿಡೋದು ಇವೆಲ್ಲ ಆ ಥರ ಅಜ್ಞಾನ ಇನ್ನೊಂದು ಅರ್ಥ ಅದು ಒಳ್ಳೆ ರೀತಿ ತಿಳ್ಕೊಂಡು ಮಾತಾಡಿದಾಗ ಬರ್ತಾನೆ ಈಗ ಏನು ಮಾಡ್ತೀನಿ ನೋಡು ನೀನೇ ಮಾಡು ಅಷ್ಟೇ ಹೊರತು ಬೇರೆ ಏನು ಭಯದ ಹೆಸರಲ್ಲ ಬರ ರಿಪೋರ್ಟರ್ ಸಿಂಪಲ್ ರಿಪೋರ್ಟರ್ ಈಗ ಬರ್ತಾನೆ ತಮೋ ಗುಣಕಾರ್ಯತ್ವ ಅಭಕ್ತ ದ್ವೇಷಮೂರ್ತಿ ತಮೋ ದ್ವೇಷಾತ್ಮಕಂ ಶುದ್ಧ ಸತ್ವಾತ್ಮಕ ಮುದೀರ್ಯತೆ ಇದೆ ತೇ ಅವತಾರಂ ಪುರುಷೈ ತದ್ಭಟೈ ಸಮರ್ಪಿತಂ ನಿವೇದಿತಂ ಅಭಿಸರತಿ ಅಭ್ಯಾಗಚ್ಚತಿ ಉದಾಯುಧ ಧೃತಾಯುಧ ಅಯಂ ಆ ಕಂಸ ಇದ್ದಾನಲ್ಲ ತವ ಜನ್ಮ ಶ್ರುತ್ವ ಇಲ್ಲಿಗೆ ಓಡಿ ಬಂದ್ಬಿಡ್ತಾನೆ ಆಯ್ದು ತಗೊಂಡ್ಬಿಟ್ಟು ಅಂತ ಹೇಳಿ ತನ್ನ ಇದರ ಆತಂಕ ನಿವಾರಣೆ ಮಾಡಿಕೊಂಡು ಹೇಳ್ಕೊಂಡ ಶ್ರೀ ಶುಕ ಉವಾಚ ಮುಂದೇನಾಗುತ್ತೆ ಹೇಳ್ತಾರೆ ಅಥೈ ನಮಾತ್ಮಜಂ ವೀಕ್ಷ್ಯ ಮಹಾಪುರುಷ ರಕ್ಷಣಂ ದೇವಕಿ ಸಮುಪಾಧಾವತ್ ಕಂಸಾಧೀತಾ ಶುಚಿಸ್ಮಿತಾ ಇದೆಲ್ಲ ನೋಡಿಬಿಟ್ಟು ಈ ದೇವಕಿ ಸ್ತೋತ್ರ ಮಾಡ್ತಾಳೆ ಇಷ್ಟೊತ್ತು ವಸುದೇವನ ಸ್ತೋತ್ರ ಆಯ್ತು ಈಗ ದೇವಕಿ ಸ್ತೋತ್ರ ಆಯ್ತು ಹಾಗೇನು ಮಾಡ್ತಾಳೆ ಅದು ಎಷ್ಟು ಜ್ಞಾನಿಯಾಗಿದ್ದಾಳೆ ಎಂಬುದನ್ನು ಕೂಡ ತಿಳ್ಕೋಬಹುದು. ನಾಳೆ ದಿವಸ ದೇವಕಿ ಮಾಡ್ತಕ್ಕಂತಹ ಕೃಷ್ಣಸ್ತುತಿ. ಇದನ್ನೇ ವಾದಿರಾಸಗಳು ಏನು ಮಾಡಿಬಿಡ್ತಾರೆ, ಪ್ರತ್ಯೇಕ ಪ್ರತ್ಯೇಕವಾಗಿ ವಸುದೇವನೂ ಸ್ತೋತ್ರ ಮಾಡಿದ, ದೇವಕಿನೂ ಸ್ತೋತ್ರ ಮಾಡಿಲ್ಲ. ಯಾರನ್ನ? ಕೃಷ್ಣನನ್ನು. ಏನಂತ ಸ್ತೋತ್ರ ಮಾಡ್ತಾರೆ? ನೀನು ಸರ್ವೇಶ್ವರ ನಾರಾಯಣ ಸ್ವಾಮಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರಿಬ್ಬರೇನೆ ಕೃಷ್ಣ ತಮ್ಮ ಮಗನಲ್ಲ ಅಂತ ಸ್ತೋತ್ರ ಮಾಡಿದ ಮೇಲೆ ಉಳಿದವರು ಮಗವಾಗ ಅದಕ್ಕೆ ಏನರ್ಥ ಇರುತ್ತೆ ಅಂತ ಹೇಳ್ತಾರೆ. ತಾಭ್ಯಾಮನಂಗೀಕೃತ ಕೃಷ್ಣ ಜನ್ಮ ಗೋವಾಪುಮಾನ್ ಸಾಧಯಿತು ಸಮರ್ಥ. ಕ್ಲೇಮ್ ಮಾಡೋದು ಯಾರು ಹೇಳ್ಕೋಬೇಕು? ನನ್ನ ಮಗ ಅಂತ ಯಾರು ಹೇಳ್ಕೋಬೇಕು? ತಂದೆ ತಾಯಿ ಹೇಳ್ಕೊ, ಅವರೇ ಅಲ್ಲ ಇನ್ಯಾರು ಹೇಳ್ಬೋದು? ಉಳಿದವ್ರು ಹೇಳೋದೇ ಇಲ್ಲ, ರೂಲ್ಡ್ ಔಟ್. ಇವ್ರು ಹೇಳ್ಬೇಕಾದವ್ರು ಇಬ್ರೇ, ಅವರು ಹೇಳ್ತಾ ಇಲ್ಲ. ಅಂದ್ರೆ ಕೃಷ್ಣ ಯಾರು ಮಗನ ಅಲ್ಲ ಅಂತ ಆಯ್ತಾ ಇಲ್ವೋ? ಇವೆಲ್ಲ ಯುಕ್ತಿಗಳು ಇವೆಲ್ಲ ಕೂಡ. ಅದಕ್ಕೆ ಹೇಗೆ ಅನಲೈಸ್ ಮಾಡ್ಬೇಕು ಹೇಳ್ತಾರೆ. ಡೇಟಾ ನಮ್ಮ ಮುಂದೆ ಇರುತ್ತೆ, ಅನಾಲಿಸಿಸ್ಲಿ ಜನ ಸೋತು ಬಿಡ್ತಾರೆ. ಹೇಗೆ ಅನಲೈಸ್ ಮಾಡ್ಬೇಕು? ಇಷ್ಟೆಲ್ಲ ಸ್ಪಷ್ಟವಾಗಿ ಸ್ತೋತ್ರ ಮಾಡೋದನ್ನ ಸ್ತೋತ್ರ ಮಾಡೋ ಕಣ್ಣೀರ್ ಹಾಕಿ ಅಂತ ಕುತ್ಕೋಬಾರ್ದು, ಅರ್ಥ ಮಾಡ್ಕೊಡಿ ಅಂತ ಹೇಳ್ತಾರೆ. ಎಷ್ಟು ಅರ್ಥ ಇದೆ ಅದರೊಳಗೆ? ಒಬ್ಬ ವಸುದೇವನು ನೀನು ಸರ್ವೋತ್ತಮನಾದ ನಾರಾಯಣ ಅಂತ ಹೇಳಿದ, ಪ್ರಕೃತಿಯಿಂದ ಮೇಲಾದವನು ಅಂತ ಹೇಳಿದ. ಪ್ರಕೃತಿಗಿಂತ ಮೇಲಾದವನಿಗೆ ಪ್ರಾಕೃತ ದೇಹಕ್ಕೆ ಬರುತ್ತೆ. ಇವಳು ಅದೇ ಸ್ತೋತ್ರ ಮಾಡ್ತಾಳೆ ಯಾರು ದೇವಕಿ ಕೂಡ. ಆದ್ದರಿಂದ ಅವರಿಬ್ಬರೂ ಕೂಡ ಕೃಷ್ಣನನ್ನ ತಮ್ಮ ಮಗ ಅಲ್ಲ ಅಂತ ಸ್ಪಷ್ಟ ಹೇಳ್ಕೊಂಡಿರೋದ್ರಿಂದ ಇನ್ಯಾರು ಸಾಧನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಕೃಷ್ಣ ನಿಜವಾಗಲೂ ಕೂಡ ಸ್ವರೂಪವನ್ನು ತೋರಿಸಿದ್ದೆ ಹೊರತು ಹುಟ್ಟಿ ಬಂದಿದ್ದಲ್ಲ ಅನ್ನೋದನ್ನು ತಿಳಿಸ್ತಾರೆ. ಅದು ನಾಡು ನಾರಾಯಣಂ ಪೂರ್ಣ ಗುಣಾರ್ಥ ದೋಷಂ ಸರ್ವೇ.